யோந்தஃ ப்ரவிஷ்ய மம வாசமிமாம் ப்ரசுப்தாம் சஞ்சீவயத்யஹில சக்திதரஸ்வதாம்னா அன்யாம்ஸ்ச ஹஸ்த சரண ஶ்ரவணத்வாதீம் ப்ராணான் நமோ பகவதே புருஷாய துப்யம் யஸ்மாத் ப்ரஹ்மேந்திர ருத்ராதி தேவதானாம் ஸ்ரீயோபி ச ஞானஸ்ஃபுர்திஹி சதா தஸ்மை ஹரயே குரவே நம. வியாசாய பவனாசாய ஸ்ரீஷாய குணராசயே ஹ்ருத்யாய சுத்த வித்யாய மத்வாய ச நமோ நம. வசது ஸ்ரீமதானந்த தீர்த்தேந்திர்னோ ஹ்ருதம்பரே யத்வசந்திரிகா ஸ்வாந்த சந்தாபம் வினிகுந்தனி. சர்வோத்தமோ விஷ்ணு ரதோ ரமா ச ப்ரஹ்மா ச வாயுஶ்ச ததீய பத்ன்யம் அன்யே ச தேவாஹ சததம் ப்ரசன்னா ஹரௌ சுபக்திம் மயி சந்திஷந்து. ஸ்ரீ குருப்யோ நம. ஹரி நாராயணாய பரிபூர்ண குணார்ணவாய விஸ்வோதயஸ்திதிலயோன்நியதி ப்ரதாய ஞானப்ரதாய விபுதாசுரசௌக்ய துக்க சத்காரணாய விததாய நமோ நமஸ்தே. நாராயணம் சுரகுரும் ஜெகதேகநாதம் பக்தப்ரியம் சகலலோக நமஸ்கிருதஞ்ச த்ரைகுண்யவர்ஜிதமஜம் விபுமாத்யமீஷம் வந்தே பவக்னமமராசுர சித்தவந்த்யம். நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜெயமுதீரை. பரமபவித்ரவாத ஸ்ரீமத் மகாபாரதத்தில் ஆதிபர்வத பிராரம்பத்தில் ಯಾವ ರೀತಿಯಾಗಿ ಚಂದ್ರವಂಶದ ವರ್ಣನೆಯನ್ನು ಮಾಡಿದ್ದಾರೆ, ಅದರಲ್ಲಿ ಪ್ರತಿಪರಾಜನ ಮಗನಾಗಿ ಶಂತನು ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ. ಆಗ ವಿಶಿಷ್ಟವಾದ ದೈವಿಕ ಹಿನ್ನೆಲೆಯಲ್ಲಿ ಗಂಗಾದೇವಿ ಆತನಿಗೆ ಪತ್ನಿಯಾಗಿ ಬರ್ತಾ ಇದ್ದ. ಈತ ವರುಣ, ಆಕೆ ಗಂಗೆ. ಮೂಲ ರೂಪದಿಂದ ಗಂಗಾದೇವಿ ಈತನಿಗೆ ಪತ್ನಿಯಾಗಿದ್ದಾರೆ. ಈತನ ಅವತಾರ ರೂಪ, ಆಕೆಯದು ಮೂಲ ರೂಪ. ಈ ಒಂದು ಸೂಕ್ಷ್ಮ ವಿಚಾರವನ್ನು ಮಧ್ವಾಚಾರ್ಯರು ತುಂಬಾ ಆಳವಾದ ವಿಮರ್ಶೆಯನ್ನು ಮಾಡಿ ಹೇಳಿದ್ದಾರೆ. ಬೇರೆ ದೇವತೆಗಳು ಭೂಲೋಕದಲ್ಲಿ ಅವತಾರ ಮಾಡಿ ಬಂದಾಗ ಅವರ ಮೂಲದ ಶಕ್ತಿ ಸಂಪತ್ತಿ ಎಲ್ಲ ಪೂರ್ತಿ ಬಂದಿರೋದಿಲ್ಲ ಅಂತೇಳಿ. ಬೇರೆ ದೇವತೆಗಳು ಅವತಾರ ಮಾಡಿ ಬಂದಾಗ ಅವರ ಮೂಲದ ಬಲ, ಜ್ಞಾನಾದಿ ಎಲ್ಲ ಗುಣಗಳು ಸಹ ಪೂರ್ಣ ಪ್ರಮಾಣದಲ್ಲಿ ಇರೋದಿಲ್ಲ, ಸ್ವಲ್ಪ ಕಡಿಮೆಯಾಗಿರುತ್ತೆ ಅಂತ ಹೇಳಿದ್ದಾರೆ. ತುಂಬಾ ಮುಖ್ಯ ಇದೆ. ಇದು ನಾರಾಯಣನಿಗೆ ಅನ್ವಯವಾಗೋದಿಲ್ಲ, ಲಕ್ಷ್ಮೀದೇವಿಗೆ ಅನ್ವಯವಾಗೋದಿಲ್ಲ, ರುಜುಗಳಿಗೆ ವಾಯುದೇವರಿಗೆ ಅವರಿಗೆ ಯಾರು ಅನ್ವಯವಾಗೋದಿಲ್ಲ. ಆದರೆ ಉಳಿದವರಿಗೆಲ್ಲ ಕೂಡ ಮೂಲ ರೂಪದ ಶಕ್ತಿ ಅವತಾರ ರೂಪದಲ್ಲಿ ಇರೋದಿಲ್ಲ. ತೀರ ಜನಕ್ಕೆ ಸುಲಭವಾಗಿ ಅರ್ಥ ಆಗೋ ಮಾತಿದೆ. ಇವತ್ತು ನಾವು ಬೇರೆ ಊರಿಗೆ ಹೋದಾಗ ನಮ್ಮ ಶಕ್ತಿ ಕಡಿಮೆ ಆಗಿರುತ್ತೆ ನ್ಯಾಚುರಲಿ. ಅದಕ್ಕೆ ನಮ್ಮ ಮನೆಗೆ ಬಂದು ನೋಡ್ಕೋತೀವಿ ಅಂತ ಹೇಳೋ ಮನುಷ್ಯರ ಪದ್ಧತಿ. ಮನೆಗೆ ಬಂದು ನೋಡ್ಕೋತೀವಿ ಅಂತ ಯಾಕೆ ಹೇಳ್ತೇವೆ ಅಂದ್ರೆ ಅಲ್ಲಿ ಶಕ್ತಿ ಇರೋದಿಲ್ಲ. ಅಲ್ಲಿ ಹಣ ಎಲ್ಲ ಕಡಿಮೆ ಇರುತ್ತೆ, ಸೌಕರ್ಯಗಳು, ಹಣ, ವ್ಯವಸ್ಥೆ ಎಲ್ಲ ಕಡಿಮೆ ಇರುತ್ತೆ. ಮನೆಯಲ್ಲಿ ಬಂದಾಗ ಜಾಸ್ತಿ ಇರುತ್ತೆ. ಅಂದ್ರೆ ಮೂಲ ರೂಪದ ಶಕ್ತಿ ಅವತಾರ ರೂಪದಿರೋದಿಲ್ಲ ಅನ್ನೋದು ವಿಶೇಷ. ಆದರೆ ರಾಜಭಾರಾದರಿಗೆ ಎಲ್ಲ ಇದ್ದ ರಾಜ್ಯ ಆದ್ದರಿಂದ ಅವರಿಗೆ ವಿಶೇಷವಾದಂತಹ ಏನ್ ಬೇಕಾದ್ರೂ ಮಾಡಬಲ್ಲರು. ಹೋದಲ್ಲಿ ಪರಮಾತ್ಮ ಅನಂತಕೋಟಿ ಬ್ರಹ್ಮಾಂಡ ನಾಯಕನಾದ್ದರಿಂದ ಅವನಿಗೆ, ವಾಯುದೇವರಿಗೆ, ಮಹಾಲಕ್ಷ್ಮಿಗೆ ಹೊರತು ಉಳಿದವರು ಹೀಗಾಗೋದು ಅನಿವಾರ್ಯ. ವರುಣರ ಅವತಾರ ಶಂತನು, ಆತನಿಗೆ ಶಕ್ತಿ ಸಾಮರ್ಥ್ಯ ಆದರೆ ಮೂಲದಷ್ಟು ಇಲ್ಲ. ಗಂಗಾದೇವಿ ಹೆಂಡತಿ, ಆಕೆ ಆತನಿಂದ ತುಂಬಾ ಕಡಿಮೆ. ಆದರೆ ಆತನಿಗಿಲ್ಲದ ಜ್ಞಾನಾದಿಗಳೆಲ್ಲ ಆಕೆಗಿದೆ, ಕಾರಣ ಮೂಲದಿಂದನೇ ಬಂದಿದ್ದಾಳೆ. ಇದು ವಿಶೇಷ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಆಗ ಹನುಮಂತ ಭೀಮಸೇನ ಮಹತ್ವ ಗೊತ್ತಾಗ್ತದೆ. ಎಂಥ ಶಕ್ತಿ ಸಾಮರ್ಥ್ಯ ಹನುಮಂತನ ಶಕ್ತಿ ಸಾಮರ್ಥ್ಯ ಅಂದ್ರೆ, ಅವರ ಶಕ್ತಿಗೆ ಹನುಮಂತ ರುದ್ರಾದಿ ದೇವತೆಗಳು ಮೂಲ ರೂಪದಲ್ಲಿ ಬಂದರೂ ಅವ್ರನ್ನ ಗೆಲ್ಲೋದಕ್ಕಾಗೋದಿಲ್ಲ. ಅವತಾರದ ಶಕ್ತಿ ಅಷ್ಟು ಜಾಸ್ತಿ ಇದೆ. ಅದಕ್ಕೆ ಬಳಿತ್ಥ ಸೂಕ್ತದಲ್ಲಿ ಬಳಿತ್ಥ ತದ್ವಪುಷೇ ಧಾಯಿ ದರ್ಶತಂ ಬಳಿತ್ಥ ಇತ್ಥ ಅಂದ್ರೆ ಇತ್ಥಮೇವ. ಈ ಟೀಕಾಕೃತ್ಪಾದರು ನ್ಯಾಯಸುದಿಯಲ್ಲಿ ಅದಕ್ಕೆ ಅರ್ಥ ಬರೀಬೇಕಾದ್ರೆ ಇತ್ಥಮೇವ ಮೂಲರೂಪವದೇವ ಅಂತ ಹೇಳಿದ್ದಾರೆ. ಮೂಲರೂಪದಷ್ಟೇ ಶಕ್ತಿ ಸಾಮರ್ಥ್ಯವನ್ನು ವಾಯುದೇವರು ಹೊಂದಿದ್ದಾರೆ, ಉಳಿದವರಿಗೆ ಇಲ್ಲ. ಅಂತೂ ಶಂತನ ರಾಜನಿಗೆ ಹೆಂಡತಿ ಯಾತಕ್ಕಾಗಿ ಮಾಡ್ತಾಳೆ ಗೊತ್ತಿಲ್ಲ, ಆಕೆ ಗೊತ್ತು ಈತನ ಗೊತ್ತಿಲ್ಲ. ಈ ರೀತಿ ನಡೆದು ಕೊನೆಗೂ ಏಳು ಮಕ್ಕಳನ್ನು ಆಕೆ ತಾನೇ ಕೊಂದು ಹಾಕಿಬಿಟ್ಲು. ಎಂಟನೆಯ ಮಗು ಅವನು ಕೊಲ್ಲೋದಕ್ಕೆ ಹೋದಂತೆ ಮಾಡಿದ್ಲು. ಆಕೆ ಕೊಲ್ಲೋ ಉದ್ದೇಶ ಇರಲಿಲ್ಲ. ಹೊಸಗಳು ತನ್ನನ್ನು ಕೇಳಿಕೊಂಡಾಗ ತಾ ಮಾತು ತಗೊಂಡಿದ್ದಾಳಾಗಲೇ. ಒಬ್ಬನು ದೀರ್ಘಾಯುಷಿ ಆಗಲೇಬೇಕು, ಕೊಲ್ಲೋದಿಲ್ಲ ಅಂತ ಹೇಳಿದ್ಲಲ್ಲ. ಅದಕ್ಕೋಸ್ಕರವಾಗಿ ಕೊಲ್ಲ ಹಾಗೆ ನಾಟಕ ಮಾಡಿಲ್ಲ ಹೊರತು ನಿಜವಾಗ್ಲೂ ಕೊಲ್ಲೋದಕ್ಕೆ ಹೋಗೋದಿಲ್ಲ. ಅಷ್ಟಾದ್ರೆ ಯಾತಕ್ಕೆ ಮಾಡಿಲ್ಲ ಅಂದ್ರೆ ಈತ ಪ್ರಶ್ನೆ ಕೇಳಬೇಕು, ಆ ಮೂಲಕ ತನ್ನ ಬಿಟ್ಟವಲಕ್ಕೆ ಅನುಕೂಲ ಆಗಬೇಕು, ತನ್ನ ಮೂಲ ರೂಪದ ಗಂಡನ ಮೂಲ ರೂಪದ ಹತ್ರ ತಾನು ಹೋಗಬೇಕು. ಅವತಾರ ರೂಪದಲ್ಲಿರೋದು ಆಕೆಗೆ ಅಷ್ಟು ಅನುಕೂಲ ಆಗ್ತಿದ್ದಿಲ್ಲ. ಆಚಾರ್ಯ ಹೇಳುತ್ತಾರೆ, ನಾವಸ್ಥಿತಿ ಮಾನುಷೆ, ಮನುಷ್ಯ ರೂಪದ ವ್ಯಕ್ತಿಗಳ ಜೊತೆಗಿರೋದು, ಮನುಷ್ಯ ಲೋಕದಲ್ಲಿರೋದು ನಾತಿ ಸುಖಾಯ, ದೇವತೆಗಳಿಗೆ ತುಂಬಾ ಸಂತೋಷ ಕೊಡೋದಿಲ್ಲ. ಆದಷ್ಟು ಮೂಲ ರೂಪಕ್ಕೆ ಹೋಗಲಿಕ್ಕೆ ಇಷ್ಟಪಡ್ತಾರೆ. ನಮ್ಮೂರಿಗೆ ಹೋಗೋಣ, ನಮ್ಮ ಮನೆಗೆ ಹೋಗೋಣ ಅಂತ ಹಾಗೆ ಅನ್ಕೋತೇವೋ ಹಾಗೆ ತಮ್ಮ ಮೂಲ ರೂಪಕ್ಕೆ ಹೋಗೋಣ ಅಂತ ಕಾಯ್ತಿರ್ತಾರೆ. ಅದು ರಾಘವೇಂದ್ರ ಸ್ವಾಮಿಗಳು ಸಹ ನಾವು ಎಷ್ಟು ಸಿರಬೇಕು ಅಂತ ಇಲ್ಲಿ ಕೇಳಿದರೆ ಇದೆಲ್ಲ ಏನ್ ತೋರಿಸ್ತಾ ಇದೆ, ಮೂಲ ರೂಪದ ಒಂದು ಹಿರಿಮೆ ಭಾರಿ ಜಾಸ್ತಿ ಇದೆ. ಅದಕ್ಕೋಸ್ಕರ ಗಂಗಾದೇವಿ ಬೇರೆ ಮೂಲ ರೂಪಕ್ಕೆ ಹೋಗಬೇಕಾಗಿತ್ತು. ಇವನು ಗಂಡನೇ ಆಗಿದ್ರೂ ಕೂಡ ಮನುಷ್ಯ ರೂಪದಲ್ಲಿರೋದ್ರಿಂದ ಬಿಟ್ಟು ಹೋಗಬೇಕಾಗಿತ್ತು, ಬಿಟ್ಟು ಹೋಗಲು ನೆವ ಬೇಕಾಗಿತ್ತು. ಆತಿಗೆ ನೆಪಕ್ಕೋಸ್ಕರ ಇಷ್ಟೆಲ್ಲ ಕರಾರನ್ನು ಹಾಕಿತ್ತು. ಕರಾರು ಒಂದು ಉಲ್ಲಂಘನೆ ಮಾಡಿದ್ರೂ ಸಾಕಾಗಿತ್ತು, ಮೂರನ್ನು ಒಂದೇ ಕಾಲಕ್ಕೆ ಉಲ್ಲಂಘನೆ ಮಾಡಿದ. ನೀನು ಯಾರು, ಹೀಗೆ ಮಾಡೋದನ್ನು ನಾನು ಒಪ್ಪೋದಿಲ್ಲ, ಇದಕ್ಕೇನು ಕಾರಣ ಅಂತ ಕೇಳಿದ. ತಕ್ಷಣ ಆಕೆ ಹೇಳಿಬಿಟ್ಟು ಕಾರ್ಯ ಉಲ್ಲಂಘನೆ ಮಾಡಿದ್ದೆ, ನೀನೀಗ ನಾನು ಹೊರಟು ಹೋಗ್ತೇನೆ ಅಂತ ಹೇಳಿ ಹೊರಟು ನಿಂತ್ಲ. ಸಂತನು ಎಷ್ಟು ಹೇಳಿದ್ರು ಕೇಳೋದಿಲ್ಲ, ಮಾತು ಅಂದ್ರೆ ಮಾತು, ಮುಗಿದಾಯ್ತು ನಾನು ಹೋಗ್ತೇನೆ, ಯೋಚನೆ ಮಾಡಬೇಡ, ನಿನ್ನ ಮಗನ ನಾನು ಕರ್ಕೊಂಡು ಹೋಗ್ತೇನೆ, ಆದ್ರೆ ಒಂದು ಕಾಲಕ್ಕೆ ತಂದು ವಾಪಸ್ ಬಿಡ್ತೇನೆ ಅಂತ ಹೇಳಿ ಕರ್ಕೊಂಡು ಹೊರಟು ಹೋಗಿಬಿಟ್ಟೆ. ಅದಕ್ಕೆ ದೇವತೆಗಳ ರಹಸ್ಯ ಅಂದ್ರೆ ಹಾಗೆ ಉಪನಿಷತ್ತು ಅದಕ್ಕೆ ಹೇಳಿತ್ತು, ಪರೋಕ್ಷ ಪ್ರಿಯಾಯವ ಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ. ದೇವತೆಗಳು ನಮ್ಮ ಜೊತೆ ನೇರ ಸಂಪರ್ಕ ಮಾಡಕ್ಕೆ ಇಷ್ಟಪಡೋದಿಲ್ಲ, ಅವ್ರು ಕೆಲಸ ಮಾಡಿಕೊಡ್ತಾರೆ, ಕಂಡು ಮಾಡಿಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬಾರದು. ಅದಕ್ಕೆ ದೇವರು ಯಾತಕ್ಕೆ ನಮಗೆ ಕಾಣೋದಿಲ್ಲ, ಮತ್ತು ಪುತ್ರ ದೇವತೆಗಳೇ ಕಾಣಕ್ಕೆ ಇಷ್ಟಪಡೋದಿಲ್ಲ, ದೇವರೇ ಕ್ರಮ ಕಣ್ಣಿಗೆ ಕಾಣಿಸ್ತಾನೆ, ಕಾಣೋದಕ್ಕೆ ಹೋಗೋದಿಲ್ಲ. ನೀವು ಎಲ್ಲ ಮಾಡಿಕೊಡೋ ಮತ್ತೆ ಕಾಣಬೇಕು ಅಂತ ದೇವರು ಹೇಳುತ್ತಾರೆ. ನಾವೇನ್ ತಿಳ್ಕೊಂಡ್ವಿ, ದೇವ್ರ ಇಲ್ಲ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿವಿ ಅಷ್ಟೇ. ಇವತ್ತು ಅಡಿಗೆ ಮಾಡಿದವನು ಕರೆಸೋದಿಲ್ಲ, ಬಡಿಸೋರ್ ಮಾತ್ರ ಕಣ್ಣಿಗೆ ಕಾಣಿಸ್ತಾನೆ, ಎಮ್ಮ ಕಲಿಸೋರು ಕಣ್ಣಿಗೆ ಕಾಣೋದಿಲ್ಲ, ಪೋಸ್ಟ್ಮನ್ ಮಾತ್ರ ಕಾಣಿಸ್ತಾನೆ, ಎಮ್ಮ ಪೋಸ್ಟ್ಮನ್ ಕೊಟ್ಟ ಅಂತ ತಿಳ್ಕೊಂಡು ಎಷ್ಟು ಮೂರ್ಖತರೋನು ಹಾಗಾಗ್ತದೆ ಅಷ್ಟೇ. ಅವನು ಕಳಿಸಿದ್ರೆ ಮಾತ್ರ ಕೊಡ್ತಾನೆ ಹೊರತು, ಕಳಿಸೋರು ಎದುರು ಕಂಡ್ರೆ ಇವನೇ ಕೊಡ್ತಾ, ತಾನೇ ಡೈರೆಕ್ಟ್ ಕೊಡ್ತಾಯಿದ್ದ, ಇವನಿಗೆ ಯಾಕೆ ಕೊಡ್ತಾ ಇದ್ದ, ಕಳಿಸೋನು ಎದುರು ಕಾಣೋದಾಗಿದ್ರೆ ನೇರ ತಾನೇ ಕೊಡ್ತಾ ಇತ್ತು. ಇವತ್ತು ದೇವತೆಗಳ ಜನಗಳು ಕೊಡ್ತಾರೆ ಅಂತ ತಿಳ್ಕೊತೇವೆ, ದೇವ್ರ ಒಳಗೆ ನಿಂತು ಕೊಡಿಸ್ತಾನೆ, ಅದು ವಿಶೇಷ. ಕಿತ್ಕೋತಾರೆ ಜನಗಳು ಒಳಗೆ ನಿಂತು ಪಡ ಮಾತು ಕಿತ್ಕೊಡ್ತಾನೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಾವು ದೇವರ ತತ್ವವನ್ನ ಬಹಳ ಗಂಭೀರ ವಿಚಾರ ಮಾಡಬೇಕಾದ್ರೆ, ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಕರೆದಿದ್ದ, ಮತ್ತೆ ಮತ್ತೆ ಆಳವಾಗಿ ಯೋಚನೆ ಮಾಡಿ ಮಾಡಿ ಆತ್ಮಾವಾರಿ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಭಗವತ್ ತತ್ವ ದೇವರ ವಿಚಾರ ಅಂದ್ರೆ ಅದು ಸಮಾಶೆ ವಿಚಾರ ಅಲ್ಲ, ಸುಲಭ ಅಲ್ಲ. ನಮ್ಮಲ್ಲಿ ಮಾತಿದೆ, ಯಾವ್ದಾದ್ರು ಮಾತಾಡಬೇಕಾದ್ರೆ ಅದೇನು ಮಹಾಬ್ರಹ್ಮವಿದ್ಯೆನಾ ಅಂತ ಕೇಳ್ತಾರೆ. ಅದೇನು ಮಹಾಬ್ರಹ್ಮವಿದ್ಯೆನಾ? ಬ್ರಹ್ಮವಿದ್ಯೆಯಷ್ಟು ಕಷ್ಟ ಯಾವುದೂ ಅಲ್ಲ ಅಂತ ಅರ್ಥ. ಬ್ರಹ್ಮವಿದ್ಯೆ ಎಷ್ಟು ಕಷ್ಟ ಯಾವುದೂ ಅಲ್ಲ. ನಮ್ಮ ಪ್ರಕಾರ ಬ್ರಹ್ಮವಿದ್ಯೆ ಭಾರಿ ಸುಲಭ, ಯಾವಾಗ ಬೇಕಾದ್ರೆ ಓದಿಬಿಡಬಹುದು ಅಂತ ತಿಳ್ಕೊಂಡ್ಬಿಟ್ಟಿರುತ್ತೆ. ಹಾಗಲ್ಲ, ತುಂಬಾ ಕಷ್ಟ. ಪ್ರಹ್ಲಾದರಾದ್ರೆ ಅದಕ್ಕೆ ಹೇಳಿತ್ತು, ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಅತಿ ಚಿಕ್ಕಂದಿನಿಂದ ದೇವರನ್ನು ಆಳವಾಗಿ ಚಿಂತನೆ ಮಾಡ್ತಾ ಮಾಡ್ತಾ ಹೊರಟ್ರೆ ಆಗ ಒಂದು ಕಾಲದಲ್ಲಿ ಆತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ತಕ್ಕಂಥ ಯೋಗ ಬರ್ತದೆ ಅಂತ ಹೇಳಿ. ಆ ಮಗುವಿಗೆ ದೇವವ್ರತ ಅಂತ ಹೆಸರು, ಎಂಟನೇ ಮಗುವಿಗೆ. ಕರ್ಕೊಂಡು ಗಂಗಾದೇವಿ ಹೊರಟು ಹೋಗಿಬಿಟ್ಲು. ನಮಗೊಂದು ಪ್ರಶ್ನೆ ಬಂತು, ಯಾಕೆ ಗಂಗಾದೇವಿ ಕರ್ಕೊಂಡು ಹೊರಟೋದು? ನಾವು ಇಲ್ಲೇ ಬಿಡ್ತೇನೆ ಅಂತ ಮಾತು ಕೊಟ್ಟ ಮೇಲೆ ಕೊಲ್ಲೋದಿಲ್ಲ ಅಂತ ಹೇಳಿದ್ರೆ ತಂದೆ ಹತ್ರ ಬಿಡಬಹುದಾಗಿತ್ತಲ್ಲ ಅಂತ ಒಂದು ಪ್ರಶ್ನೆ ಇದು. ನಮಗೆ ಎಲ್ಲ ವಿಚಾರಗಳನ್ನು ನಿತ್ಯ ಜೀವನಕ್ಕೆ ಉಪಯೋಗ ಆಗ ಹಾಗೆ ಮಹಾಭಾರತ ಹೇಳ್ತಾ ಇದೆ. ವೇದವ್ಯಾಸರು ಬರೆದಿದ್ದೇ ಅದಕ್ಕೆ. ತಾಯಿ ಮಗುವನ್ನು ಯಾತಕ್ಕೆ ಕರ್ಕೊಂಡು ಹೋದ್ಲು ಅಂದ್ರೆ ಮಕ್ಕಳು ಬೆಳೆಯಬೇಕಾದೇ ತಾಯಿ ಹತ್ರ ಅಂತ ಹೇಳುತ್ತಾರೆ. ಕೋರ್ಟ್ ಕೂಡ ಅಷ್ಟೇ, ಕೇಸ್ ಹಾಕಿದ ದೊಡ್ಡವರಾಗ ಇಲ್ಲೇ ಇರಲಿ ಸಾಮಾನ್ಯ ಹೇಳುತ್ತಾರೆ. ತಾಯಿ ಹತ್ರ ಬೆಳಿಬೇಕದು, ಒಂದು ತಾಯಿ ಹತ್ರ ಬೆಳೆದಾಗ ಅದಕ್ಕೆ ಆ ಸಂಸ್ಕಾರ ಶುರುವಾಗಬೇಕು. ಅದಕ್ಕೆ ಸಾಮಾನ್ಯವಾಗಿ ನಮ್ಮಲ್ಲಿ ಮಾತಿದೆ, ತಾಯಿಯಿಂದನೇ ಮಗು ಬೆಳೆಯೋದ್ರಿಂದ ಭಾಷೆ ಕೇಳಬೇಕಾದ್ರೆ ಮಾತೃಭಾಷೆ ಯಾವುದು ಅಂತ ಕೇಳುತ್ತಾರೆ, ಪಿತೃಭಾಷೆ ಯಾವುದು ಅಂತ ಕೇಳೋದಿಲ್ಲ, ಮಾತೃಭಾಷೆ ಯಾವುದು ಅಂತ ಕೇಳುತ್ತಾರೆ. ಅದು ಮದರ್ ಟಂಗ್ ಅಂತ ಕೇಳುತ್ತೆ, ಅಲ್ಲಿ ಮದರ್ ಟಂಗ್ ಯಾವುದು ಅಂತ ಕೇಳುತ್ತಾರೆ. ಫಾದರ್ ಟಂಗ್ ಇಲ್ವೇನು ಇರುತ್ತೆ ಪಾಪ, ಆದರೆ ಮದರ್ ಟಂಗ್ ಅಂತಾನೆ ಕೇಳದ ಕಾರಣ ಅವಳು ಅಪ್ಪ ಅಂತ ಹೇಳ್ಕೊಡೋದೇ ಅವಳು, ಪಾಪ ಅಮ್ಮ ಅಂತ ಹೇಳ್ಕೊಡೋದೇ ಅವಳು. ಆದ್ರಿಂದ ಸ್ತ್ರೀಯರಿಗೆ ಸಂಸ್ಕೃತಿ ಶಿಕ್ಷಣ ಅತ್ಯಂತ ಅವಶ್ಯಕ ಅಂತ ಹೇಳುತ್ತಾರೆ. ನಮ್ಮ ಜನನ ಅರ್ಥ ಮಾಡ್ಕೊಳ್ಳೇ ಇಲ್ಲ, ಸ್ತ್ರೀಯರಿಗೆ ಜ್ಞಾನನೆ ಬೇಕಿಲ್ಲ ಅಂತ ತಿಳ್ಕೊಂಡ್ಬಿಟ್ಟು. ಸ್ತ್ರೀಯರು ವೇದಾದಿಗಳನ್ನು ಓದಿ ತಿಳ್ಕೊಳ್ಬೇಕಾಗಿಲ್ಲ ಅಂತ ಹೇಳಿದ್ರೆ ಹೊರತು ತಿಳ್ಕೊಳ್ಳೇಬೇಕಾಗಿಲ್ಲ ಅಂತ ಹೇಳಲಿಲ್ಲ, ತಿಳ್ಕೊಳ್ಳಲೇಬೇಕು. ನೈವೇದ್ಯ ನೈವೇದ್ಯ ಅಡಿಗೆ ಮಾಡ್ತಾರೆ ಅಂತ ತಿಳ್ಕೊಂಬೋಣ. ಯಾವ್ಯಾವ ನೈವೇದ್ಯ ಪದಾರ್ಥದಲ್ಲಿ ಭಗವಂತನ ಯಾವ್ಯಾವ ರೂಪ ಇದೆ, ಯಾವ್ಯಾವ ದೇವತೆಗಳು ಅಲ್ಲಿದ್ದಾರೆ ಅದು ಗೊತ್ತಿಲ್ಲದೆ ಹೋದ್ರೆ ಅಡಿಗೆ ಅಲ್ಲೇ ಅಲ್ಲ ಅದು. ಮತ್ತೆ ಅಡಿಗೆಗೆ ಉಪ್ಪು ಖಾರ ಹಾಕಿದ್ರೆ ಉಪ್ಪಲ್ಲಿದೆ ಖಾರದ ಗೊತ್ತು ಅಡಿಗೆ ಮಾಡ್ತಾನೆ ಈ ಮಧ್ಯೆ. ಆ ಖಾರ ಯಾವ್ದೆಲ್ಲ ಹೇಗೆ ಗೊತ್ತಿರಬೇಕು? ಅಭಿಮಾನಿ ದೇವತೆಗಳು ಯಾರೋ ಗೊತ್ತಿರಬೇಕು. ನಮಗೆ ನೀರು ಗೊತ್ತು, ನೀರಿನ ಡಿಪಾರ್ಟ್ಮೆಂಟ್ ಗೊತ್ತು, ಕನ್ಸರ್ನ್ ಆಫೀಸರ್ ಯೋಚನೆ ಮಾಡ್ತೇವೆ. ಪ್ರತಿಯೊಂದಕ್ಕೂ ಡಿಪಾರ್ಟ್ಮೆಂಟ್ ಹೇಗಿದೆಯೋ ಪ್ರತಿಯೊಂದಕ್ಕೂ ಒಬ್ಬ ದೇವತೆಗಳ ಆಧೀನ್ಯ ಒಳಪಟ್ಟ ಪದಾರ್ಥಗಳಿರೋ ಆ ಚಿಂತನೆ ಮಾಡುವ ಜ್ಞಾನ ಬೇಕಲ್ಲ ಅವರಿಗೆ. ದಾನ ಇಲ್ಲದೆ ಹೋದ್ರೆ ಅಡಿಗೆ ಮಾಡ್ಲಿಕ್ಕೆ ಬರೋದಿಲ್ಲ, ನೈವೇದ್ಯ ಮಾಡ್ಲಿಕ್ಕೆ ಬರೋದಿಲ್ಲ. ಹೆಂಗಸರಿಗೆ ಅಡಿಗೆ ಮಾಡ್ಲಿಕ್ಕೆ ಬರೋದಿಲ್ಲ ದಾನ ಇಲ್ಲದೆ ಹೋದ್ರೆ. ಗಂಡಸರು ನೈವೇದ್ಯ ಮಾಡ್ಲಿಕ್ಕೆ ಬರೋದಿಲ್ಲ ಆಗ ಅವರಿಗೆ ಜ್ಞಾನ ಇಲ್ಲದೆ ಹೋದ್ರೆ. ಬರೀ ಊಟ ಮಾಡ್ತಾರೆ ಅಂದ್ರೆ ಆ ಕೆಲಸ ದನಗಳು ಮಾಡ್ತವೆ ಅಂತ ಹೇಳುತ್ತಾರೆ. ಪಶು ಜೀವನ ಅಂತ ಕರೀತಾರೆ. ಪಶುಗಳು ಏನು ಗೊತ್ತ, ಅದಕ್ಕೆ ತುಂಬಾ ಬಾಯಕ್ಕೆ ತಿಂತ ಇರುತ್ತಷ್ಟೇ. ವಿವೇಕ ಇರಬೇಕು, ಇದೇನು ಅಂತ ಕೇಳಿ ತಿಳ್ಕೊಳ್ಳೋ ಎಚ್ಚರ ಇರಬೇಕು. ಅದಕ್ಕೆ ತಾಯಿಯಿಂದ ಸಂಸ್ಕೃತಿ ಬರಬೇಕಾದ್ರಿಂದಾಗಿನೇ ಗಂಗಾದೇವಿ ತಾನು ಕರ್ಕೊಂಡು ಹೊರಟೋಗಿಬಿಟ್ಲಂತೆ. ಕಾಯ್ತಾ ಇದ್ದಾಳೆ, ಎಲ್ಲಿ ಹೋದ್ಲು ಗಂಗಾದೇವಿ ಅಂದ್ರೆ ಹೇಳ್ತಾರೆ. ಬೃಹಸ್ಪತ್ಯಾಚಾರ್ಯರ ಹತ್ರ ಬಿಟ್ಲಂತ ಮಗನನ್ನು ಹೋಗಿಬಿಟ್ಲು. ಬೃಹಸ್ಪತ್ಯಾಚಾರ್ಯರ ಹತ್ರ ಬಿಡ್ತಾರೆ. 50 ವರ್ಷಗಳ ಕಾಲ ವೇದಾಧ್ಯಯನ ಮಾಡಿಸಿದ್ರಂತ ಅವ್ರು ಬೃಹಸ್ಪತ್ಯಾಚಾರ್ಯ. 50 ವರ್ಷಗಳ ಕಾಲ ಯೋಚನೆ ಮಾಡಬೇಕಂದ್ರೆ ಆಮೇಲೆ ತಮ್ಮ ಮಗನನ್ನು ಕರ್ಕೊಂಡು ಹೋಗಿಬಿಟ್ಟು ಪರಶುರಾಮ ದೇವರ ಹತ್ರ ಬಿಡ್ತಾಳೆ. ಅಲ್ಲಿ 50 ವರ್ಷಗಳ ಕಾಲ ತತ್ವಶಾಸ್ತ್ರವನ್ನ ಪರಶುರಾಮದೇವರು ಹೇಳ್ಕೊಡ್ತಾರೆ. ಏನು ಭೀಷ್ಮರ ಭಾಗ್ಯ ಲೆಕ್ಕ ಹಾಕಬೇಕು. 50 ವರ್ಷ ಬೃಹಸ್ಪತ್ಯಾಚಾರ್ಯರ ಹತ್ರನೇ ಪಾಠ, ವೇದ ಪಾಠ. ಅದಕ್ಕೆ ವಾಚಸ್ಪತಿ ಅಂತವರ ಹೆಸರು. ಬೃಹಸ್ಪತಿ, ವಾಚಸ್ಪತಿ, ಬ್ರಹ್ಮಣಸ್ಪತಿ ಹೆಸರಿಂದ ಬೃಹಸ್ಪತ್ಯಾಚಾರ್ಯರು ಪ್ರಸಿದ್ಧ. ವೇದ ಕೋವಿದರಲ್ಲಿ ಭಾರಿ ವಿಖ್ಯಾತರಾದವರು ಬೃಹಸ್ಪತ್ಯಾಚಾರ್ಯರು. ಅವರ ಹತ್ರನೇ ಆಯ್ತು ಕಾಲೇಜ್ ಅಂತ. ಯಾವ ಕಾಲೇಜ್ ಅಂತ ಕೇಳ್ತಾರಲ್ಲ ಆ ಟೈಪ್, ಬರೀ ಪಿ ಯು ಸಿ ಆದ್ರೆ ಸಾಧ್ಯ, ಯಾವ ಸ್ಕೂಲು, ಯಾವ ಕಾಲೇಜು ಅಂತ ಕೇಳ್ತಾರಲ್ಲ. ವೇದ ಯಾರ ಹತ್ರ ಓದಿದ್ದು? ಬೃಹಸ್ಪತ್ಯಾಚಾರ್ಯ ಹತ್ರ ವೇದ ಓದಿದ್ದ. ಅಲ್ಲಿಯಿಂದ ಕೆಲವು ಪ್ರಶ್ನೆಗೆ ಉತ್ತರ ಸಿಕ್ತಾಗ, ವಿಶ್ವಾಚಾರ್ಯರು ಬ್ರಾಹ್ಮಣರಲ್ಲ, ವೇದ ಓದಿದ್ರಲ್ಲ ಅಂದ್ರೆ, ವೇದ ಓದಲಿಕ್ಕೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮೂರು ಜನ ಅರ್ಹರಾದ್ದರಿಂದ ವಿಶ್ವರು ಕ್ಷತ್ರಿಯರು, ವೇದ ಓದಿದ್ರೆ ಏನು ಆಶ್ಚರ್ಯ ಇಲ್ಲ ಅದರೊಳಗೆ. ಅಲ್ಲಿಂದ ಪರಶುರಾಮ ದೇವರ ಹತ್ರ ಹೋದ್ರು. 50 ವರ್ಷಗಳ ತತ್ವವಿದ್ಯಾಭ್ಯಾಸ ಆಯ್ತು. ಆಮೇಲೆ 25 ವರ್ಷಗಳ ಕಾಲ ಅವರಿಗೆ ಅಸ್ತ್ರವಿದ್ಯಾಭ್ಯಾಸ ಮಾಡಿಸಿದ್ರಂತ ಪರಶುರಾಮ ದೇವರು. ಕ್ಷತ್ರಿಯರಿಗೆ ಅಸ್ತ್ರವಿದ್ಯೆ ಬೇಕೇ ಬೇಕಲ್ಲ, ಶಸ್ತ್ರಾಸ್ತ್ರವಿದ್ಯೆ ಕ್ಷತ್ರಿಯರಿಗೆ ಬೇಕು. ಬೇರೆಯವರು ಕಲಿತ್ರೆ ತಪ್ಪು, ಅವ್ರು ಕಲಿದೆ ಹೋದ್ರೆ ತಪ್ಪು, ಇದು ವಿಶೇಷ. ಕ್ಷತ್ರಿಯರು ಕಲಿದೆ ಹೋದ್ರೆ ತಪ್ಪು, ಬೇರೆಯವರು ಕ್ಷತ್ರಿಯ ಶಸ್ತ್ರವಿದ್ಯೆ ಕಲಿತ್ರೆ ತಪ್ಪು. ವೇದವ್ಯಾಸ ದೇವರು ಹೆಸರಿಗೆ ಬ್ರಾಹ್ಮಣ ರೂಪ, ಅದು ದುಷ್ಟ ಕ್ಷತ್ರಿಯರ ಸಂಹಾರಕ್ಕೆ ಹುಟ್ಟಿದ ರೂಪ. ಕ್ಷತ್ರಿಯರನ್ನೆಲ್ಲ, ದಾರಿ ತಪ್ಪಿದ ಕ್ಷತ್ರಿಯರನ್ನೆಲ್ಲ ನಿರ್ನಾಮ ಮಾಡಿ ಜಗತ್ತಿನಲ್ಲಿ ಧರ್ಮ ವ್ಯವಸ್ಥೆಯನ್ನ ಮತ್ತೆ ನೆಲೆಗೊಳಿಸಿದ ರೂಪ ಪರಶುರಾಮ ರೂಪ. ರಾಮ ಭೃಗುದ್ವಹ ಸುರ್ಜಿತ ದೀಪ್ತೆ ಕ್ಷತ್ರಕುಲಾಂತಕ ಶಂಭುವರೆಣ್ಯ ಅವಿಜಿತ ಕುಂಡ್ರಪತಿ ಸಮಿತಿ ವಿಖಂಡನ ರಮಾವರ ವೀರಪ ಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾ ರಮಣ. ಆಚಾರ್ಯರು ಪರಶುರಾಮ ದೇವರನ್ನ ವಿಶೇಷ ರೀತಿಯಲ್ಲಿ ಪರಿಚಯ ಮಾಡಿಕೊಟ್ಟಿದ್ದಾರೆ ತಮ್ಮ ದ್ವಾದಶಸ್ತೋತ್ರಾದಿ ಕೃತಿಗಳೊಳಗೆ. 25 ವರ್ಷಗಳ ಕಾಲ ಅಸ್ತ್ರವಿದ್ಯಾಭ್ಯಾಸ ಮಾಡಿಸಿ ಅದು ಗಂಗಾದೇವ ಮಗನ ಕರ್ಕೊಂಡು ಬಂದು ಭೂಲೋಕಕ್ಕೆ ಕರ್ಕೊಂಡು ಬಂದು. ನಮಗೆ ಲೆಕ್ಕ ಗೊತ್ತಾಯ್ತು, ಈಗ ಓದಿದ್ದೆ 125 ವರ್ಷ ಆಗಿತ್ತು ಬಹು. 125 ವರ್ಷ ಶಂತದ ರಾಜ ಯೋಚನೆ ಮಾಡಿಲ್ಲ, ಇದು ತಮಾಷೆ. 125 ವರ್ಷ ಬಹುಶಃ 4-5 ತಾಸು ಬರದೆ ಹೋದ್ರೆ ಹೋದ್ರು ಅಂತ ಅರ್ಥ. ಇನ್ನೇ 40 ಆದ್ರೂ ಬಹುಶಃ ಕೈಕೊಟ್ರು ಅಂತಾನೆ ಅರ್ಥ. 125 ವರ್ಷ ಆಗಿದೆ, ಇನ್ನು ಕಾಯ್ತಾನೆ ಇದ್ದಾನೆ. ಇವತ್ತಾಳು ಬಂದೇ ಬರ್ತಾಳೆ, ಯಾಕೆ ಗಂಗಾದೇವಿ ಗೊತ್ತಾಗ್ಬಿಡ್ತಲ್ಲ. ಗಂಗೆಯನ್ನು ಮುಟ್ಟಿ ಮಾತು ಕೊಟ್ರೇನೇ ಪ್ರಮಾಣ ಅಂತ ಕರೀತಾರೆ. ಇನ್ನು ಗಂಗೆನೇ ಮಾತು ಕೊಟ್ಟ ಮೇಲೆ ಯೋಚನೆ ಇಲ್ಲ. ಹಳ್ಳಿಗರಲ್ಲಿ ಪದ್ಧತಿ, ನೀರು ಹಿಡ್ಕೊಂಡು ಹೇಳಿಬಿಟ್ರು ಅಂದ್ರೆ ಅದಕ್ಕೆ ನೀರಿಂದ ಯಾಕೆ ಕೊಡು ಕೃಷ್ಣಾರ್ಪಣ ಅಂತ ಹೇಳೋದು, ಅದಕ್ಕೆ ಸಾಕ್ಷಿ ಅಂತ ಅರ್ಥ. ದೇವತೆಗಳೇ ಸಾಕ್ಷಿ ಅದಕ್ಕೆ. ಗಂಗಾದೇವಿ ಮಾತು ಸುಳ್ಳಾಗೋದೇ ಇಲ್ಲ, ಕಾಯ್ತಾನೇ ಇದ್ದ. ಒಂದ್ ದಿವಸ ಸಂಶಯ ಪಡಲೇ ಇಲ್ಲ, ಆತ ಬರ್ತಾಳೆ ಅನ್ಕೊಳ್ಳೇ ಇಲ್ಲ, ಬಂದೇ ಬರ್ತಾಳೆ ಅಂತ ಕಾದ. ಕೊನೆಗೆ ಒಂದು ದಿವಸ ಬೇಟೆಗೆ ಅಂತೇಳಿ ಮತ್ತೆ ಅದೇ ಹರಿದ್ವಾರ ಪ್ರಾಂತದಲ್ಲಿ ಹೊರಟಿದ್ದ. ಆತನಿಗೆ ಆ ಕಾಲ ಸ್ವಲ್ಪ ಬಾಯಾರಿಕೆ ಆಯ್ತು ಪಾಪ, ನೀರು ಹುಡ್ಕೊಂಡು ಹೊರಟ. ಹೆತಾಪ್ರ ಗಂಗಾ ನದಿನೇ ಇತ್ತು, ನೀರು ಕುಡಿಲಿಕ್ಕೆ ಅಂತ ಹೋದ. ಆತನಿಗೆ ಆಶ್ಚರ್ಯ ಆಯ್ತು, ಯಾಕೆ ಅಂದ್ರೆ ಗಂಗಾದ ನೀರು ತುಂಬಾ ಕಡಿಮೆ ಇತ್ತಂತೆ. ನೀರು ಇವತ್ತಾದ್ರೆ ಇಲ್ಲದೆ ಹೋದ್ರೂ ಆಶ್ಚರ್ಯ ಆಗೋದಿಲ್ಲ, ನ್ಯಾಚುರಲ್ ಅನ್ಕೊಂಡ್ಬಿಡ್ತೇವೆ ನಾವು. ಗಂಗಾ ನದಿಯಲ್ಲಿ ನೀರು ತುಂಬಾ ಹರಿಬೇಕಾದ ನದಿ ಅದು, ತುಂಬಾ ಚಿಕ್ಕದ ಹರಿತಾ ಇತ್ತು. ಆತನಿಗೆ ಬಾಯಾರಿಕೆಗಿಂತ ಜಿಜ್ಞಾಸೆ ಜಾಸ್ತಿ ಆಯ್ತು. ಗಂಗಾ ನದಿ ಯಾಕೆ ಹೀಗೆ ಕಡಿಮೆ ನೀರಾಯ್ತು ಅಂತ ಯೋಚನೆ ಮಾಡಿಕೊಂಡ. ಇದು ಗಂಗಾ ನದಿಯ ಬಗ್ಗೆ ಒಂದು ವಿಶೇಷ. ಗಂಗಾ ನದಿ ಯಾವಾಗಲೂ ತುಂಬಿ ಹರಿತಕ್ಕಂಥ ನದಿ ಅದು. ಮಳೆಗಾಲದಲ್ಲಿ ಮಳೆ ನೀರು ಬರುತ್ತೆ, ಬೇಸಿಗೆಯಲ್ಲಿ ಹಿಮ ಕರೆಗೆ ನೀರು ಬರುತ್ತೆ ಅದರೊಳಗೆ. ಹೀಗಾಗಿ ಎಲ್ಲಾ ಕಾಲಕ್ಕೂ ನೀರು ಸಾಕಷ್ಟು ಇರುತ್ತೆ. ಇವತ್ತು ನೋಡಬೇಕು, ಕಾಶಿಯಲ್ಲೆಲ್ಲ ಹೋಗಿರ್ತಾರಲ್ಲ, ಈ ನೀರು ತುಂಬಿ ಹರಿತಾ ಇರತಕ್ಕ ಸನ್ನಿವೇಶವನ್ನು ಗಮನಿಸುತ್ತೆ. ಫ್ರೆಂಡ್ಸ್ ಬಂದ ಇನ್ನೂ ಜಾಸ್ತಿ ಆಗುತ್ತೆ, ತುಂಬಾ ಕಡಿಮೆ ಆಗೋ ಸಂಭವ ಇಲ್ಲವೇ ಇಲ್ಲ. ಅದಕ್ಕೆ ಗಂಗಾ ಜೋಡಿಸ್ಬೇಕು ತ್ಯಾಕ್ ಅಂತಾರೆ ಗೊತ್ತೇನು. ಎರಡು ಕರಿಯ ಖಾಲಿ ನದಿ ಜೋಡಿಸಿ ಏನು ಉಪಯೋಗ? ಇದು ಖಾಲಿ ಅದು ಖಾಲಿ, ಅದು ಜಾಗ ಜೋಡಿಸ್ಬೇಕಿತ್ತು. ಆದ್ರೆ ನೀರು ಸಾಕಷ್ಟು ಇರೋದೇ ಅದಕ್ಕೆ ಅಡ್ವಾಂಟೇಜ್ ಬರಲಿಕ್ಕೆ ಕಾರಣ ಆಯ್ತು. ಅಂತ ಗಂಗಾನದಿ ನೀರು ತುಂಬಿ ಹರಿಬೇಕು, ಇದೇನು ಇಷ್ಟು ಕಡಿಮೆ ಆಗಿದೆ ಅಂತ ಯೋಚನೆ ಮಾಡಿದ್ದೇನೆ. ಈ ಜನಗಳ ಸ್ವಭಾವ ನೋಡಿ, ಆತನ ಬಾಯಾರಿಕೆಗಿಂತ ಆ ವಿಷಯ ತಿಳ್ಕೊಳ್ಳೋ ಅಪೇಕ್ಷೆ ಜಾಸ್ತಿ ಆಯ್ತದೆ. ನೀರು ಕುಡಿಲಿಕ್ಕೆ ಹೋಗಲೇ ಇಲ್ಲ, ನೋಡ್ತಾರೆ ಅಂತಕೊಂಡು ಯಾಕೆ ಹೀಗಾಗಿದೆ ಅಂತ ಹೇಳಿಬಿಟ್ಟು. ನಮ್ಮ ಜನ ಒಂದು ಇದನ್ನ ಮಾಡ್ತಾರೆ, ಕ್ರಿಕೆಟ್ ನೋಡ್ತಿರ್ಬೇಕಾದ್ರೆ ಊಟ ತಿಂಡಿ ಎಲ್ಲ ಮರ್ತು ಬಿಡ್ತಾರೆ ಆ ಟೈಪ್. ಅಂದ್ರೆ ಜನಗೆ ಆಟ ನೋಡ್ಬೇಕಾದ್ರೆ ಮೈ ಮರೀತಾರೆ, ಆತ ಜ್ಞಾನಕ್ಕೋಸ್ಕರ ಮೈ ಮರುತ್ತಂತೆ ಪುಣ್ಯ. ನೀರು ಕುಡಿಯೋ ಯೋಚನೆ ಬಿಟ್ಟ ಹಾಗೆ ನೋಡ್ತಾ ಹೋದ ಮೇಲಕ್ಕೆ, ದೊಡ್ಡ ಅಣೆಕಟ್ಟು ಕಾಣಿಸುತ್ತಂತೆ, ದೊಡ್ಡ ಅಣೆಕಟ್ಟು ಕಾಣಿಸುತ್ತೆ. ಮಹಾಭಾರತದ ಹೊಸ ವಿಷಯ ಇದು, ಅದು ಫಸ್ಟ್ ಅಣೆಕಟ್ಟಿನ ಕಾನ್ಸೆಪ್ಟ್ ಮಹಾಭಾರತದಲ್ಲಿ ಬಂದಿದೆ. ಇದು ಇತ್ತೀಚಿರುದು ನಾವು ಇತ್ತೀಚೆಗೆ ಕಟ್ಟಿ ಇವೆಲ್ಲ ನಾವು ಕಾಣೋದು ಇತ್ತೀಚೆಗೆ, ಆದರೂ ಕೂಡ ಮೊದಲ ಅಣೆಕಟ್ಟಿನ ಉಲ್ಲೇಖ ಬರೋದು ಮಹಾಭಾರತದಲ್ಲಿ. ನೋಡ್ತಾನೆ ದೊಡ್ಡ ಅಣೆಕಟ್ಟು, ಅದು ಯಾವ್ದ್ರ ಗೊತ್ತೇನು, ಸಿಮೆಂಟ್ ಗಿಮೆಂಟ್ ಇಟ್ಟಿಗೆ ಸಿಮೆಂಟ್ ಕಟ್ಟಿದ್ದಲ್ಲ, ಬಾಣಗಳ ಅಣೆಕಟ್ಟದ್ದು, ಬಾಣಗಳ ಬರೀ ಬಾಣಗಳ ರಾಶಿ, ನೀರೆಲ್ಲ ಸ್ಟಾಕ್ ಆಗಿಬಿಟ್ಟಿದೆ, ಇದನ್ನೆಲ್ಲ ಹರಿತಾ ಇತ್ತು. ನೋಡಿದ ತುಂಬಾ ಕುತೂಹಲ ಆಗಿತ್ತು, ಇದೇನಿದು, ನದಿಗೆ ಅಣೆಕಟ್ಟು ಕಟ್ಟಿದ್ದಾನೆ ಬಾಣದಿಂದ ಅಂತ ಹೇಳಿದ ಮೇಲೆ ಇವ್ನು ಯಾರೋ ಮಹಾನುಭಾವ, ಬಾಣಗಳು ಬರ್ತಾ ಸರ 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 ಬಂದ್ಬಿಡ್ತಾ ಇದೆ, ಅಣೆಕಟ್ಟು ಡೆವಲಪ್ ಆಗ್ತಾನೆ ಇತ್ತು. ನೋಡಿಬಿಟ್ಟು ಆ ದಿಕ್ಕು ನೋಡ್ತಾನೆ, ಬಾಣ ಬರೋ ದಿಕ್ಕನ್ನು ನೋಡ್ತಾನೆ, ಒಬ್ಬ ತರುಣ ವೇಗವಾಗಿ ಬಾಣ ಒಂದರ ಮೇಲೆ ಹೊಡಿತಾ ಇದ್ದಾನೆ ಬಾಣಗಳನ್ನ, ಅದ್ಮೇಲೆ ಕೆರತಾ ಇತ್ತು. ಆಶ್ಚರ್ಯಪಟ್ಟ, ಏನು ಎಂಥ ಪ್ರತಿಭಾವಂತ ಇವನು, ಬಿಲ್ಲು ಬಾಣಗಳಿಂದ ಏನೇನ ಕೆಲಸ ಮಾಡಿದ್ದು ಕೇಳಿದ್ದೇವೆ, ಈ ಗಂಗಾ ನದಿಗೆ ಅಣೆಕಟ್ಟು ಕಟ್ಟಷ್ಟು ಸಾಮರ್ಥ್ಯ ಇದೆಯಲ್ಲ, ಯಾವ ಪುಣ್ಯಾತ್ಮನೋ ಈತ ಅಂತ ಮಾತಾಡ್ಸಕ್ ಹೋದ್ರೆ ಮಾಯ ಆಗ್ಬಿಡ್ತಾನೆ ಹುಡುಗ, ಕಣ್ಣಿಗೆ ಕಾಣಿಸೋದೇ ಇಲ್ಲ. ಆ ಯೋಚನೆ ಮಾಡಿದ್ರೆ ಇದು ಇನ್ನೂ ಆಶ್ಚರ್ಯ ಆಯ್ತು ಆತನಿಗೆ. ಶಸ್ತ್ರಾಸ್ತ್ರ ವಿದ್ಯೆ ಗೊತ್ತಿದೆ ಅಷ್ಟೇ ಅಲ್ಲ, ಮಾಯವಾದ ವಿದ್ಯೆಯೂ ಗೊತ್ತಿದೆ ಅಂತ ಆಯ್ತಲ್ಲ, ಇನ್ನೂ ಆಶ್ಚರ್ಯಪಟ್ಟ. ಇನ್ನು ನೋಡ್ತಾ ಕೂತ್ಕೊಂಡು, ಎಲ್ಲ ಹೋದ ಹುಡುಗ ಅಂತ ನೋಡ್ತಾ ಕೂತಾಗ ಇನ್ನೊಂದು ಕಡೆಗೆ ಕಂಡ, ಮಾತಾಡಿಸ ಗಂಗಾದೇವಿ ಅಲ್ಲಿ ಬಂದು ಆ ಹುಡುಗನ ಕರೋಡ್ ಹತ್ರ ಬಂದಂತೆ. 125 ವರ್ಷದ ಹುಡುಗ, ಯಾರಾದ್ರೂ ಕೇಳ್ಬಿಟ್ರೆ ಆಶ್ಚರ್ಯ, 125 ವರ್ಷದ ಹುಡುಗ, 20 ವರ್ಷದ ಬದುಕರದ ಕಾಲ ಇದು. 15-20 ವರ್ಷಕ್ಕೆ ಬದುಕಿದ್ದಾಗ ಏನ್ ಕೇಳ, ನೀವೇ ಮಾಡಿ, ನೀವೇ ಅಣ್ಣ ಕೈಲಿ ಆಗೋದಿಲ್ಲ ಅನ್ನ ಹೇಳೋ ಕಾಲ ಇದು. ಅಂತ ಊಟ ಬಿಟ್ಟು ಎಲ್ಲ ಇನ್ನೊಬ್ರಿಗೆ ಹೇಳೋ ಕಾಲ ಅಂತ ಅವತ್ತಿರೋ 125 ವರ್ಷದ ಹುಡುಗ ಅಷ್ಟು ಇದ್ದಿದ್ದಾನೆ. ಆಶ್ಚರ್ಯಪಟ್ಟಾಗ, ಯಾರ ಮಗನೋ ಅನ್ಕೊಂಡಂತೆ ಪಾಪ, ಯಾರ ಮಗನೋ ಏನೋ ಪುಣ್ಯಾತ್ಮ, ಏನು ವರ್ಚಸ್ವಿ ಆಗಿದ್ದಾನೆ, ಏನು ಅದ್ಭುತವಾದ ಸಾಮರ್ಥ್ಯ ಗಳಿಸಿದ್ದಾನೆ, ಯಾರ ಮಗನೋ ಅನ್ಕೋತಿರ್ಲಿಕ್ಕೆ ಆಕೆ ಬಂದು, ರಾಜ ನಿನ್ನ ಮಗ ಇವನೇ ತಗೋ ಅಂತ ಕೊಟ್ಟೆ. ಎಷ್ಟು ಖುಷಿಯಾಗಿರ್ಬೇಕು ರಾಜನಿಗೆ ಯೋಚನೆ ಮಾಡಿ, ಕರ್ಕೊಂಡು ಹೋಗಿದ್ನಲ್ಲ 8ನೇ ಮಗುವನ್ನ, ನೋಡು ಹೇಗೆ ಬೆಳೆಸಿದ್ದೇನೆ ಅಂತಂದು ಒಪ್ಪಿಸಿದ್ಲ. ಇದು ಆಕೆ ನ್ಯಾಯ ಸಲ್ಲಿಸಿದ ರೀತಿ ಆ ಮಗುವಿಗೆ. ಎಲ್ಲ ಏನಿದು ಅಂತ ಕೇಳಿ ಎಲ್ಲ ಹೇಳ್ತಾಳೆ, ಈ ರೀತಿ ಇವ್ರ ಹತ್ರ ಓದಿದ್ದೆ, ಅವ್ರ ಹತ್ರ ಓದಿದ್ದಾನೆ, ಅದಕ್ಕೆ ಹೀಗೆ ಮಾಡಿದೆ. ನೇರ ತನ್ನ ಮಗ ಅಂತ ಒಪ್ಪಿಸ್ಬಾರ್ದೆ, ಒಪ್ಪಿಸೋದಿಲ್ಲ, ಯಾಕೆ ಏನ್ ಮಾಡ್ತಾನೆ ಅದ ಕೇಳ್ಬೇಕಾಗುತ್ತೆ ಆಮೇಲೆ, ಏನು ಏನ್ ಮಾಡ್ತಾನೆ ಅವರ ಕಥೆನೇ ತೋರಿಸ್ಬಿಟ್ರೆ, ಆಕ್ಚುಲಿ ಪ್ರಾಕ್ಟಿಕಲ್ಲೇ ತೋರಿಸ್ಬಿಟ್ರೆ, ಮಗನ ಪರಿಚಯ ಆತನ ಗುಣ ಪರಿಚಯ ಮಾಡ್ಕೊಂಡು ಮಗನ ಪರಿಚಯ ಮಾಡ್ಕೊಂಡು ಬಿಟ್ರೆ ಎಷ್ಟು ಆತನ ಹೆಮ್ಮೆ ಆಗಬೇಕು. ಇದಕ್ಕೆ ಯೋಗ ಅಂತ ಕರೀತ, ವಿಷಯವನ್ನ ತಿಳಿಸೋದೆಷ್ಟು ಮುಖ್ಯನೋ ಅದು ಪರಿಣಾಮಕಾರಿ ಆಗಬೇಕು. ಗಂಗಾದೇವಿಗೆ ಮಗ ಎಷ್ಟು ಪ್ರತಿಭಾವಂತನಾಗಿದ್ದಾನೆ ಅಂತ ತಿಳಿಸ್ತಾನೆ ಮಗನಂತ ಪರಿಚಯ ಮಾಡಿಕೊಡ್ಬೇಕು. ಅದನ್ನ ಹಾಗೆ ಮಾಡಿದ್ದಕ್ಕೋಸ್ಕರ ರಾಜನಿಗೆ ಭಾರಿ ಖುಷಿ ಆಯ್ತು. ಒಂದು ಪ್ರಶ್ನೆ ಬಂತು ನಮಗೆ, 120 ವರ್ಷ ಹುಡುಗ ಅಂತಿರಲ್ಲ, ಹೇಗೆ ಸಾಧ್ಯ ಇದು ಅಂತ ಪ್ರಶ್ನೆ. 125 ವರ್ಷ ಇರೋದೇ ಇಲ್ಲ, ಹೊಟ್ಟ ಹುಡುಗ ಗಿಡಗ ಪ್ರಶ್ನೆ ಇಲ್ಲ, ಮುದುಕನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಹೋಗ್ಬಿಟ್ಟಿರ್ತಾನೆ, ಹೇಗೆ ಸಾಧ್ಯ ಇದು? ಅದಕ್ಕೆ ಹೇಳ್ತಾರೆ, ಆತ ಎಲ್ಲಿದ್ದ? ದೇವಲೋಕದಲ್ಲಿ ಇದ್ದ. ದೇವಲೋಕದಲ್ಲಿ ಇದ್ದ ಆದ್ರಿಂದ ಮನುಷ್ಯ ಮಾನದ ಎಫೆಕ್ಟ್ ಆಗೇ ಇಲ್ಲ ತನಗೆ. ಅಷ್ಟು ವರ್ಷ ಆದರೂ ಕೂಡ ಹುಡುಗ ಚಿಕ್ಕ ಹುಡುಗ, ಹುಡುಗ ಇದ್ದಾಗಿದ್ದಾನಲ್ಲ, ಹುಡುಗನೇ ಇದ್ದಾನೆ, ಏಜ್ ಆಗಿದೆ, ಹುಡುಗ ಇದ್ದಾಗಿದ್ದ. ಇದನ್ನ ಹೇಗೆ ನಂಬಬೇಕು ಅಂತ ಕೇಳಕ್ ಹೋಗ್ಲೇಬೇಡಿ. ಇದು ಶಾಸ್ತ್ರ ಹೇಳ್ತದೆ, ಲೋಕದಿಂದ ಲೋಕಕ್ಕೆ ಹೋದಾಗ ಅದರಲ್ಲಿ ಸಾಕಷ್ಟು ಬದಲಾವಣೆ ಆಗಲಿ ಶುರುವಾಗುತ್ತೆ. ಥಿಯರಿ ಆಫ್ ರಿಲೇಟಿವಿಟಿ ಅಂತ ಏನು ಕರೀತಾರೆ, ಅದರ ಒಂದು ಅನೇಕ ಅಂಶಗಳು, ಇದು ಒಂದು ಅಂಶ. ಅನೇಕ ಅಂಶಗಳಲ್ಲಿ ಕಾಲಮಾನದಲ್ಲಿ ತುಂಬಾ ವ್ಯತ್ಯಾಸವಾಗುತ್ತೆ. ಭೂಲೋಕದ ಕಾಲಮಾನಕ್ಕೂ ಅಲ್ಲಿಯ ಕಾಲಮಾನಕ್ಕೂ ತುಂಬಾ ವ್ಯತ್ಯಾಸ ಉಂಟಾದ್ರಿಂದ ಹಾಗೆ ನಡೆಯಿತು. ಅದಕ್ಕೆ ನಮ್ಮಲ್ಲೇ ಒಂದು ಕಾಣ್ತೇವೆ ನಾವು, ಫ್ರಿಡ್ಜಲ್ಲಿ ಇಟ್ಟಿರ್ತಾನೆ ನೋಡಿ, ಒಳ್ಳೆ ಫಸ್ಟ್ ಕ್ಲಾಸ್ ಆಗಿರುತ್ತೆ, ಎಷ್ಟೊಳ್ಳೆ ಫ್ರೆಶ್ ಆಗಿರುತ್ತೆ. ಇನ್ನು ಇವತ್ತಿಂದ ಅಂತ ಇಲ್ಲ, ಇಲ್ಲ ಹೋದ್ವಾರದ್ದು ಅಂತ ಹೇಳ್ತಾರೆ, ಅನ್ನ ಸಾರನ್ನೇ ಹೇಳೋ ಕಾಲ ಇದು, ಒಂದು ಹೋದ್ವಾರದ್ದು ಅಂತ ಹೇಳ್ಬಿಡ್ತಾರಪ್ಪ. ಫ್ರೆಶ್ ಆಗಿದೆ, ಫ್ರಿಡ್ಜಲ್ಲಿ ಇಟ್ಟಿದ್ದೆ, ಫ್ರಿಡ್ಜಲ್ಲಿ ಇಟ್ಟರೆ ವಾರಗಟ್ಟಲೆ ಫ್ರೆಶ್ ಆಗಿರ್ಬೇಕಾದ್ರೆ ಆ ದೇವಲೋಕದಲ್ಲಿದ್ರೆ ಹೇಗಿರ್ಬೇಕು ಲೆಕ್ಕ ಹಾಕಿ. ಅದಕ್ಕೆ ದೇವಲೋಕ ಅಂದ್ರೆ ಸಾಮಾನ್ಯ ಲೋಕ ಅಲ್ಲ, ಅದಕ್ಕೆ ಜನ ಯಾತಕ್ಕೆ ಹೋಗಿ ಇಷ್ಟಪಡ್ತಾರೆ ಅಲ್ಲಿಗೆ? ಅಂತ ಲೋಕಕ್ಕೆ ಇವತ್ತು ಫಾರಿನ್ಗೆ ಹೋಗ್ಬೇಕಾದ್ರೆ ಯಾಕೆ ಇಷ್ಟಪಡ್ತಾರೆ? ಇಲ್ಲಿ ಸಿಗದೇ ಎಷ್ಟೋ ಪದಾರ್ಥ ಅಲ್ಲಿ ಸಿಗುತ್ತೆ, ಇಲ್ಲಿಗಿಂತ ಎಷ್ಟೋ ಭಿನ್ನವಾದ ವಾತಾವರಣ ಉಂಟು ಅಂತಾನೆ ಜನ ಗೊತ್ತಾಗಿರೋ. ಹಿಂದಿನ ಕಾಲದ ಜನಕ್ಕೆ ಇವತ್ತಿನ ವಿದೇಶಗಳ ಪರಿಚಯ ಸಾಕಷ್ಟು ಆಗಿತ್ತು, ಆದ್ರೆ ಹಿಂದಿನ ಕಾಲದ ಜನಕ್ಕೆ ಶಾಸ್ತ್ರಗಳ ಮೂಲಕ ಬೇರೆ ಲೋಕಗಳ ಪರಿಚಯ ಆಗಿತ್ತು ಅವರಿಗೆಲ್ಲ ಕೂಡ. ಆದ್ರಿಂದನೇ ರಾಜ ಮಹಾರಾಜರುಗಳೆಲ್ಲ ತಮ್ಮ ಸಾಹಸವನ್ನು ಆ ರೀತಿ ಮೇರೆ, ದುಷ್ಯಂತ ಇಂದ್ರದೇವರ ಜೊತೆಗೆ ಸೇರಿ ಯುದ್ಧ ಮಾಡಿ ರಾಕ್ಷಸರನ್ನು ಗೆದ್ದು ಬಂದನಂತ, ಮುಜುಕುಂದ ರಾಜ ಹಾಗೆ ಮಾಡ್ತಾರೆ. ಈ ರೀತಿ ದೇವಲೋಕದ ಕಾಂಟ್ಯಾಕ್ಟ್ ಇಟ್ಕೊಂಡ ಜನ ಅವರೆಲ್ಲ ಕೂಡ. ಆದ್ರಿಂದಾನೇ ಅಂತ ಬದಲಾವಣೆಗಳು ಸಹಜವಾಗಿ ಆಗೇ ಆಗುತ್ತೆ. ಅದರಲ್ಲಿ ಕೆಲವು ಫ್ರಿಜ್ ಸರಿಯಾಗಿಲ್ದ ಹೋದ್ರೆ, ಎಫಿಷಿಯಂಟ್ ಇಲ್ದ ಹೋದ್ರೆ ಸ್ವಲ್ಪ ಹಳಿಸಿರುತ್ತೆ, ಒಳ್ಳೆ ಎಫಿಷಿಯಂಟ್ ಇದು ಜೋರಾಗಿರುತ್ತೆ, ಅದ್ರ ಕ್ವಾಲಿಟಿ ವೇರಿ ಆಗುತ್ತಲ್ಲ. ಈ ಫ್ರಿಡ್ಜಲ್ಲೇ ಕ್ವಾಲಿಟಿ ವೇರಿ ಆಗೋ ಹಾಗೆ ಲೋಕಗಳಲ್ಲಿ ತಾರತಮ್ಯ ಉಂಟು. ಮತ್ತೆ ಅದು ಬ್ರಹ್ಮಲೋಕದಲ್ಲಂತೂ ಬ್ರಹ್ಮಲೋಕದಲ್ಲಿ ಅವರಿಗೆ ವಯಸ್ಸಾಗೋದು ಅದನ್ನ ಕೇಳಿದ್ರೆ ಗಾಬರಿ ಆಗಿಬಿಡ್ತೀರಿ, ಈಗ ಬೇಡ, ಇಡೀ ಕೋಟಿ ಕೋಟಿ ವರ್ಷಗಳಿಗೆ ಅವ್ರು 100 ವರ್ಷ ಆಗುತ್ತೆ ಅಂತ ಅಷ್ಟೇ. ಅವರು ಕೋಟಿ ಕೋಟಿ ವರ್ಷಗಳಿಗೆ 100 ವರ್ಷ ಆಗೋದು ಬ್ರಹ್ಮದೇವರ ಲೋಕದ ಭಾರಿ ವಿಶೇಷ ಅದು, ಅಂತ ಸಾಮರ್ಥ್ಯ ಇರೋ ಲೋಕ. ಆದ್ರಿಂದಾನೆ ಅವ್ರಿಗೆ ಅಷ್ಟು ವಯಸ್ಸಾಗಿದ್ರು ಕೂಡ ಚಿಕ್ಕ ತರುಣರಂತೆ ಆಕಾರ ಇತ್ತೆ ಹೊರತು ಬದಲಾವಣೆ ಆಗೇ ಇರಲಿಲ್ಲ. ಮಗ ನೋಬ್ ಶರ್ಟ್ ಹೋಗ್ಬಿಟ್ಲಾಕಿ. ದೇವ ವ್ರತ ಅನ್ನೋ ಹೆಸರು ಸಾರ್ಥಕವಾಗಿತ್ತು. ಬಂದವರು 4 ವರ್ಷ ಇದ್ದರಂತಾಗಿದೆ ದೇವವ್ರತ. 4 ವರ್ಷ ತಂದೆ ಹತ್ರ ಇರ್ತಾರೆ. ತಾಯಿ ಅಲ್ಲಿ ಹೋಗ್ಬಿಟ್ಟಿದ್ದಾಳೆ, ಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ಇದ್ದ ಆಮೇಲೆ ಹೇಳಿದ್ರೆ, ಅಪ್ಪ ಇನ್ನೂ ಸ್ವಲ್ಪ ಓದ್ಕೊಂಬರ್ತೇನೆ ಅಂತ ಹೇಳಿದ್ದ. ಇನ್ನೂ ಸ್ವಲ್ಪ ಓದ್ಕೊಂಬರ್ತೇನೆ. ಜನಗಳು ಮೊದಲು ಓದ್ಬೇಡ ಅಂತಾರೆ, ಓದಿನ ರುಚಿ ಗೊತ್ತಾದ್ಮೇಲೆ ಓದು ಬೇಡ ಅಂತ ಯಾರು ಅನ್ನೋದೇ ಇಲ್ಲ. ಅದು ಆಶ್ಚರ್ಯ. ಚಿಕ್ಕ ಮಕ್ಕಳು 10 ಗೋತ ಸ್ಕೂಲಿಗೆ ಹೋಗ್ತಾರೆ, ಆಮೇಲೆ ಬೇರೆ ದೇಶಕ್ಕೆ ಹೋಗ್ತಾರೆ, ಓದಲಿಕ್ಕೆ ಶುರು ಮಾಡಿಬಿಡ್ರಿ. ಪಕ್ಕದ ಮನೆ ಸ್ಕೂಲ್ ಹೋಗಿ ಅಳ್ತಿರ್ತಾರೆ, ಪಕ್ಕದ ಮನೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಓಳೋ ಅಂತ ಅಳ್ತಾರೆ. ಆಮೇಲೆ ಬೇರೆ ದೇಶಕ್ಕೆ ಹೋಗ್ಬೇಡದೆ ಹೋಗೇ ಹೋಗ್ತೀರಿ ಅಂತ ಹೇಳ್ತಾರೆ. ಯಾತಕ್ಕೆ? ಅದರ ಒಂದು ಅಭಿರುಚಿ ಡೆವಲಪ್ ಆಯ್ತು ಅಂದ್ರೆ ಕಂಟ್ರೋಲ್ ಮಾಡಲಿಕ್ಕೆ ಆಗೋದೇ ಇಲ್ಲ. ನಾನು ಮತ್ತೆ ಹೋಗ್ತೇನೆ ಓದೋದಕ್ಕೆ, ಇನ್ನೂ ವೇದ ಓದ್ತೇನೆ, ಇನ್ನೂ ನಾನು ಶಾಸ್ತ್ರ ಓದ್ತೇನೆ ಅಂತ ಹೇಳಿದಾಗ ತಂದೆ ಯಾವ್ದಕ್ಕೆ ಬೇಕಾದ್ರೂ ಮಕ್ಕಳು ಬೇಡ ಅನ್ಬಹುದಂತೆ. ಜ್ಞಾನ ಕಾರ್ಯಕ್ಕೆ ಮಾತ್ರ ಬೇಡ ಅಂತ ಹೇಳಬಾರ್ದು. ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ. ಜ್ಞಾನಕ್ಕಿಂತ ಮಿಗಿಲಾದ ವಸ್ತು ಯಾವುದಿದೆ? ಅದು ವೇದ ಜ್ಞಾನ, ಬ್ರಹ್ಮಜ್ಞಾನ, ಎರಡು ನೇರವಾದ ಜ್ಞಾನಗಳು. ಉಳಿದೆಲ್ಲ ಜ್ಞಾನಗಳು ಅಂಗಗಳು. ಇದು ಮುಖ್ಯವಾದ ಜ್ಞಾನ. ಇದು ಅದಕ್ಕೆ ಬೇಡ ಅಲ್ಲ, ಸಾಧ್ಯವೇ ಇಲ್ಲ. ಅವಶ್ಯ ಹೋಗಿ ಬಾ ಅಂತ ಹೇಳಿ ತಕ್ಷಣ ಮತ್ತೆ ಹೊರಟು ಬಿಟ್ರಂತೆ. ಹುಟ್ಟಿದಾಗ ಹೋದವರು ಬಂದಿದ್ದು 125 ವರ್ಷ ಆದ್ಮೇಲೆ, ಈ ಸರ್ತಿ ಬಂದಿದ್ದು ಅವರು ಮತ್ತೆ 400 ವರ್ಷ ಆದ್ಮೇಲೆ ವಾಪಸ್ ಬರ್ತಾರೆ. 400 ವರ್ಷ ಲೆಕ್ಕ ಹಾಕಿ ಹೋದವರು 50 ವರ್ಷಗಳ ಕಾಲ ಮತ್ತೆ ಬೃಹಸ್ಪತಿ ಆಚಾರ ಹತ್ರ ಹೋದ್ರು. ಅಲ್ಲಿ ವೇದ ಓದ್ತಾ ಕೂತು 50 ವರ್ಷ ಮತ್ತೆ ವೇದ ಓದಿದ್ರು. ಪುರುಷಾಯುಷೋರ್ಧತಃ ಆಚಾರ ಬರೀತಾರೆ. ಪುರುಷಾಯುಷೋ ಅರ್ಧತಃ, 50 ವರ್ಷ ಓದಿ ಅಲ್ಲಿಯಿಂದ ಮತ್ತೆ ಪರಶುರಾಮರ ಹತ್ರ ಹೋದ್ರು. ಮತ್ತೆ ಪರಶುರಾಮರ ಹತ್ರ ಹೋಗಿ ಅಲ್ಲಿ ಶಾಸ್ತ್ರ ಓದ್ತಾ ಕೂತು. 300 ವರ್ಷಗಳ ಕಾಲ ತತ್ವಶಾಸ್ತ್ರ ಓದಿದ್ರು. ನಮಗೋ 4 ವರ್ಷ ಓದಕ್ಕೆ ಎಲ್ಲ ಮುಗಿದ ತಿಳ್ಕೊಂಡ್ಬಿಟ್ಟಿದ. ನಾ 4 ದಿವಸ ಪಾಠಕ್ಕೆ ಹೋದ ಅಂದ್ರೆ ಅಹಂ ಬ್ರಹ್ಮಾಷ್ಟಮಿ ಅನ್ಕೊಂಡ್ಬಿಟ್ಟಿರ್ತಾನೆ. ಆಗ್ಲಿ 4-5 ದಿವಸ ಓದಿಸಾಗ ಇದು ಎಲ್ಲ ಬಂದಿರ್ನಿ, ನಾವು ಶಾಸ್ತ್ರ ಓದ್ಬಿಟ್ಟಿ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಈ ಕಥೆ ಕೇಳಿದ ಮೇಲೆ ನಾವು ಓದಿದ್ದೇವೆ ಅಂತ ಅಹಂಕಾರ ಬರೋ ಚಾನ್ಸೇ ಇಲ್ಲ ನಮಗೆ. ಅದಕ್ಕೆ ಹೇಳಿದ, ಅಷ್ಟು ಭೀಷ್ಮರತ್ರ ಯಾರು ಓದಿದ್ದಾರೆ ಲೆಕ್ಕ ಹಾಕಿ ನೋಡೋಣ. ಅದು ಯಾರ ಹತ್ರ ಓದಿದ್ದಾರೆ? ಸ್ವತಃ ಪರಬ್ರಹ್ಮನಾದ ಪರಶುರಾಮದೇವರ ಹತ್ತಿರ ಬ್ರಹ್ಮವಿದ್ಯೆ ಓದಿದ್ದಾರೆ. ಬೃಹಸ್ಪತ್ಯಾಚಾರ್ಯರ ಹತ್ರ ವೇದ ವಿದ್ಯೆ ಓದಿದ್ದಾರೆ. ಇಷ್ಟು ಓದಿದಾಗ ಏನ್ ಸಾಮರ್ಥ್ಯ ಇರಬೇಕು? 50 ವರ್ಷ ಪ್ಲಸ್ 300 ವರ್ಷ ತತ್ವಶಾಸ್ತ್ರ ಪ್ಲಸ್ 50 ವರ್ಷ ಅಸ್ತ್ರವಿದ್ಯೆ. ಮತ್ತೆ ಅಲ್ಲಿಗೆ 400 ವರ್ಷ ಆಯ್ತು. ಮತ್ತೆ ವಾಪಸ್ ಬಂದ್ರಾಮೆ. ಇಷ್ಟು ಸುದೀರ್ಘ ಕಾಲದ ಅಧ್ಯಯನ ಅವರನ್ನು ಯಾವ ಮಟ್ಟಕ್ಕೆ ಏರಿಸ್ತು ಗೊತ್ತೇನು? ಭೀಷ್ಮರನ್ನು ಇಷ್ಟು ಓದಿದಕ್ಕೆ ಏನಾಯ್ತು ಅಂದ್ರೆ ಅವರು ಎತ್ತರ ನೋಡಿ ಎಷ್ಟು ಮೇಲೆ ಹೋಗಿದ್ದಾರೆ ಅಂತ ಹೇಳಿದ. ಹೆಚ್ಚು ಓದಷ್ಟು ಪ್ರಮೋಷನ್, ಆಪರ್ಚುನಿಟಿ ಜಾಸ್ತಿ ತಾನೆ. ಭೀಷ್ಮರಿಗೆ ವಿದ್ಯೆಯ ಫಲ ಇದೇ ಜನ್ಮದಲ್ಲೇ ಕಾಣಿಸ್ತೇವೆ. ಅವರಿಗೆ ಲೋಕಮಾನ್ಯರಾಗ್ತಾ ಇದ್ದಾರೆ ಭೀಷ್ಮರು. ವಿದ್ವಾನ್ ಸರ್ವತ್ರ ಪೂಜ್ಯತೆ. ಭೀಷ್ಮರಂತ ವಿದ್ವಾಂಸರು ಎಷ್ಟು ಜನ ಸಿಗಬೇಕು? ಅವರು ಕ್ಷತ್ರಿಯರು ನಿಜವಾಗಲೂ ಕೂಡ. ಅಂಥವ್ರು ಆಚಾರ್ಯ ಪದವಿಯಲ್ಲಿ ಕೂತಿದ್ದು ಅವರ ವಿದ್ಯೆಯ ಅಧ್ಯಯನದ ಫಲ ಅದು. ಅಷ್ಟು ಮಾಡಿ ಬಂದ್ರಂತೆ. 525 ವರ್ಷದ ಮಗ ಪ್ಲಸ್ 4 ವರ್ಷ ಬೇರೆ ಆಗಿತ್ತು. 529 ವರ್ಷ ಮಗನಿಗೆ ತಂದೆ ದೈವ ಸಂಕಲ್ಪ ಅಂದ್ರೆ ತೀರಾ ವಿಶಿಷ್ಟವಾದದ್ದು. ಹೀಗಿದ್ದ ಕಾಲಕ್ಕೆ ತಂದೆ ಒಂದು ದಿವಸ ಯಥಾ ಪ್ರಕಾರ ಅದೇ ಹರಿದ್ವಾರ ಪ್ರಾಂತ ಸಂಚಾರಕ್ಕೆ ಹೊರಟಿದ್ದಾರೆ, ಭೇಟಿ ಆಡಬೇಕು ಅಂತ ಹೊರಟಿದ್ದಾನೆ. ಆಗ ಇನ್ನೂ ಸಂಚಾರ ಮಾಡ್ತಾ ಮಾಡ್ತಾ ಇದ್ದ ಕಾಲಕ್ಕೆ ಒಬ್ಬಳನ್ನು ನೋಡಿದ. ಅವಳೊಬ್ಬಳು ಅಂಬಿಗಳು, ಸತ್ಯವತಿ ಅಂತ ಅವಳ ಹೆಸರು. ನೋಡಿದ ತಕ್ಷಣ ಅವಳನ್ನ ಮದುವೆ ಆಗಬೇಕು ಅಂತ ಅಪೇಕ್ಷ ಉಂಟಾಯ್ತು. ನಾನು ವಿವಾಹವಾಗಬೇಕು ಅಂತ ಅನಿಸಿದೆ. ನೇರವಾಗಿ ಅವಳನ್ನು ಕೇಳಿದ. ಅವಳೇನಂದಂತೆ, ನಮ್ಮ ಅಪ್ಪನ ಕೇಳಬೇಕು, ನಾನಿದ್ರಲ್ಲಿ ಸ್ವತಂತ್ರಳಲ್ಲ ಅಂತ ಹೇಳ್ಬಿಟ್ಟಿದ್ದ. ತಕ್ಷಣ ತಂದೆ ಹತ್ರ ಹೋದ. ತಂದೆ ಹತ್ರ ಹೋಗಿಬಿಟ್ಟು ನಿನ್ನ ಮಗಳನ್ನು ಕೊಟ್ಟ ಅದನ್ನು ಮದುವೆ ಮಾಡು ಅಂತ ಕೇಳಿದ. ಅವನೇನ್ ಹೇಳಬೇಕು? ನಾನು ಮದುವೆ ಮಾಡಕ್ ತಯಾರಾಗಿದ್ದೇನೆ, ಆದರೆ ನಿಬಂಧನೆಗಳು ಉಂಟು, ಅದನ್ನ ನಡೆಸಿಕೊಡೋದಾದ್ರೆ ನಾನು ಮದುವೆ ಮಾಡಿಕೊಡ್ತೇನೆ ಅಂತ ಹೇಳಿದ. ಅವ್ರು ಕೇಳಿದ, ಏನ್ ಹೇಳು ಅಂತ ಕೇಳಿ. ಮುಖ್ಯ ಇಷ್ಟೇ, ನಾಳೆ ರಾಜ್ಯ ಇವಳ ಮಕ್ಕಳಿಗೆ ಸಿಗಬೇಕು. ನೀ ರಾಜ್ಯವನ್ನ ಬೇರೆ ಮಕ್ಕಳಿದ್ದೇ ಇರ್ತಾರೆ ನಿಮಗೆ, ಆದ್ರೆ ಇವಳು ಪಟ್ಟದ ರಾಣಿ ಆಗಬೇಕು, ಇವಳ ಮಕ್ಕಳಿಗೆ ರಾಜ್ಯ ಪದವಿ ಸಿಗಬೇಕು, ಹಾಗಾದ್ರೆ ಮಾತ್ರ ಕೊಡ್ತೇನೆ, ಇದ್ರ ಕೊಡೋದಿಲ್ಲ ಅಂತ ಹೇಳಿ. ತಕ್ಷಣ ರಾಜ ಯೋಚನೆ ಮಾಡ್ತಾನೆ, ಸಾಧ್ಯ ಇಲ್ಲ ಅಂತ ಹೇಳಿ. ಸಾಧ್ಯ ಇಲ್ಲ, ಈಗ ಭೀಷ್ಮರಂತ ಮಗನ್ ಇಟ್ಕೊಂಡು ಇನ್ನೊಬ್ಬರು ರಾಜ್ಯ ಹಾಕೊಳ್ಳೆಕ್ಕಾಗತ್ತೆ? ಸಾಧ್ಯನೇ ಇಲ್ಲ. ಭೀಷ್ಮ ಅಂತ ಹೆಸರು ಆಮೇಲೆ ಬರುತ್ತೆ ಅವರಿಗೆ. ಆದ್ರೆ ಅಂಥ ವಿದ್ವಾಂಸನಾದ ಮಗ ಅದು ಭಾರಿ ಲಕ್ಷಣವಂತ. ಅಂಥ ಮಗ ಇರಬೇಕಾದ್ರೆ, ಜ್ಯೇಷ್ಠ ಪುತ್ರ ಅಂತ ಅವನು ಇರಬೇಕಾದ್ರೆ ಮಾತು ಕೊಳ್ಳಕ್ಕೆ ಹೇಗೆ ಬರುತ್ತೆ? ಆಗೋದಿಲ್ಲ ಅಂತ ವಾಪಸ್ ಹೋಗ್ಬಿಡುತ್ತೆ. ಬಹಳ ಯೋಚನೆ ಮಾಡ್ತಾ ಕೂತರೆ ಇಲ್ಲೂ ಆಗಿನ ರಾಜ ಮಹಾರಾಜರ ಒಂದು ಶಿಸ್ತನ್ನ ನೋಡಬೇಕು, ಅವರ ನಿಜವಾದ ಆದರ್ಶವಾದ ಜೀವನ ನೋಡಬೇಕು. ಅವಳು ಬೆಸ್ತರ ಹುಡುಗಿ, ಅವನು ಬೆಸ್ತರ ರಾಜ, ಇವನು ನೋಡಿದ್ರೆ ಚಕ್ರವರ್ತಿ. ಇವನು ಅವಳು ನೋಡಿ ಕೊಡಯ ಬೇಡ ಎತ್ಕೊಂಡು ಹೋಗ್ತಾರೆ, ಎತ್ಕೊಂಡು ಹೋಗ್ಬೋದು ಹೋಗ್ತಿತ್ತು ಅಲ್ಲಿ. ಬೇಕಾದ್ರೆ ನೋಡಿ ಎಷ್ಟು ಧರ್ಮ ಪಾಲಿಸ್ತಾ ಇತ್ತ ಅವಳು. ಎಷ್ಟು ಸಾಮಾನ್ಯವಾದ ವ್ಯಕ್ತಿಯಾಗಿದ್ರು ಕೂಡ ದೌರ್ಜನ್ಯವನ್ನ ರಾಜ ತೋರಿಸೋದಕ್ಕೆ ಹೋಗೋದಿಲ್ಲ. ನನ್ನ ಕರಾರ್ಹತೆ ರಾಜರಿಗೇನು, ನನ್ನಿಷ್ಟ ಬೇಕಾದ್ರೆ ಕೊಡ್ತೇನೆ, ಸಾಕಾರ ಬಿಡ್ತೇನೆ. ನೀನಾಗಿ ಕೊಟ್ರೆ ಮದುವೆ ಆಗ್ತಲ್ಲ ಎತ್ಕೊಂಡು ಹೋಗ್ತಾರೆ ಬೋದು ಹೋಗ್ತಿತ್ತು ಕಥೆ. ಆ ರೀತಿ ಎಷ್ಟು ಜನ ಮಾಡೋದಿಲ್ಲ. ಆದ್ರೆ ಅವ್ರು ಎಷ್ಟು ಧರ್ಮಸಮ್ಮತವಾದ ಜೀವನ ಸಾಗಿಸಿದ್ದ ಚಂತನು ಅಂದ್ರೆ, ಸುಮ್ಮನೆ ವಾಪಸ್ ಹೋದನೆ ಹೊರತು ಸುಳ್ಳು ಭರವಸೆ ಕೊಡಬೇಕಾರೆ ಫಸ್ಟ್ ಆಯ್ತು ಬಿಡೋ ರಾಜ್ಯ ಕೊಡ್ತೇನೆ ಅಂತ ಹೇಳಿ ಮುಗಿದೋಗ್ತಿತ್ತು. ಆಮೇಲೆ ಅವ್ರು ಆಗೋದಿಲ್ಲ ಅಂದ್ರೆ ಮುಗಿತೈತೆ. ಯಾರು ಕೇಳ್ತಾರೆ? ರಿಜಿಸ್ಟರ್ ಮಾಡಿಸಿದ್ದೇನೆ ಅಲಗಡಿತಾರೆ ಮನುಷ್ಯ, ಅಭಿಡ ಬಿಟ್ಟರೆ ಸುಳ್ಳು ಒಂದು ಬಿಡ್ತಾನೆ ಅನ್ಬೋದಾಗಿತ್ತು. ಆಗಿನ ಕಾಲದಲ್ಲಿ ಮಾತು ಅಂದ್ರೆ ಮಾತು, ಮಾತರೆ ಸರಸ್ವತಿ ದೇವಿ, ಭಾರ ಅಗ್ನಿ ದೇವರು ಇರ್ತಾರೆ, ಸರಸ್ವತಿ ದೇವಿ ಇರ್ತಾರೆ. ಯಾರೋ ನೋಡ್ತಾರೆ ಅಲ್ಲ, ದೇವತೆಗಳು ನೋಡ್ತಾರೆ ಅಂದಮೇಲೆ ಆ ಮಾತಿಗೆ ನೂರಷ್ಟು ನೂರಕ್ಕೆ ಬೆಲೆ ಉಂಟು. ಅದನ್ನು ಪಾಲಿಸ್ತಕ್ಕಂತಹ ರೀತಿ ನೋಡಿದರೆ ಸುಳ್ಳು ಮಾತು ಕೊಡಲಾರ, ಮಾತು ಕೊಡೋ ಸಾಧ್ಯತೆ ಅಂತೂ ಇಲ್ಲ, ದೌರ್ಜನ್ಯ ಸಾಧ್ಯ ಇಲ್ಲ. ವಾಪಸ್ಸು ದುಃಖಪಟ್ಟೆ ಹೊರತು ಯಾವ ತಪ್ಪನ್ನು ಮಾಡಲಿಲ್ಲ ಪುಣ್ಯಾತ್ಮ. ಆಗೇನಾಯ್ತಂತೆ, ತಂದೆ ಮನೆಗೆ ಬಂದು ಯಾಕೋ ಇವತ್ತು ಮುಖದಲ್ಲಿ ಮ್ಲಾನಬದನಂ ಅಂತ ಹೇಳಿದ್ದ. ಮ್ಲಾನಮುಖಂ ಚರಿತ್ರಂ, ಮುಖದಲ್ಲಿ ತುಂಬಾ ಮಂಕಾಗಿದ್ದಾನೆ ತಂದೆ, ಯಾಕಿರಬಹುದು ಅಂತ ಮಗ ಯೋಚನೆ ಮಾಡ್ತಾರೆ. ಭೀಷ್ಮ, ಯಾಕೆ ನಮ್ಮಪ್ಪ ಹೀಗಿದ್ದಾನೆ, ಇವತ್ತಿಂತ ಮಕ್ಳು ಎಲ್ಲಿ ಸಿಗ್ತಾರೆ, ಅವ್ರು ಹೇಗಿದ್ರೆ ನನ್ನ ಸರಿಯಾಗಿ ನೋಡ್ಕೊಂಡ್ರೆ ಸಾಕು ಅನ್ನೋ ಭಾವ ಜ್ಞಾನ ಜಾಸ್ತಿ ಇರುತ್ತೆ. ನೀನಾಗಿದ್ದೀಯಪ್ಪ, ನೀನಾಗಿದ್ದೀಯಮ್ಮ ಅಂತ ಎಷ್ಟು ಜನ ಕೇಳ್ತಾರೆ ಪಾಪ. ತಂದೆ ಯಾಕೆ ಹೇಗಿದ್ದಾನೆ ಅಂತ ಯೋಚನೆ ಮಾಡಿದಾರಂತೆ ಪಾಪ. ಇದು ಕೂಡ ಅಷ್ಟೇನೆ, ಸಂತನರಾಜನನ್ನ ಇವತ್ ಹೇಗಿದ್ದಾರೆ ಹೀ ಅಂದ್ಕೊಂಡ ಮೇಲೆ ಉಳಿದು ಸಾಗಿದ್ದ, ಆತ ಒಳ್ಳೆ ಲವಲವಿಕೆಯಿಂದ ಇದ್ದ, ಇವತ್ತು ಡಲ್ ಆಗಿದ್ದ, ಅದಕ್ಕೆ ಯಾಕೆ ಅಂತ ಯೋಚನೆ ಮಾಡಿದ. ನಿತ್ಯ ಡಲ್ ಆಗಿರೋರಿಗೆ ಹಣೆ ಬರ ಇಷ್ಟೇ ಸುಮ್ಮನೆ ಬಿಡ್ತಿದ್ರು ಪಾಪ. ಎದುರಿರ್ತಾರೆ ಯಾವಾಗ ಬೆಳಿಗ್ಗೆ ಎದ್ದಾರೆ ಡಲ್ ಆಗಿರ್ತಾರೆ, ಪ್ರಶ್ನೆ ಇಲ್ಲ. ರಾತ್ರಿ 12 ಗಂಟೆಗೆಲ್ಲ ಏಳ್ತಿರ್ಲಿಕ್ಕೆ ಡಲ್ ಆಗಿದ್ರೆ ಹಣೆ ಬರನೇ ಎಷ್ಟು ಅಂತ ಪುಣ್ಯ ಆಗ್ತಾರೆ. ಅಂದ್ರೆ ಜೀವನ ಇರೋದು ದುಃಖ ಪಡ್ಲಿಕ್ಕಲ್ಲ, ಆನಂದ ಪಡ್ಲಿಕ್ಕೆ ಅಂತ ಹೇಳ್ತಾರೆ. ಹನುಮಂತ ದೇವರು ಹೇಳ್ತಾರೆ ಸುಂದರಕಾಂಡದೊಳಗೆ, ಈತಿ ಜೀವಂತ ಆನಂದ ನರಂ ವರ್ಷ ಶತಾದಪಿ. ಉತ್ಸಾಹದಿಂದ ಬದುಕಿ, ನಿಮ್ಮ ದೇವರು ಒಳ್ಳೇದು ಮಾಡಿಯೇ ಮಾಡ್ತಾರೆ. ನಿಮ್ಮಲ್ಲೇ ನಿರುತ್ಸಾಹ ಇದ್ರೆ ಎಂದೂ ಉದ್ಧಾರವಾದ ಸಂಭವ ಬರೋದಿಲ್ಲ. ಇಂತಹ ಒಂದು ಜೀವನದ ಉತ್ಸಾಹದ ಚಿಲುಮೆಯಾಗಿ ಇದ್ದಾರೆ ಶಂತನರಾಜ. ಪಾಪ ತುಂಬಾ ವಯಸ್ಸಾದವನು, ಆದರೆ ಆತನಿಗೆ ಉತ್ಸಾಹಕ್ಕೆ ಕೊರತೆ ಇರಲಿಲ್ಲ. ಪುಣ್ಯಾತ್ಮ, ನಮ್ಮಪ್ಪ ಯಾಕೆ ಹೀಗಿದ್ದಾನೆ, ಆತ ಮುಟ್ಟಿದ್ರೆ ಉಳಿದವರೇ ಫ್ರೆಶ್ ಆಗಬೇಕು. ಮೊನ್ನೆ ಹೇಳಿದ್ದೇವೆ ಶಂತನು ಅಂತ, ಅದಕ್ಕೆ ಆತನಿಗೆ ಹೆಸರು. ಆತ ಮುಟ್ಟಿದ್ರೆ ಸಾಕು ಉಳಿದವರು ಫ್ರೆಶ್ ಆಗ್ತಾರೆ. ಆತ ಜೀವನ ಯಾಕೆ ಹೇಗಿದ್ದಾನೆ, ಅಪ್ಪನ ಕೇಳಲಿಲ್ಲ, ಹೋಗ್ಬಿಟ್ಟು ಅಪ್ಪ ಯಾಕೆ ಆಗಿದ್ದೆ ಅಂತ ಕೇಳಲಿಲ್ವ. ಯಾಕೆಂದ್ರೆ ನನ್ನ ಮುಂದೆ ಹೇಳೋ ವಿಚಾರ ಆಗಿದ್ರೆ ತಾನೇ ಹೇಳ್ತಿದ್ದ, ನನ್ನ ಮುಂದೆ ಹೇಳಿಲ್ಲ ಅಂತ ಹೇಳ್ತಾ ಇಲ್ಲ ಅಂದಮೇಲೆ ಇದು ನನ್ನ ಮುಂದೆ ನೇರ ಹೇಳೋ ವಿಷಯ ಅಲ್ಲ. ಎಷ್ಟು ಅಷ್ಟು ಓದಿದ್ದರ ಫಲ ಇದು ಅಂತ, 525 ವರ್ಷ ಓದಿದ್ರಲ್ಲ, ಒಳ್ಳೆ ಸೂಪರ್ ಸೈಕಾಲಜಿಸ್ಟ್ ಇದ್ದಾಗಿದ್ದಾರಪ್ಪ. ನಾ ಹೇಳೋ ವಿಚಾರ ಹೇಳ್ತಿದ್ದ, ಆದ್ರಿಂದ ಡೈರೆಕ್ಟ್ ಕೇಳಿದ್ರೆ ಮತ್ತೆ ಹೇಳೋದಿಲ್ಲ, ಏನೋ ಒಂದು ಹಾರಿಕೆ ಉತ್ತರ ಕೊಡ್ತಾನಷ್ಟೇ, ಅದಕ್ಕೆ ಅವರನ್ನು ಕೇಳಬಾರದು ಅಂತ ಹೇಳಿ ಸಾರಥಿಯನ್ನು ಕೇಳಿದನು. ಸಾರಥಿ ಹೇಳ್ತೇನೆ, ಯಾಕೆ ಇವತ್ತು ಅಪ್ಪ ಇರೋದು, ಏನೇನಾಯ್ತು ಅಂತ ಕೇಳ್ತಾರೆ. ನಮ್ಮಲ್ಲಿ ಪದ್ಧತಿ ಉಂಟು, ಸಾಹೇಬರು ಗೊತ್ತಾರೆ, ಡ್ರೈವರಿಗೆ ಗೊತ್ತಿರುತ್ತೆ ಅಂತ ಹೇಳ್ತಾರಲ್ಲ, ಆ ಟೈಪ್ ಎಲ್ಲೆಲ್ಲಿ ಹೋಗಿ ಬಂದಿರ್ತಾನೆ ಎಲ್ಲ ಅವನಿಗೆ ಗೊತ್ತೆ. ಅವನಿಗೆ ಡ್ರೈವಿಂಗ್ ಬರೋದಿಲ್ಲ, ಆದ್ರಿಂದ ಅವನು ಹೆಲ್ಪ್ ಮಾಡಿರ್ತಾರೆ ಎಲ್ಲ ಕೇಳಿಸ್ಕೊಂಡಿರ್ತಾನೆ ಮಾತ. ಅವನು ತೀರಾ ತೀರಾ ಅಂತರಂಗದ ಗುಟ್ಟೆಲ್ಲ ತಿಳ್ಕೊಂಡಿರ್ತಾನೆ ಪದ್ಧತಿ. ಸಾರಥಿಗಳು ತುಂಬಾ ಹಿಂದಿನ ಕಾಲಕ್ಕೆ ತುಂಬಾ ಆತ್ಮೀಯರವರೆಲ್ಲ ಕೂಡ, ತುಂಬಾ ಜನ ಗೊತ್ತಿಲ್ಲ. ಸಂಜಯ ಏನು ಗೊತ್ತೇನು ಧೃತರಾಷ್ಟ್ರನಿಗೆ, ಸಾರಥಿ ಅಷ್ಟೇ, ಅಷ್ಟು ಕ್ಲೋಸ್ ಆಗಿರ್ತಾನೆ ಸಾರಥಿ ಅಂತ ಹೇಳಿ. ಡ್ರೈವರ್ ಅಂತ ಕಂಡೆ ಮಾಡಿ ನೋಡ್ತಿರ್ಲಿಲ್ಲ ಆತನನ್ನ, ಪ್ರೀತಿಯಿಂದ ನೋಡ್ತಾ ಇದ್ದ, ಆತ್ಮೀಯತೆಯಿಂದ ನೋಡ್ತಾ ಇದ್ದ. ಅದೇನಂತ ಮುಂದೆ ಪ್ರಸಂಗ ಬಂದ ನೋಡೋಣ. ಅಂತೂ ಸಾರಥಿಗಳು ತುಂಬಾ ಆತ್ಮೀಯರು. ಅದು ಏನಾಯ್ತು ಇವತ್ತೇನು ದಿವಸ ಅಂತ ಕೇಳಿದ್ದಾನೆ. ಆತ ಹೇಳ್ತಾನೆ, ಇವತ್ತು ವಿಚಿತ್ರ ನಡೆದೋಯ್ತು ಅಂತ ಎಲ್ಲ ವಿಷಯ ಹೇಳಿಬಿಡ್ತಾನೆ. ನಿಮ್ಮಪ್ಪ ಯಾವನ ನೋಡಿದ, ಹೀಗಾಯ್ತು, ಅವ್ರ ಅಪ್ಪನ ಕೇಳಿದ, ಅವನು ಹೀಗೆ ಅಂದುಬಿಟ್ಟ, ಅದಕ್ಕೆ ನಿಮ್ಮಪ್ಪ ರಾಜ್ಯ ಕೊಡಲಾರ, ಮನಸ್ಸು ತೆಗೆಯಲಾರ, ಅದು ಯೋಚನೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರು. ಅಷ್ಟ ದೇವರು ಅಂತ ಹೇಳ್ತಾರೆ, ಓ ಹೌದೇನು, ಹಾಗೇನು, ನಡಿ ಅಲ್ಲಿ ಹೋಗೋಣ ಅಂತ ಹೇಳಿ. ಹಾಗಾದ್ರೆ ಸಾರಥಿ ನೋಡಿದಾನಲ್ಲ ದಾರಿನ, ನಾನು ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಸೀದಾ ದಾಸರಾಜನ ಹತ್ರ ಹೋಗ್ತಾರೆ. ದಾಸರಾಜ, ನಮ್ಮಪ್ಪನಿಗೆ ನಿನ್ ಮಗಳು ಕೊಟ್ಟು ಮದುವೆ ಮಾಡು. ಎಂತ ಮಗ ಲೆಕ್ಕ ಹಾಕಿ, ನನ್ನ ಮಗನಿಗೆ ನಿನ್ ಮಗಳು ಕೊಟ್ಟು ಮದುವೆ ಮಾಡು ಅಂತ ಅಪ್ಪ ಕೇಳಬೇಕು. ನಮ್ಮಪ್ಪನೇ ಮಗಳು ಕೊಟ್ಟು ಮದುವೆ ಮಾಡು ಅಂತ ಕೇಳಿದರೆ ಓಚಿ ವಿಶ್ವ ಕಂಡ ಏಕಮಾತ್ರ ಮಗ ಆ ಭೀಷ್ಮರು. ಪಾಪ ತಂದೆಗೆ ಮದುವೆ ಮಾಡಿಸ್ಬೇಕು, ಕೊಟ್ಟು ಮದುವೆ ಮಾಡು, ಅವಶ್ಯ ಆಗಬಹುದು. ಆತ ಪುಣ್ಯಾತ ನೀ ಯಾಕೆ ಆಗಬಾರ್ದು ಅಂತ ಕೇಳಕ್ ಹೋಗ್ಲಿಲ್ಲ ಇವರನ್ನ. ಈಗ ಒಳ್ಳೆ ಹುಡುಗ ತರುಣ ಆಯ್ತ, ದೇವರು ಸಂಕಲ್ಪ ನೋಡಿ ಆತನಿಗೆ ತುಂಬಾ ವೃದ್ಧಾಪ್ಯ, ತನಿ ಮದುವೆ ಆಗಬೇಕು ಅನಿಸ್ತಾ ಇದೆ. ಮಗ ಒಳ್ಳೆ ಅಷ್ಟೆಲ್ಲ ಓದಿ ಬಂದು ತಯಾರಾಗಿದ್ದಾನೆ, ಮಗನಿಗೆ ಮದುವೆ ಆಗಬೇಕು ಅನಿಸ್ಬಾರದೆ. ದೇವರು ಯಾವ ಕಾಲ ಧಿಯೋ ಯೋನಃ ಪ್ರಚೋದಯ, ಅವರವರ ಕರ್ಮಕ್ಕೆ ತಕ್ಕಂತೆ ಪರಮಾತ್ಮ ಬುದ್ಧಿ ಪ್ರೇರಕನಾಗ್ತಾ ಹೋಗ್ತಾನೆ ಆಗನಿಸಿದೆ. ಅವನು ಕೇಳಲಿಲ್ಲ, ಇವರು ಅನ್ಲಿಲ್ಲ. ನಿಮ್ ತಂದೆ ಹೇಳಿದ್ದೇನೆ ನಾನು, ಇವಳ ಹೊಟ್ಟೆಯಲ್ಲಿ ಹುಟ್ಟೋ ಮಕ್ಕಳಿಗೆ ರಾಜ್ಯ ಕೊಡೋದಾದ್ರೆ ಮದುವೆ ಮಾಡಿಕೊಡ್ತೇನೆ. ನಮಗೊಂದು ಪ್ರಶ್ನೆ, ಈಗ ಯಾಕಿತ್ತ ಬೈಕಿ ಆತ ಮುಂದಿಟ್ಟ ಅಂತ ಪ್ರಶ್ನೆ. ಇಂಥ ಕರ 1000 ಹಾಕ್ತಾರೆ, ಎಷ್ಟೋ ಸಲ ಇಂಥ ಕರ ಯಾಕೆ ಹಾಕ್ತಾರೆ? ಕೆಲವರು ಯಾರೋ ಹಾಕ್ತಾರ, ವಿಚಾರ ಬೇರೆ, ಆಶೆ ಬರುತ್ತಾರ ಹಾಕ್ತಾರೆ. ಆದ್ರೆ ಆಗಿನ ಕಾಲದಲ್ಲಿ ಇಂಥ ಕರಾರು ಹಾಕ್ತಾರ ಸಂಖ್ಯೆ ಹೆಚ್ಚಿಲ್ಲ. ಯಾತಕ್ಕಿಂತ ಕರಾರು ಹಾಕಿದ್ದು? ಅದು ಹಿನ್ನೆಲೆ ಹೇಳುತ್ತೆ ಮಹಾಭಾರತ. ಯಾತಕ್ಕೆ ದಾಸರಾಜ ತನ್ನ ಮಗಳು ಸತ್ಯವತಿಯ ಬಗ್ಗೆ ಇಷ್ಟೆಲ್ಲ ಕೇಳ್ತಾ ಇದ್ದಾನೆ ಅಂದ್ರೆ, ಅವಳು ಅವನ ಸ್ವಂತ ಮಗಳಲ್ಲ. ಮೊದಲನೇ ಅವಳ ಸ್ವಂತ ಮಗಳಲ್ಲ, ಮತ್ತೆ ಹಾಗೆ ಕೇಳಲೇಬಾರದು. ಈಗ ಅನಾಮ ಕಳಿಸ್ಬಿಡು, ಸ್ವಂತ ಮಗಳಾದ್ರೆ ತಾನೇ ಪ್ರೀತಿ ಇರಬೇಕಾದ್ದು. ಯಾಕೆ ಅಂದ್ರೆ ಹೇಳ್ತಾರೆ ಅದೇ ಶಾಸ್ತ್ರ, ಸ್ವಂತ ಮಕ್ಕಳ ಮೇಲೆ ಪ್ರೀತಿ ಇರಬೇಕಾದ ಎಷ್ಟು ನ್ಯಾಯನೋ ತನ್ನ ಮಗ ಅಂತ ಮಗಳು ಅಂತ ತಿಳ್ಕೊಂಡ ಮೇಲೆ ಜಾಸ್ತಿ ಪ್ರೀತಿ ಇರಬೇಕಂತ. ಯಾಕೆಂದ್ರೆ ಕಮಿಟ್ಮೆಂಟ್ ಇದ್ದಾಗಲೇ ಇನ್ನೊಬ್ಬರು ಹೊಸ್ತಲ ಮೇಲೆ ಇದೆ ಅಂದ ಮೇಲೆ ಬಹಳ ಎಚ್ಚರಿಕೆಯಿಂದ ನೋಡಬೇಕು ಅಂತ ಅರ್ಥ. ಅದಕ್ಕೆ ಆತ ಏನ್ ಮಾಡ್ತಾನೆ, ಅದು ನಿಜವಾದ ಯಾರ ಮಗಳು ಗೊತ್ತೇನ, ಆಕೆ ಉಪರಿಚರ ಅಂತ ಒಬ್ಬ ವಸು, ಆತ ರಾಜ, ಉಪರಿಚರ ಅಂತ ಒಬ್ಬ ರಾಜ, ಮತ್ಸ್ಯ ದೇಶದ ಅಧಿಪತಿಯವನು. ಅವನು ವಿವಾಹವನ್ನ ಹಾಕ್ತಾನೆ, ಆ ರಾಜ ವಿವಾಹವನ್ನ ಹಾಕ್ತಾನೆ. ಹಿಂದಿನ ಕಥೆ ವಿವಾಹವನ್ನಾದಾಗ ಅವನಿಗೆ ವಿವಾಹವಾದ ದಿವಸವೇನೆ ಮುನಿಗಳೆಲ್ಲ ಬಂದು ಪ್ರಾರ್ಥನೆ ಮಾಡ್ತಾರೆ, ರಾಜ ದರೋಡೆಕೋರರು ಕಳ್ಳರು ಕಾಕರು ತುಂಬಾ ನಮಗೆ ಕಾಟ ಕೊಡ್ತಾ ಇದ್ದಾರೆ, ಅವರನ್ನ ನಾಶ ಮಾಡಿ ನಮ್ಮ ತಪಸ್ಸಿಗೆ ಒಂದು ಪ್ರಶಾಂತ ವಾತಾವರಣ ನಿರ್ಮಾಣ ಮಾಡು ಅಂತ ಪ್ರಾರ್ಥನೆ ಮಾಡಿದರು. ತಕ್ಷಣ ರಾಜ ವಿವಾಹಿತನಾದ ಹಾಗೆ ಹಸೆಮಂಟವನ್ನು ಹೊರಟೇ ಬಿಡ್ತಾನೆ, ಅವರು ರಾಷ್ಟ್ರ ಅವನ ಯುದ್ಧ ಮಾಡಬೇಕು ಅಂತ ಹೇಳಿ ಹೋಗ್ತಾನೆ. ನಾಟಕಾರ ದಿವಸ ಇರ್ತಾನೆ, ಎಲ್ಲ ಕಡಲು ಸದೆ ಬಡಿತಾನೆ, ದುಷ್ಟ ಪ್ರಾಣಿಗಳನ್ನ ನಾಶ ಮಾಡ್ತಾನೆ, ಒಂದು ಪ್ರಶಾಂತವಾದ ತಪಸ್ಸಿಗೆ ವ್ಯವಸ್ಥೆಯನ್ನು ಮಾಡಿಬಿಟ್ಟು ಅವನು ವಾಪಸ್ ಹೋಗ್ತಾ ಇರ್ತಾನೆ. ಆಗ ಅವನಿಗೇನಾಯ್ತಂತ ಇದ್ದಕ್ಕಿದ್ದಾಗೆ, ತಾನು ಹೆಂಡತಿಯನ್ನು ಮದುವೆ ಆದೆ, ಮದುವೆ ಹಸಿವೆ ಮಂಟಪದಲ್ಲಿ ಹೆಂಡತಿಯನ್ನು ನೋಡಿದ್ದೆ ಹೊರತು ಮತ್ತೆ ನೋಡಲೇ ಇಲ್ಲ ನಾನು ಅಂತ ಮನಸ್ಸು ಹೆಂಡತಿ ಕಡೆಗೆ ಹೋಯ್ತಂತ ಅವನ ಮನಸ್ಸು. ಆ ಕ್ಷಣಕ್ಕೆ ಒಂದು ವಿಶೇಷ ನಡೆದೋಯ್ತು. ಅವನ ರೇತ ಸ್ಖಲನವಾಗಿ ಬಿಟ್ಟಾಗ ಅವನೇನ್ ಮಾಡಿದನಂತೆ, ಒಂದು ಗಿಡಗವನ್ನು ಕರೀತಾನೆ, ಶೇನ ಗಿಡಗವನ್ನು ಕರೀತಾನೆ. ಕರೆದು, ನೋಡು ಈ ಫಲವನ್ನ ಒಯ್ದು ನನ್ನ ಹೆಂಡತಿಗೆ ಕೊಡು ಅಂತ ಕೊಟ್ಟನು. ಅಂದ್ರೆ ಯಾವ ಯೋಗಿಗಳಿದ್ದ ಕಾಲ ಲೆಕ್ಕ ಹಾಕಿ ಅದ. ಇವತ್ತು ಮನುಷ್ಯ ರೀತಿ ಕರೆಸ್ಕೊಂಡು ಮಾಡಕ್ ನಮಗೆ ಆಗೋದಿಲ್ಲ ಸರಿಯಾಗಿ, ಅದು ಭಾಷೆ ಈಚೆ ನೂರಾರು ಗಲಾಟೆಗಳು ಕೂನಿ ಕಚೇರಿ ಆಗಿಬಿಡುತ್ತೋ ಬೇರೆ ಆಗೋದಿಲ್ಲ ಅಂತದ್ದು ಗಿಡಗನ ಮಾತಾಡಿಸ್ತಾನ. ನೋಡು ನನ್ನ ಹೆಂಡತಿ ತಲುಪಿಸಿರ್ತೇನೋ ಅಂತೇಳಿ ಕೊಟ್ಟನು. ಅದು ತಗೊಂಡು ಹೋಯ್ತಾನೆ. ಅಂದ್ರೆ ಪಶು ಪಕ್ಷಿಗಳಿಗೆ ವ್ಯವಹಾರ ಮಾಡತಕ್ಕಂಥ ಕೌಶಲ, ಆ ಭಾಷೆ ಎಲ್ಲ ಗೊತ್ತಿದ್ದ ರಾಜ. ಅವರು ತಕ್ಷಣ ಹೊರಡಿತು, ಯಮುನಾ ನದಿ ಮೇಲೆ ಹಾರತಾ ಹೋಗ್ತಾ ಇದೆ, ಯಮುನಾ ನದಿ ಮೇಲೆ ಹೋಗ್ತಾ ಇದೆ. ಇನ್ನೊಂದು ಹದ್ದು ನೋಡುತ್ತಂತದನ್ನು, ಅದೇನೋ ಹಣ್ಣು ಅಂತ ತಿಳ್ಕೊಂಡ್ಬಿಟ್ಟು ಅದೇನು ಮಾಡುತ್ತೋ, ತನಗೆ ಬೇಕು ಅಂತ ಯುದ್ಧ ಶುರು ಮಾಡಿತು. ಇಬ್ರು ಕೂಡ ಫೈಟಿಂಗ್ ಮಾಡ್ತಾ ಇದ್ದಾರೆ. ಯಮುನಾ ನದಿಯ ಮೇಲೆ ಎರಡು ಹದ್ದುಗಳು ಹೋರಾಟ ಮಾಡ್ತಾ ಇವೆ, ಗಿಡಗ ಪಕ್ಷಿ ಗಿಡಗ ಕೂಡ. ತದನ್ನೇನದು ಯುದ್ಧತೋಪತತೆ ನಿರ್ಣಯದಲ್ಲಿ ಆಚಾರ ಹಿಡಿತಾರೆ, ಎರಡು ಯುದ್ಧ ಮಾಡ್ತಾ ಇವೆ. ಈ ಗಲಾಟೆಯಲ್ಲಿ ಫಲ ಕೆಳಗೆ ಬಿದ್ದೋಯ್ತು, ಬಿದ್ದಾವೆಲ್ಲ ಆ ಕಡೆ ಹಾರಿ ಹೋಯ್ತು. ಇಬ್ರು ಇಲ್ಲಲ್ಲ, ಇಬ್ಬರು ಜಗಳ ಮೂರೆಯವರೆಲ್ಲ ಬಾನ ಹೊರಟೋಯ್ತು. ಆಗ ಒಂದು ಮೀನು ಅದನ್ನು ನುಂಗಿಬಿಡ್ತಾನೆ, ಮೀನು ಅದನ್ನು ನುಂಗಿತು. ಬೆಸ್ತಗಾರ ಬೆಸ್ತರೆಲ್ಲ ಬಂದು ಮೀನು ಹಿಡಿಬೇಕಾದ್ರೆ ಈ ಮೀನನ್ನು ಹಿಡಿದು, ನುಂಗಿದ ಮೀನನ್ನು ಹಿಡಿದು ಒಯ್ದರು, ತಮ್ಮ ರಾಜನಿಗೆ ಕೊಟ್ಟರು, ಕಾಣಿಕೆ ಕೂಡ ಹಾಕಿ ಕೊಟ್ರು. ಯಥಾ ಪ್ರಕಾರ ಮೀನನ್ನ ಅವನು ದಾಸೆ ಬೇಡ, ಅವರು ಬೆಸ್ತ ತಿನ್ಬೇಕು ಅಂತ ಮೀನನ್ನು ಹೆಚ್ಚುತ್ತಾ ಇದ್ದಾರೆ. ಹೆಚ್ಚಿದ್ರೆ ಒಳಗಡೆಗೆ ಬಹು ಇಬ್ಬರು ಮಕ್ಕಳಿದ್ದಾರೆ, ಒಂದು ಗಂಡು ಒಂದು ಹೆಣ್ಣು, ಒಂದು ಗಂಡು ಮಗು ಒಂದು ಹೆಣ್ಣು ಮಗು, ಮಿಥುನ ಅಂತ ಕರೀತಾರೆ. ಆ ರೀತಿ ಹುಟ್ಟಿದ್ರೆ ಮಿಥುನ ಅಂತ ಕರೀತಾರೆ. ಎರಡು ಮಕ್ಕಳನ್ನು ನೋಡ್ತಾನೆ, ನೋಡಿದ ತಕ್ಷಣ ಅನಿಸ್ತೇನೆ ಇವು ಸಾಮಾನ್ಯ ಮಕ್ಕಳಲ್ಲ, ವರ್ಚಸ್ಸು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಇದು ಬಹುಶಃ ನಮ್ಮ ರಾಜನೇ ಸೇರಬೇಕಾದ ಮಕ್ಕಳು, ಇವರು ಸಾಮಾನ್ಯ ಮಕ್ಕಳಲ್ಲ ಅಂತ ಹೇಳಿಬಿಟ್ಟು ಆ ದಾಶ ರಾಜ ಇಬ್ಬರನ್ನು ಒಯ್ದು ರಾಜನಿಗೆ ಉಪಚಾರ ವಸು ಒಪ್ಪಿಸಿಬಿಡ್ತಾರೆ. ರಾಜನಿಗೆ ಆಮೇಲೆ ಸುದ್ದಿನೇ ಗೊತ್ತಾಗಿರಲಿಲ್ಲ, ಹೆಂಡತಿ ಕೇಳಿದ, ಇಲ್ಲ ನನಗೆ ಯಾರು ಏನು ತಂದುಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಇದ್ದ. ಮಕ್ಕಳು ನೋಡ್ತಾನೆ, ಕಷ್ಟ ಜ್ಞಾಪಕ ಆಯ್ತದೆ, ನನ್ನ ಮಕ್ಕಳೊಂದು ಗೊತ್ತಾಯ್ತವ ಅಂತ. ಅಂತ ಯೋಗಿಯವನು ತನ್ನ ಮಕ್ಕಳೇ ಅಂತ ಗೊತ್ತಾದ ತಕ್ಷಣ ತುಂಬಾ ಸಂತೋಷ ಆಯ್ತು ಅವನಿಗೆ. ದಾಶರಾಜ, ನೀ ತುಂಬಾ ಪ್ರಾಮಾಣಿಕ, ಎಷ್ಟು ಇಂಥ ಮಕ್ಕಳನ್ನು ವಿಶೇಷವಾಗಿ ನನಗೆ ಒಪ್ಪಿಸಿದ್ದೀಯಾ, ತುಂಬಾ ಖುಷಿಯಾಗಿದೆ. ಅದಕ್ಕೊಂದು ಕೆಲಸ ಮಾಡು, ಗಂಡು ಹೆಣ್ಣು ಎರಡು ಮಕ್ಕಳಿದೆ, ಗಂಡನ್ ನಾನು ಇಟ್ಕೋತೇನೆ, ಉತ್ತರಾಧಿಕಾರಿ ರಾಜ್ಯಕ್ಕೆ ಬೇಕು, ಹೆಣ್ಣನ್ ನೀನೇ ಜೋಪಾನ ಮಾಡಂತ ಕೊಟ್ಟುಬಿಟ್ಟೆ. ಅಂದ್ರೆ ಅವಳೇ ಸತ್ಯವತಿಯಾದವು. ಅಂದಮೇಲೆ ದಾಶರಾಜನ ಸಾಕು ಮಗಳೇ ಹೊರತವಳು, ಸ್ವಂತ ಮಗಳಲ್ಲ. ಅವತ್ತಿನಿಂದ ಅವಳನ್ನು ಜೋಪಾನ ಮಾಡ್ತಾ ಬಂದಿತ್ತವ. ಅವನು ಯೋಚನೆ ಮಾಡಿದ, ಈಗ ಅವನು ಎಷ್ಟು ಜವಾಬ್ದಾರಿ ಇದೆ ನೋಡಿ, ಇವಳು ನನ್ನ ಮಗಳಲ್ಲ ರಾಜನ ಮಗಳು, ಇವಳು ಏನಾದ್ರು ತಂದೆ ಹತ್ರನೇ ಬೆಳೆದಿದ್ದಿದ್ರೆ ಒಬ್ಬ ರಾಜಕುಮಾರನ ಮದುವೆ ಆಗ್ತಿದ್ಲು, ಮತ್ತೆ ಇವ್ರ ಮಕ್ಕಳು ರಾಜರಾಗೇ ಆಗ್ತಿದ್ರು. ಇವತ್ತು ನನ್ನಲ್ಲಿ ಬೆಳೆದಿದ್ದಕ್ಕೆ ಏನಾಗ್ಬಿಡ್ತು, ಬೆಸ್ತರ ಮಗಳು ಅಂತ ಆಗಿಬಿಡ್ತು. ಇವತ್ತು ಅನಾಯಾಸನ ಯೋಗ ಬಂದಿದೆ, ಅದಕ್ಕೆ ನನ್ನಲ್ಲಿ ಬಂದಿದ್ದಕ್ಕೆ ಅವಳಿಗೆ ಕೊರಗು ಅಂತ ಆಗಬಾರ್ದು. ನಮ್ಮಪ್ಪ ಸಾಕಿದ್ರನ್ನು ಎಷ್ಟು ಮೇಲೆ ಹೋಗ್ತಾ ಇದ್ದೆ, ಇವನ ಹತ್ರ ಬಂದಿದ್ದಕ್ಕೆ ನಾ ಕೆಳಗಾಗಿಬಿಟ್ಟೆ ಅಂತ ಕೊರಗು ಬರಬಾರ್ದು ಅವಳಿಗೆ. ಅದಕ್ಕೆ ಕರಾರ್ ಹಾಕಿಬಿಟ್ರೆ, ಇವರ ಮಕ್ಕಳಿಗೆ ಇವಳ ಮಕ್ಕಳಿಗೆ ರಾಜ್ಯ ಅಂದ್ಬಿಟ್ರೆ ಇವಳಿಗೆ ಯಥಾ ಪ್ರಕಾರ ಎಲ್ಲ ಇದು ಸಿಗುತ್ತೆ ಅಂತ ಯೋಚನೆ ಮಾಡಿದನು. ದಾಶರಾಜ ಎಷ್ಟು ಹಿನ್ನೆಲೆ ಎಲ್ಲ ಇಟ್ಕೊಂಡ ನಮಗೆ ಅರ್ಥ ಆಗುತ್ತೆ. ಸುಮ್ಮನೆ ಏನೋ ಕೇಳಿ ಆಸೆ ಬಿದ್ದು ಕೇಳಿದ್ದಲ್ಲ ಅವನು, ಹೇಗೋ ರಾಜ ಮೆಚ್ಚಿದ್ದಾನೆ ಬೇಕಾದಷ್ಟು ದುಡ್ಡು ಹೊಡಿಬಹುದು ಅಂತ ಆ ತರ ಪ್ಲಾನ್ ಮಾಡಲಿಲ್ಲ ಅವನು. ಅವಳಿಗೆ ನ್ಯಾಯ ಸಲ್ಲಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದ. ನಮಗೆ ಇದೆಲ್ಲ ಯಾತಕ್ಕೆ ಹೇಳ್ತಾರೆ ಗೊತ್ತೇ, ಜವಾಬ್ದಾರಿ ಎಷ್ಟಿರುತ್ತೆ ನೋಡಿ ಅಂತ ಹೇಳುತ್ತೆ. ಜವಾಬ್ದಾರಿ ಎಷ್ಟಿರುತ್ತೆ, ಇನ್ನೊಬ್ಬರು ಮಗುವನ್ನು ಇಷ್ಟು ನೋಡ್ಕೋತಿರಲ್ಲ ನೀವೀಗ. ನಮ್ಮ ದೇಹ ಯಾರು ಕೊಟ್ಟಿದ್ದು? ದೇವರು ಕೊಟ್ಟಿತ್ತು. ಅಂದಮೇಲೆ ದೇವರು ಕೊಟ್ಟ ದೇಹವನ್ನು ಎಷ್ಟು ನ್ಯಾಯ ಬದುಕಿಸ್ಬೇಕು ನಾವೀಗ, ಹೇಗೆ ನೋಡ್ಕೋಬೇಕು ಅದನ್ನ? ಯಾರೋ ತಿನ್ಲಕ್ ಕೊಡ್ತಾರೆ, ಹಾಗೆಲ್ಲ ತಿನ್ಲಕ್ ಬರೋದಿಲ್ಲ. ದೇವರು ಕೊಟ್ಟ ದೇಹ ಅವನು ಹೇಳ್ದ ಬೆಳೆಸಬೇಕೆ ಹೊರತು ಬೇರೆ ರೀತಿ ಬೆಳೆಸಕ್ ಬರೋದಿಲ್ಲ. ಯಾವ್ದೋ ಕುಡಿಲಕ್ ಬರೋದಿಲ್ಲ, ಎಲ್ಲೋ ಹೋಗ್ಲಿಕ್ಕೆ ಆಫೀಸ್ ಜೀಪ್ ತಗೊಂಡು ಕ್ಲಬ್ ಹೋಗ್ಲಿಕ್ಕೆ ಬರುತ್ತಾ? ಬರುತ್ತೆ ಅಂದ್ರೆ ಹೋಗೇ ಬಿಡ್ತಾರೆ, ಪಾಪ ಹೋಗ್ಲಿಕ್ಕೆ ಬರೋದಿಲ್ಲ. ಆಫೀಸ್ ಕೆಲಸಕ್ಕೆ ಉಪಯೋಗಿಸ್ ಬೇರೆ ಕಡೆ ಉಪಯೋಗಿಸಕ್ ಬರೋದಿಲ್ಲ. ದೇವರು ಕೊಟ್ಟ ದೇಹದ ಪ್ರತಿಯೊಂದು ಅವಯವ ಕೂಡ, ಇಂದ್ರಿಯ ಕೂಡ ದೇವರ ಸೇವೆಗೆ ಉಪಯೋಗ ಆಗಬೇಕೇ ಹೊರತು ಮತ್ತೊಂದಕ್ಕೆ ಉಪಯೋಗ ಆಗಬಾರದು. ಆಗ ನಮಗೆ ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲು ಬೇಡಿ, ಹುಚ್ಚಪ್ಪ ಗಡೀರ ಅಂತ ಗೊತ್ತಾಗ. ಗೋಪಾಲದಾಸ್ ಹೇಳ್ತಾರೆ, ಆವರೋಗವಯನಗೆ ದೇವಧನ್ವಂತ್ರಿ ಸಾವಧಾನದಿ ಕೈಯ ಪಿಡಿದು ನೋಡಯ್ಯ, ನನಗೆ ಯಾವ ರೋಗ ಬಂದಿದೆ ನೋಡು ಅಂತ ಹೇಳಿದ್ದಾರೆ. ಏನು ರೋಗ ಅಂದ್ರೆ, ಕಣ್ಣು ನಿನ್ ನೋಡೋದೇ ಇಲ್ಲ, ಕಿವಿ ನಿನ್ ಕತೆ ಕೇಳೋದೇ ಇಲ್ಲ, ಕೈ ನಿನ್ ಪೂಜೆ ಮಾಡೋದೇ ಇಲ್ಲ, ಕಾಲ ದೇವಸ್ಥಾನಕ್ಕೆ ಹೋಗೋದೇ ಇಲ್ಲ. ಈ ಮಾತು ನೋಡಿದ್ರೆ ಎಂಥ ದೊಡ್ಡ ರೋಗ ನಮಗೆ ಬಂದಿದೆ ಅಂತ ಹೇಳಿದ್ರೆ, ಅಂದ್ರೆ ಒಬ್ಬ ರಾಜನ ಮಗಳಿಗೆ ನ್ಯಾಯ ಸಲ್ಲಿಸಬೇಕು ಅಂತ ಆಕೆ ಯೋಚನೆ ಮಾಡಬೇಕಾದ್ರೆ, ದೇವರು ಕೊಟ್ಟ ದೇಹವನ್ನ ದೇವರ ಪೂಜೆಗೆ ವಿನಿಯೋಗ ಮಾಡ್ತಾ ನ್ಯಾಯ ಸಲ್ಲಿಸಲೇಬೇಕಾದದ್ದು ನಮ್ಮ ಉಪಕಾರ ಅಲ್ಲ, ನಮ್ಮ ಕರ್ತವ್ಯ. ಅದು ಒಂದು ಸಂಬಳ ತಗೊಂಡು ಕೆಲಸ ಮಾಡಿದಾಗ ಅದು ಉಪಕಾರದ ಪ್ರಶ್ನೆ ಅಲ್ಲ, ಅದು ನಮ್ಮ ಕರ್ತವ್ಯದ ಪ್ರಶ್ನೆ. ಅದು ಫ್ರೀ ಮಾಡಿದ್ರೆ ಉಪಕಾರ ಆಗೋದು, ಸಂಬಳ ತಗೊಂಡು ಮಾಡಿದ್ಮೇಲೆ ಹೇಗೆ ಜವಾಬ್ದಾರಿ ಇರ್ತದಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಆ ದಾಶರಾಜ ಹೆಸರಿಗೆ ಬೆಸ್ತ, ಎಷ್ಟು ವಿಚಾರ ವಿವೇಕ ಅವನಿಗಿತ್ತು ಅಂತ ಹೇಳೋದಕ್ಕೆ ಸಾಕ್ಷಿ. ಇಷ್ಟೆಲ್ಲ ಹಿನ್ನೆಲೆ ಹೇಳ್ತಾನೆ, ಇವಳೆ ಸತ್ಯವತಿ ಅಂತ ಹೇಳಿದ ತಕ್ಷಣ ಒಪ್ಪಿದ್ರಂತವ್, ಅವಶ್ಯ ಆಗಬಹುದು, ಇವಳು ಮಕ್ಕಳಿಗೆ ರಾಜ್ಯ ಸಿಗಬೇಕು, ಹ್ಯಾಕ್ ಕೊಡಿಸ್ಬೇಕು ಯೋಚನೆ ಮಾಡ್ತಾ ಇದ್ದಾರೆ. ಅವರು ಹ್ಯಾಕ್ ಕೊಡಿಸ್ಬೇಕು, ನಾನು ರಾಜ್ಯ ಕೊಡ್ತೇನೆ ಅಂತ ಹೇಳಾಗಿಲ್ಲ, ಯಾಕೆ ತಮಗೆ ರಾಜ್ಯ ಬಂದಿಲ್ಲ, ಇಲ್ದಿದ್ದನ್ನು ಕೊಡೋದು ಹೇಗೆ ಬಂತಿ, ಮತ್ತೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ಕರಾರಿಲ್ದವರ ಮದುವೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವ್ರು ಹೇಳಿದ್ರಂತೆ, ನೋಡು ರಾಜ, ನನ್ನ ತಂದೆ ನಾನು ಒಬ್ಬನೇ ಮಗ, ನನಗೆ ರಾಜ್ಯ ಬರಬೇಕು, ಅನಂತರ ನಿನ್ನ ಮಗಳ ಮಕ್ಕಳಿಗೆ ರಾಜ್ಯ ಬರಬೇಕು. ನಾನು ರಾಜ್ಯ ತಗೊಂಡ್ರೆ ಅವಳಿಗೆ ರಾಜ್ಯ ಬರೋದಿಲ್ಲ, ಅದನ್ನು ಶಪಥ ಮಾಡ್ತಾ ಇದ್ದೇನೆ. ನಾಹಂ ಕರವಾಣಿ ರಾಜ್ಯಂ, ನಾನು ಜನ್ಮದಲ್ಲೇ ರಾಜ್ಯವನ್ನು ಆಳೋದಿಲ್ಲ. ಆಯ್ತಲ್ಲ, ಸೆಲೆಕ್ಟ್ ಆದ ಮೂರು ಜನದಲ್ಲಿ ಫಸ್ಟ್ ಒಬ್ಬರು ಸೆಕೆಂಡಿಗೆ ಕೊಟ್ಟೆ ಕೊಡ್ತಾರಾಗ, ಫಸ್ಟ್ ಅವ್ನು ಬರದೆ ಸೆಲೆಕ್ಟ್ ಆದನ್ ಬರದೇ ಹೋದ್ರೆ ಇಮ್ಮೆ ನೆಕ್ಸ್ಟ್ ಚಾನ್ಸ್ ಸಿಕ್ಕೇ ಸಿಗ್ಬೇಕಲ್ಲ. ಅಂದ್ರೆ ಭೀಷ್ಮರ ಶಪಥ ಮಾಡಿದ್ರಲ್ಲಿ ಎಷ್ಟು ಅರ್ಥ ಇದೆ ನೋಡಬೇಕು. ರಾಜನಲ್ಲದ ತಾನು ರಾಜ್ಯ ಕೊಡ್ತೇನೆ ಅಂತ ಹೇಳಿ ಇಲ್ಲದ ಪ್ರತಿಜ್ಞೆ ಮಾಡ್ಲಿಕ್ಕೆ ಹೋಗಲಿಲ್ಲ, ನಾನು ವಿತರಣೆ ಮಾಡ್ಕೋತೇನೆ ಅಷ್ಟೇ. ನಾಮಿನೇಷನ್ ವಿತರಣೆ ಮಾಡ್ಕೊಳಕ್ಕೆ ಲಂಚ ಕೊಡ್ತಾರಲ್ಲ ಆ ಟೈಪ್, ಇತ್ತವನ್ನ ಅರ್ಪಣೆ ಮಾಡಿ ವಾಪಸ್ ತಗೋಬಾರ ಎಷ್ಟು ಕೊಡ್ತೀವಿ ಅಂತ ಬಿಡಿಸ್ತಾರಲ್ಲ ಆ ಟೈಪ್ ಆಗಬೇಕು. ನಾನು ವಾಪಸ್ ತಗೋತೇನೆ ಅಷ್ಟೇ, ನಾನು ಮಾಡಬಹುದಾದ ಕೆಲಸ ಇದೆ. ಇದಕ್ಕೆ ಹೇಳ್ತಾರೆ ಕರ್ಮಣ್ಣೇ ವಾಧಿಕಾರಷ್ಟೇ, ಯಾರೋ ಮಾಡೋ ಕೆಲಸ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ, ನಾವೇನ್ ಮಾಡಕ್ ಕೊಡ್ತೋ ಅದನ್ನ ಮಾಡಬೇಕಷ್ಟೇ. ಭೀಷ್ಮರು ಇಷ್ಟು ಹೇಳಿದ್ರಂತೆ, ದೇವವ್ರತ ಇಷ್ಟು ಹೇಳಿದ್ರು. ಅದೇ ಬಿಡ್ತಾನ ದಾಸರಾಜ, ಇನ್ನೇನೋ ಸರಿಯಪ್ಪ, ನೀನು ರಾಜ ಬೇಡ ಅಂತ ಹೇಳ್ತೀಯ, ಸರಿ ಹೋಯ್ತು, ಆದರೆ ಯಥಾ ಪ್ರಕಾರ ನನ್ನ ಮಗಳಿಗೆ ಮಕ್ಕಳು ಹುಟ್ಟುತ್ತಾರೆ, ಅವರು ರಾಜರಾಗ್ತಾರೆ, ಈ ಬಗ್ಗೆ ನಿನಗೂ ಮಕ್ಕಳಾಗ್ತಾರೆ, ದೊಡ್ಡವರಾದ ನಾವು ಅಪ್ಪನ ಆಸ್ತಿಯನ್ನು ಶುರು ಮಾಡ್ತಾರೆ ಇಬ್ರು ಕೂಡ, ಅಲ್ಲಿ ಗಲಾಟೆ ಬರುತ್ತಲ್ಲ, ಅದಕ್ಕೆ ನಾನು ಹ್ಯಾಕ್ ಕೊಡ್ಲಿ ಅಂತ ಕೇಳ್ತಾನೆ. ಸ್ವಂತ ಮಕ್ಕಳ ಬಗ್ಗೆ ಯೋಚನೆ ಇರೋದಿಲ್ಲ, ಎಷ್ಟು ಯೋಚನೆ ಮಾಡ್ತಾ ನೋಡಿ ಆತ. ಇವಳಿಗೆ ರಾಜ್ಯ ಬಂದ್ರೆ ಸಾಲದು, ಮತ್ತೆ ಗಲಾಟೆ ಆಗಬಾರ್ದು, ನಾಳೆ ಡಿಸ್ಪ್ಯೂಟರ್ ಸೈಟ್ ತಗೊಂಡ್ರೆ ಹಾಗೂ ಹಾಗಾದ್ರೆ ಗತಿಯ ನಮೇಲೆ. ಡಿಸ್ಪ್ಯೂಟರ್ ಸೈಟ್ 20 ಲಕ್ಷ ಕೊಟ್ಟಾಗಬೇಕು ಕೋರ್ಟ್ ಕಚೇರಿ, ಸೈಟು ಇಲ್ಲ, ಇರೋ ದುಡ್ಡು ಇಲ್ಲ, ಬರೇ ಕಟ್ಸೋರು ಬಂದು ಕೋರ್ಟ್ಗೆ ಹಾಕ್ಬೇಕಾಗ್ತದೆ. ಆಮೇಲೆ ಒಂದು ಡಿಸ್ಪ್ಯೂಟ್ ಇದ್ದಾಗ ಸೈಟ್ ತಗೊಳಕ್ಕೆ ಯೋಚನೆ ಮಾಡ್ತೇವಲ್ಲ, ಡಿಸ್ಪ್ಯೂಟ್ ಇದ್ದ ರಾಜ್ಯ ಆಗಿ ತಗೋಬೇಕು ನಾನಂತ ಅವನ ಯೋಚನೆ, ಡಿಸ್ಪ್ಯೂಟ್ ಇದ್ದ ರಾಜ್ಯ ಆಗಿ ತಗೊಳಕ್ ಬರುತ್ತೆ, ಆಗೋದಿಲ್ಲ ಅನ್ನಂತ ಎಷ್ಟು ಮುಂದಾಲೋಚನೆ ಭವಿಸ್ತಾನೆ ಪಾಪ. ತಕ್ಷಣ ಅವ್ರು ಹೇಳ್ತಾರೆ, ಹೌದು ನೀ ಹೇಳೋ ಸರಿನೇ, ಅದಕ್ಕೊಂದು ಉಪಾಯ ಮಾಡ್ತೇನೆ ನಾನು. ಏನು ಮಾಡ್ತೇನೆ ಅಂದ್ರೆ, ಬಹಳ ಸ್ವಾರಸ್ಯವಾದ ಕಥೆ ಒಂದು ಭಾಗವತ ಮಹಾಭಾರತಲ್ಲೇ ಬರ್ತದೆ, ಹರಿವಂಶದಲ್ಲೇ ಕಥೆ ಹೇಳುತ್ತಾರೆ, ಆ ಬ್ಯಾಕ್ ಗ್ರೌಂಡ್ ಗೊತ್ತಿದ್ದವರಿಗೆ ಇದು ಅರ್ಥ ಆಗ್ತದೆ. ಸ್ವಲ್ಪ ಅದನ್ನು ಹೇಳುತ್ತೇನೆ, ಜ್ಞಾಪಕ ಇರಬೇಕು. ಹಿಂದೆ ದೇವತೆಗಳು ದೈತ್ಯರಿಗೆ ದೊಡ್ಡ ಯುದ್ಧ ಪ್ರಾರಂಭವಾಯಿತು. ಅದು ಯಾವಾಗ ನಡೀತಾರೆ, ದೇವ ದೈತ್ಯರ ಯುದ್ಧ ಅಂದ್ರೆ ಯಾವಾಗಲೂ ಇದೆ, ಪೊಲೀಸರು ಕಡ್ರಿಗೂ ಹೊಂದಾಣಿಕೆ ಇರ್ತದೆ ಎಂದಾದ್ರೂ ಕೂಡ, ಇದು ರಾಜ್ಯ ಉಳಿತದ, ಯಾವಾಗಲೂ ಅವರು ಬೆಕ್ಕು ಇಲಿ ಇದ್ರೆ ಹೇಗೋ ಹಾಕಿ, ಇಬ್ಬರಿಗೂ ಜಗಳ ಆಗಾಗ ಆಗ್ತಾರೆ ಇರ್ತದೆ, ದೊಡ್ಡ ಯುದ್ಧ ನಡೀತು. ಆಗ ಒಂದು ಪ್ರಶ್ನೆ ಬಂತು, ಯಾರಿಗೆ ಗೆಲುವು ಬರಬಹುದು ಅಂತ ಯೋಚನೆ ಮಾಡಿದ್ರು. ಆಗ ಬ್ರಹ್ಮದೇವರನ್ನು ಕೇಳಿದ್ರಂತೆ, ಸ್ವಾಮಿ ನಾವು ಯಾರು ಗೆಲ್ತೇವೆ ಇದರೊಳಗೆ ಅಂತೆ. ಅವರೇನ್ ಹೇಳ್ತಾರೆ ನೋಡು, ದೇವತೆಗಳೇ ನೋಡಿ, ದೈತ್ಯರು ಇಬ್ರು ಹೋಗಿ ಕೇಳ್ತಾರೆ, ಇದು ಆಶ್ಚರ್ಯ, ಇಬ್ರು ಹೋಗಿ ಕೇಳ್ತಾರೆ ಯಾರು ಗೆಲ್ಲಬೇಕು, ಯಾರು ಗೆಲ್ಲಬಹುದು ಇದರಲ್ಲಿ. ಅವ್ರು ಹೇಳಿದ್ರಂತೆ, ಭೂಲೋಕದಲ್ಲಿ ಈಗ ರಜಿ ಅಂತ ಒಬ್ಬ ರಾಜ್ಯ ಆಡ್ತಾ ಇದ್ದಾರೆ, ರಜಿ ಅಂತ ಒಬ್ಬ ರಾಜ್ಯ ಆಡ್ತಾ ಇದ್ದಾರೆ, ಅವನು ಭಾರಿ ಧರ್ಮಿಷ್ಠ, ಭಾರಿ ಪುಣ್ಯಾತ್ಮ. ಅವನು ಯಾರ ಪಕ್ಷಕ್ಕೆ ಸೇರಿ ಯುದ್ಧ ಮಾಡ್ತಾನೋ ಅವ್ರು ಗೆಲ್ತಾರೆ ಅಂತ ಹೇಳಿಬಿಟ್ಟು. ರಜಿ ಬಂದ ಅಂದ್ರೆ ಗೆಲುವು ಬಂತು ಅಂತ ಅರ್ಥ. ಅಂದ್ರೆ ಭೂಲೋಕದ ರಾಜ ಎಷ್ಟು ಹೆಸರು ಮಾಡಿದ್ದ ಗೊತ್ತೇನು, ದೇವತೆಗಳ ಪಕ್ಷಕ್ಕೆ ಇವನು ಹೋದ್ರೆ ದೇವತೆಗಳು ಗೆಲ್ತಾರಂತೆ. ಇಂಥ ವರ್ಚಸ್ವಿ ಜೀವನ ಸಾಗಿಸಿದ ಪುಣ್ಯಾತ್ಮ ಅವನ್ನ ಕೇಳಿ ನಿಮ್ಮ ಪಕ್ಷಕ್ಕೆ ಬಂದ್ರೆ ಸೇರಿಸಿಕೊಳ್ಳಿ ಗೆದ್ದು ಬಿಡ್ತೀರಿ ಅಂತ ಹೇಳಿದ್ದ. ದೇವತೆಗಳು ಸೀದಾ ಅವನ ಹತ್ರ ಬಂದು, ರಾಜ ಬ್ರಹ್ಮದೇವರು ಹೇಳಿದ್ದಾರೆ ನೀನು ಬಂದ ಕಡೆ ಜಯ ಬರುತ್ತಂತೆ, ನಮ್ಮ ಕಡೆ ಬಾ ಪುಣ್ಯಾತ್ಮ ನಮಗೆ ಗೆಲುವು ಬರುತ್ತೆ ಅಂತ ಕರೆದು. ಅವನೇನ್ ಮಾಡಿದನಂತೆ, ನನಗೇನು ಕೊಡ್ತೀರಿ ಅಂತ ಹೇಳಿದ. ನನಗೇನು ಕೊಡ್ತೀರಿ ಹೇಳಿ ನಾನು ಬರ್ತೇನೆ ಅಂತ ಹೇಳಿದ. ಅವರೇನ್ ಮಾಡಿದ್ರಂತಾಗ, ಏನ್ ಕೊಡ್ಬೇಕು ನೀನೇ ಕೇಳು ಅಂತ ಹೇಳ್ತಾರೆ, ಏನ್ ಕೊಡ್ಬೇಕು ನೀನೇ ಕೇಳು. ಅವನು ಭಾರಿ ದೊಡ್ಡ ಕೊಳ, ಅವನು ಕೇಳಿದನಂತೆ, ನನಗೆ ಅದು ಇದು ಬೇಡ, ಇಂದ್ರ ಪದವಿ ಕೊಟ್ಟರೆ ಬರ್ತೀನಿ ಅಂತ ಹೇಳ್ತಾನೆ. ಚೀಫ್ ಮಿನಿಸ್ಟರ್ ಮಾಡಿದ್ರೆ ಪಾರ್ಟಿ ಸೇರ್ತಾರೆ, ಯಾವ ಹಾಗೆ ಒಂದು ಯಾವ್ದು ಮಿನಿಸ್ಟ್ರಿ ಕೇಳಬಾರದೆ, ಶ್ರೀಕೃಷ್ಣ ಆಗ್ಬೇಕು ನಾನು ಅಂತ ಕೇಳಿದ್ರೆ ಪ್ರೇಮೇಶ್ವರ ಆಗ್ಬೇಕು ಅಂತ ಕೇಳಿದಾಗ ಕೇಳ್ತಾನೆ, ಇಂದ್ರ ಪದವಿನೇ ಕೊಡ್ಬೇಕು ಅವ್ರು ಆಗ್ಲಿ ಅಂದ್ ಬಿಟ್ರೆ ಅಂತ ಆಗ್ಲಿ ಅಂತ ಹೇಳಿ ತಕ್ಷಣ ದೈತ್ಯರು ಬಂದ್ರು ಅವನ ಹತ್ರ ಬಂದು ಕೇಳಿದ್ರು ನಿಮ್ ಕಡೆ ಬರ್ಬೇಕಾದ್ರೆ ನೀವೇನ್ ಕೊಡ್ತೀರಿ ಅಂತ ಕೇಳಿದ. ಕೇಳಿದ್ ನಿಮ್ಗೇನು ಬೇಕು ಅಂತ ಕೇಳಿದ್ರು. ನಿಮ್ಮ ರಾಜನ್ ಮಾಡ್ಬೇಕು ಮಾಡ್ತೀರಾ ಅಂದ್ರು. ನಾವು ಮಾಡೋದಿಲ್ಲ ಅಂದ್ಬಿಟ್ರೆ ದೈತ್ಯರು ಮಾಡೋದಿಲ್ಲ ಅಂದ್ರು. ಕೇಸ್ ಮುಗಿದೋಗ್ತಲ್ಲ, ದೇವತೆಗಳು ಪಕ್ಷ ಸೇರಿಬಿಟ್ಟ ಆತ. ಯುದ್ಧ ಮಾಡಿದ, ಬ್ರಹ್ಮದೇವರ ಮಾತು ಬ್ರಹ್ಮದೇವರ ಮಾತೆ, ದೇವತೆಗಳು ಗೆದ್ದೇ ಬಿಟ್ಟು. ಆಮೇಲೆ ದೈತ್ಯರು ಸೋತ ಓಡಿ ಹೋದ್ರ ಆ ಕಡೆಗೆ. ರಜಿರಾಜ ಎಲ್ಲ ರಜರಾದ್ರೆ ಎಲ್ಲ ದೇವತೆಗಳು ಬಂದ್ರು. ರಜಿರಾಜ ಕೇಳಿದಾಗ, ನೀವು ಏನ್ ಮಾತು ಕೊಟ್ಟಿದ್ದೀರಿ ನನಗೀಗ, ಗೆದ್ದ ಇಂದ ಪದವಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಕೊಡಿ ಅಂತ ಕೇಳಿ. ಒಳ್ಳೆ ಇಕ್ಕಟ್ಟಿದ ಪ್ರಸಂಗ ಈಗ. ಇಂದ್ರ ಪದವಿ ಕೊಡ್ತೀವಿ ತಗೊಂಡ್ಬಿಡು, ಅಥವಾ ನಾನ್ ನಿನ್ನನ್ನು ಅಪ್ಪ ಅಂತ ಕರೀತೇನೆ ಆಯ್ತಾ, ನಿನ್ನ ಮಗ ಅಂತ ನನ್ನ ಕರ್ಕೋತೇನೆ, ನಿನ್ ಯಾವ್ದು ಪ್ರಿಯ ಅಂತ ಕೇಳಿದೆ. ನಿನ್ನನ್ನು ಅಪ್ಪ ಅಂತ ನಾನು ಕರೆದು ನಿನ್ನ ಮಗ ಅಂತ ಒಪ್ಪಿಕೊತ್ತೇನೆ ನಾನು, ಇದು ನಿನಗೆ ಪ್ರಿಯನೋ ಅಥವಾ ಇಂದ್ರ ಪದವಿ ಕೊಡೋದು ಪ್ರಿಯನೋ ಅಂದ ನನ್ನ ತಕ್ಷಣ ಅಂತ ಹೇಳ್ತಾನೆ ಇಂದ್ರ ದೇವರೇ, ನಿಮ್ಮಂತವ್ರ ಅಪ್ಪ ಅಂತ ನನ್ನ ಕರೆಯೋದಾರ ಅದಕ್ಕೆ ದೊಡ್ಡ ಭಾಗ್ಯ ಇಲ್ಲ, ಇಂದ್ರ ಪದವಿ ನನಗೆ ಬೇಡ ಅದೇ ಸಾಕು ಅಂದ್ರೆ. ಬಟ್ ಸಾತ್ವಿಕ ಎಲ್ಲ ಥಿಂಕ್ ಮಾಡ್ತಾನ, ಅವನಿಗೆ ಪವರ್ ಮೇಲೆ ಆಸೆ ಇರಲಿಲ್ಲ, ಅವನಿಗೆ ಒಂಥರ ಗೌರವದ ಬಗ್ಗೆ ಯೋಚನೆ ಇತ್ತಷ್ಟೇ. ಇಂದ್ರ ಪದವಿಯಲ್ಲಿದ್ದವನೇ ನನ್ನ ಪಿತೃ ಸಂಬಂಧ ಮಾತಿದೆ, ಪುತ್ರಾದಿಚ್ಛೇದ್ ಪರಾಜಯ ಎಂಬ ಒಂದು ಮಾತಿದೆ, ಮಗನಿಂದ ಸೋಲೋದು ತಂದೆ ಇಷ್ಟಪಡ್ತಾನಂತೆ. ಯಾವಾಗಲೂ ಕೂಡ ನಿಂಥ ದೇವರಾಜ ನನ್ನ ಮಗನಾಗೋದಾದ್ರೆ ಭಾರಿ ಸಂತೋಷ, ಅಷ್ಟು ಸಾಕು ನನಗೆ ರಾಜ್ಯ ಇಂದ್ರ ಪದವಿ ಬೇಡ ಅಂದ್ಬಿಟ್ಟು ಖುಷಿಯಾಗೋಯ್ತು. ಈತ ಇಲ್ಲೇ ಅವರಲ್ಲೇನೆ, ಸ್ವಲ್ಪ ದಿವಸ ಆಯ್ತು, ಇವನಿಗೆ ಮಕ್ಕಳಾದ್ರು ರಜಿರಾಜನಿಗೆ, ಆಮೇಲೆ ಮದುವೆ ಆಯ್ತು ಮಕ್ಕಳಾದ್ರು. ತಾರುಣ್ಯದಲ್ಲಿ ನಡೆದ ಕಥೆ ಇದು, 500 ಜನ ಮಕ್ಕಳಾದ್ರಂತವನಿ ಕೊನೆ ಮುಂದೆ 500 ಜನ ಮಕ್ಕಳಾದ್ರು. ಮುಂದೆ ಕಾಲ ಕಳೀತು, ಮಕ್ಕಳಿಗೆ ರಾಜ್ಯ ಒಪ್ಪಿಸಿದ ಅವನು ಹೊರಟೋಗ್ಬಿಟ್ಟ, ವಾನಪ್ರಸ್ಥನಾದ ಸದ್ಗತಿ ಹೊರಟೋದ. ಈ ಮಕ್ಕಳೆಲ್ಲ ಹಳೆ ಫೈಲ್ ಓಪನ್ ಮಾಡಿ ಎಲ್ಲ ತೆಕ್ಕೋತ ಬಂದ್ರು, ಅಪ್ಪನ ಆಸ್ತಿ ಬಗ್ಗೆ ಡೀಟೇಲ್ಸ್ ನೋಡಿದ್ರು. ಇಂದ್ರ ಪದವಿ ಡ್ಯೂ ಇತ್ತಲ್ಲ ಗೊತ್ತಾಯ್ತಲ್ಲ, ತೆಗೆದ್ರಂತ ಮಕ್ಕಳ ಕೆಲಸ ನೋಡಿ ಬಹಳ ಹುಷಾರಿರ್ತಾರೆ ಮಕ್ಕಳು, ಎಲ್ಲ ಕಾಲ ಅವರಾಕ ತೆಗೆದ. ನಮ್ಮ ಅಪ್ಪನಿಗೆ ಇಂದ್ರ ಪದವಿ ಬರಬೇಕಾಗಿತ್ತು, ಬಂದಿಲ್ಲ, ಏನಾಯ್ತು ಅಂತ ಶುರು ಮಾಡಿದ್ರು. ಇಂದ್ರದೇವರ ಹತ್ರ ಹೋದ್ರು ಮತ್ತೆ, ಇಂದ್ರ ಪದವಿ ನಮ್ಮ ಅಪ್ಪನಿಗೆ ಕೊಡಬೇಕು ಯಾಕೆ ಕೊಡ್ಲಿಲ್ಲ ಅಂತ ಕೇಳಿದ್ರು. ನಿಮ್ಮಪ್ಪ ಬೇಡ ಅಂದ್ರೆ ಕೊಡ್ಲಿಲ್ಲ, ನಮ್ಮ ಬುದ್ಧಿ ಇಲ್ಲ ಬೇಡ ಅಂದ್ರು, ನಾ ಕೇಳ್ತೇವೆ ಕೊಡಿ ಅಂತ ಹೇಳಿದ್ರು. ಹೋದೋಯ್ತು, ನನಗೆ ಕೊಡಿ, ಈಗ ರಾಜ್ಯ ಬೇಕು ನಮಗೆ, ಇಂದ್ರ ಪದವಿ ಬೇಕೀಗ, ಏನ್ ಮಾಡ್ಬೇಕು ಇಂದ್ರ ದೇವರಿಗೆ, ಏನ್ ಹೇಳಿದ್ರು ಕೇಳ್ತಾರೆ, ಹಠ ಹಿಡಿದು ಬಿಟ್ರು. ಕೊನೆಗೆ ಅವ್ರು ಯೋಚನೆ ಮಾಡ್ತಾರೆ, ಬೃಹಸ್ಪತ್ಯಾಚಾರ್ಯರು ಕರೀತಾರೆ, ಬೃಹಸ್ಪತ್ಯಾಚಾರ್ಯ ಬಹಳ ಸಮಸ್ಯೆ ಬಹಳ ಪದಿತಿ ಆಗಿಬಿಟ್ಟಿದೆ ಈಗ, ಏನ್ ಮಾಡ್ಬೇಕು ಅಂತ ಕೇಳುತ್ತ. ಅವ್ರು ಹೇಳ್ತಾರೆ, ಯೋಚನೆ ಮಾಡಬೇಡಿ, ನಾನು ಉಪಾಯ ಮಾಡ್ತೇನೆ ಅಂತ ಹೇಳಿದ್ರು. ಉಪಾಯ ಮಾಡ್ತೇನೆ ಹೇಳಿ ಹೊರಟ್ರ ಅವ್ರ ಹತ್ರ, 500 ಜನ ಕೂಡಿಸಿಕೊಂಡು ಪಾಠ ಶುರು ಮಾಡಿದ್ರು. ಅವ್ರಿಗೆ ವೇದಗಳು ಸುಳ್ಳು, ಶುರು ಉಪನ್ಯಾಸಗಳೆಲ್ಲ ವೇದಗಳು ಸುಳ್ಳು, ದೇವರು ಸುಳ್ಳು, ಧರ್ಮ ಸುಳ್ಳು, ಎಲ್ಲ ಸುಳ್ಳು, ಸ್ವರ್ಗ ಇಲ್ಲ ನರಕ ಇಲ್ಲ, ಇದೆಲ್ಲ ಯಾರ ಮತ ಗೊತ್ತಾ, ಚಾರ್ವಾಕ ಮತ ಇದೆ. ಇದನ್ನ ಬೃಹಸ್ಪತ್ಯಾದ್ರೆ ಉಪದೇಶ ಮಾಡ್ತಾ ಇದ್ದಾರೆ ಎಲ್ಲ ಕೂಡ, ದೇವರಿಲ್ಲ, ದಿಂಡ್ರಿಲ್ಲ, ಯಜ್ಞ ಇಲ್ಲ, ಯಾವುದೂ ಇಲ್ಲ ಅಂತ ಹೇಳಿ. ಹೌದು ಹೌದು ಅಂತೆಲ್ಲ ಒಪ್ಕೊಂಡು ಬಿಟ್ರು, ಅದು ಶುರು ಮಾಡಿಬಿಟ್ರು, ದೇವ್ರ ಪೂಜೆ ಬಿಟ್ಟುಬಿಟ್ರು, ಯಜ್ಞ ಬಿಟ್ಟುಬಿಟ್ರು, ಎಲ್ಲ ಬಿಟ್ಟುಬಿಟ್ರು, ಮಳೆ ಬೆಳೆ ನಿಂತೋಯ್ತು, ಬದುಕದೇ ಕಷ್ಟ ಆಯ್ತು ಅವರು, ಕೊನೆ ದೇವತೆಗಳೊಂದು ಕೊಂದು ಹಾಕಿಬಿಟ್ರು, ಸತ್ತೋಗ್ಬಿಟ್ರು. ನೋಡಿ, ಚಾರ್ವಾಕವತ ಹುಟ್ಟಿದ್ದು ಹೀಗೆ ಅಂತ ಹೇಳಿದ್ದ. ಹರಿವಂಶದಲ್ಲಿ ಕತೆ ಸ್ಪಷ್ಟವಾಗಿ ಬರ್ತದೆ, ಅದಕ್ಕೆ ಚಾರ್ವಾಕವತ ಹುಟ್ಟಿತು. ದೇವರಿಲ್ಲ, 20 ಜನ ಅಂದ್ರೆ 30 ಜನ ಎಂತವರಿದ್ದಾರೆ, ದೇವರಿಲ್ಲ, ದಿಂಡಿಲ್ಲ, ಯಾರ್ಯಾರು ಇಲ್ಲ ಅಂತ ಕಾಲ ಇರೋದು. ಅಪ್ಪ ಅಮ್ಮ ಏನಾದ್ರು ಕೇಳಿದ್ರೆ, ಏನ್ರಿ ಏನ್ ಮಹಾ ಬೆಳೆಸಿದ್ದೀರಿ ನೀವೀಗ, ಎಷ್ಟು ಖರ್ಚಾಯ್ತು, ಆಗಿನಗಳ 50,000 ಖರ್ಚು ಮಾಡಿದ್ರೆ ಒಂದ್ ಇನ್ನೊಂದು 50,000 ಸೇರಿಸಿಕೊಡ್ತೀರಿ ಗೆಟ್ ಔಟ್ ಅಂತ ಹೇಳೋ ಕಾಲ ಇದ್ದಾರೆ. ದುಡ್ಡಿನಲ್ಲಿ ಬೆಲೆ ಅಳದ್ ಬಿಡ್ತಾನೆ ಮನುಷ್ಯ, ಇವತ್ತಿನ ದಿವಸ ಯಾವುದಕ್ಕೂ ಬೆಲೆನೆ ಇಲ್ಲ. ಹಣವಿಲ್ಲದವನೊಬ್ಬ ಹೆಣಕ್ಕಿಂತ ಕಡೆಯಯ್ಯ, ವಜರಾಜ ಸ್ವಾಮಿಗಳ ಮಾತು ಲೆಕ್ಕ ಹಾಕಿದರೆ ಮನುಷ್ಯನ ಜೀವನದ ರೀತಿಯೇ ಕೆಟ್ಟ ಹಾಳಾಗಿ ಹೋಗಿಬಿಟ್ಟಿದೆ. ಅದು ಕೇಳಿದ್ರಂತೆ, ಅದರ ಮತದ ಪ್ರಭಾವ ಏನು ಗೊತ್ತಾ, ಸರ್ವನಾಶ ಹೊಂದಿದ್ರು. ಚಾರ್ವಾಕ ಮತದ ರಿಸಲ್ಟ್ ನ ಮತ್ತೆ ಹೇಳಿಬಿಟ್ಟಿದ್ದ, ಯಾರು ಚಾರ್ವಾಕ ಮತ ಹಿಡಿತಾರೋ ಅವರು ಸರ್ವನಾಶಕ್ಕೆ ನಾಂದಿ ಹಾಡ್ಕೋತಾರೆ ಅಂತ. ಎಲ್ಲ ಸತ್ತೋದ್ರು, ಆ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಇದು ಯಾವ ನಡೆದಿದ್ದು ಗೊತ್ತಿದೆ, ಯಾರದ ಕಥೆ ಎಲ್ಲ ಇದು, ಅದೇ ಕುರುವಂಶದ ಕಥೆ ಇತ್ತು. ಅದೇ ವಂಶದ ಕಥೆ, ಹಿಂದೆ ಬಹಳ ಹಿಂದೆ ನಹುಷನ ಕಥೆ ಬಂದಿತ್ತಲ್ಲ, ಆತನ ಮಕ್ಕಳು ಮೊಮ್ಮಕ್ಕಳು ನಡೆದ ಕಥೆ ಇದು. ಅಂದಮೇಲೆ ಅದೇ ವಂಶದಲ್ಲಿ ನಡೆದಿರೋದ್ರಿಂದ ಅವರು 500 ಜನ ಹೇಗೆ ಅಪ್ಪನ ಆಸ್ತಿ ಅವನೇನೋ ಬಿಟ್ಟ, ಪಾಪ ರಜಿ ಬಿಟ್ಟ, ಇವ್ರು ಬಿಡ್ಲಿಲ್ವಲ್ಲ, ಅದಕ್ಕೆ ನೀವು ಬಿಡಬಹುದು ನಿಮ್ಮ ಮಕ್ಕಳು ಗಲಾಟೆ ಮಾಡಿದ್ರೆ. ಅದು ಹಿಸ್ಟ್ರಿ, ಅದಕ್ಕೆ ಓದಬೇಕು ಹಿಸ್ಟ್ರಿ, ಯಾವುದಕ್ಕೂ ಓದೋದಲ್ಲ. ಏನೇನಾಗಿದೆ ಪಾಸ್ಟ್ ಹಿಸ್ಟ್ರಿ, ರೋಗಿಗಳಿಗೆ ಕೇಸ್ ಹಿಸ್ಟ್ರಿ ಸ್ಟಡಿ ಮಾಡ್ತಾರೆ, ಡಾಕ್ಟರ್ಗಳಿಗೆ ಕೇಸ್ ಹಿಸ್ಟ್ರಿ ಬೇಕು, ನಾವು ರಾಜಕಾರಣಿಗಳಿಗೆ ದೇಶದ ಹಿಸ್ಟ್ರಿ ಬೇಕು, ಯಾರೋ ವರ ನೋಡ್ಬೇಕಾದ್ರೆ ಅಪ್ಪ ಅಮ್ಮ ಯಾರೋ ಅಂತ ಕೇಳ್ಕೊಂಡ್ಬರ್ತಾರೆ, ಎಲ್ಲದಕ್ಕೂ ಹಿಸ್ಟ್ರಿ ಬೇಕಲ್ಲ. ಒಂದು ಇಡೀ ಕೊನೆತನದ ಇತಿಹಾಸದ ಪ್ರಯೋಜನವನ್ನ ಅರ್ಥ ಮಾಡಿಕೊಂಡು ನಾಳೆ ನನ್ನ ಮಗಳ ಮಕ್ಕಳಿಗೆ ತೊಂದರೆ ಆಗಬಾರದು, ಅದಕ್ಕೇನು ಮಾಡಲಿ ಅಂತ ಕೇಳಿ. ಭೀಷ್ಮರು ಹೇಳ್ತಾರೆ, ಹೌದು ಒಂದು ಒಳ್ಳೆ ಮ್ಯಾಯವಾದ ಮಾತು. ಅಲ್ಲಿಲ್ಲ ಭೀಷ್ಮ, ಈ ಬೈಲಿಲ್ಲ, ಏನೇ ಬರೀ ಆಸೆ ಪಡ್ತೀಯ ಬ್ರಾಹ್ಮಣ, ದಾಸರಾಜ ಬುದ್ಧಿರೇ ಎಷ್ಟು ನಿನ್ನ ಬುದ್ಧಿ, ಕೊಟ್ಟಷ್ಟು ಸುಮ್ಮನೆ ಹೋಗಬಾರದು ಅಂತ ಕೇಳಲಿಲ್ಲ. ಆತನ ಕಳಕಳಿ ಅರ್ಥ ಆಗ್ತದೆ ಅವರಿ ಪಾಪ, ಆತನ ಕಾಳಜಿ ಅಂತ ಹೇಳ್ತೇವಲ್ಲ ಅರ್ಥ ಆಗ್ತದೆ. ಹೌದು ಚೆನ್ನಾಗಿ ಯೋಚನೆ ಮಾಡ್ತಾ ಇದ್ದೇನೆ, ನೀನೀಗ ಅದು ತಪ್ಪಿಸೋದು ಉಪಾಯ ಮಾಡ್ತೇನೆ ನಾನು, ನನ್ನ ಮಕ್ಕಳ ತೊಂದರೆ ಆಗಬಾರ್ದು ನಿನಗೆ, ಅದಕ್ಕೇನ್ ಮಾಡ್ತೀರಿ. ಸತತಂತು ಊರ್ಧ್ವರೇತಾ ಭವಾನಿ, ನಾನು ಮದುವೆನೇ ಆಗೋದಿಲ್ಲ ಅಂತ ಹೇಳಿ ಮುಗಿದೋಯ್ತಲ್ಲಿ ಸಾಲವಾಗೋಯ್ತು. ರಾಜ್ಯ ಆಳೋದಿಲ್ಲ, ನಿನ್ನ ಮಕ್ಕಳ ಮಕ್ಕಳ ಮಗಳ ಮಕ್ಕಳ ರಾಜ್ಯ ಬಂತು, ನಾನು ಮದುವೆನೇ ಆಗೋದಿಲ್ಲ, ರಾಜ್ಯಕ್ಕೆ ಉತ್ತರಾಧಿಕಾರಿಗಳ ಪ್ರಶ್ನೆ ಬರದೇ ಇಲ್ಲ ಅಂತ ಹೇಳಿದ್ರು. ಆಗ ಭಲೆ ಅಂತ ಹೇಳ್ತಾರೆ, ಇವರಲ್ಲ ದೇವತೆಗಳು ಭಲೆ ಅಂತ ಮೇಲಿಂದ ಭಲೆ ಅಂತ ಹೇಳಿದ್ರೆ ಹೇಳಿ ಪುಷ್ಪವೃಷ್ಟಿ ಮಾಡ್ತಾರೆ ಅವ್ರ ಮೇಲೆ. ಪುಷ್ಪವೃಷ್ಟಿ ಮಾಡಿ ದೇವವ್ರತ, ಇನ್ಮೇಲೆ ದೇವವ್ರತ ನಿಮ್ಮ ಹೆಸರಲ್ಲ ಭೀಷ್ಮ ಅಂತ ಹೆಸರಾಗಲಿ ಅಂತ ಹೇಳಿ ಭೀಷ್ಮ ಅನ್ನ ಹೆಸರು, ಅವತ್ತಿನಿಂದ ಭೀಷ್ಮ ಅಂತ ಹೆಸರು ಬಂತು. ನಮ್ಮ ಸೌಕರ್ಯಕ್ಕೆ ಇಷ್ಟೋತ್ತರ ಭೀಷ್ಮ ಅಂತ ಕರೆದಿದ್ದು ಯಾಕೆ ಜನ ಗೊತ್ತಿರದ ಹೆಸರಾದ್ದರಿಂದ. ಹೆಸರು ಅವತ್ತು ಎಮ್ಮೆ ಹುಟ್ಟಿದಷ್ಟೇ ಎಮ್ಮೆ ಆಗಿರೋದಿಲ್ಲ, ಸ್ವಲ್ಪ ಓದಿ ಆಮೇಲೆ ಎಮ್ಮೆ ಆಗ್ತಾನಲ್ಲ, ಇಲ್ಲದವರು ಎಮ್ಮೆ ಆಗಿ ಇನ್ನೊಬ್ಬ ಎಮ್ಮೆ ಆಗಿಬಿಡ್ತಾರೆ. ಅದೇ ಅಂತೂ ಅದಕ್ಕೊಂದು ಟೈಮ್ ಬೇಕಲ್ಲ. ಇವತ್ತು ಭೀಷ್ಮರು ಸುಮ್ಮನೆ ಆಗಲಿಲ್ಲ, ಎಷ್ಟು ಸಾಹಸದ ಫಲ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಭೀಷ್ಮರು ಮೊದಲು ಚೆನ್ನಾಗಿ ಓದಿದ್ರು, ಆಮೇಲೆ ಚೆನ್ನಾಗಿ ತ್ಯಾಗ ಮಾಡಿದ್ರು. ಅದಕ್ಕೆ ಭೀಷ್ಮರ ಭೀಷ್ಮ ವಯಸ್ಸಾದರಲ್ಲ ಭೀಷ್ಮರ ಆಗೋದಿಲ್ಲ, ಆಗಿರೋ ಕೋಟಿ ಭೀಷ್ಮ ಕೋಟಿ ಕೋಟಿ ಭೀಷ್ಮರು ಇರಬೇಕಾಗಿತ್ತು. ಹಾಕಿದ್ದ ವಯಸ್ಸಾದರಲ್ಲ ಭೀಷ್ಮರ ಆಗೋದಿಲ್ಲ, ತ್ಯಾಗ ಮಾಡಿದವರು ಭೀಷ್ಮರಾಗ್ತಾರೆ ಅಂತ ಹೇಳಿದ್ದ. ಯಾರು ತ್ಯಾಗ ಮಾಡ್ತಾರಲ್ಲ ಅವರು ಭೀಷ್ಮರಾಗ್ತಾರೆ. ಅದಕ್ಕೆ ಚಂದ್ರಿಕಾಚಾರ್ಯ ದೇವರ ನಾಮದಲ್ಲಿ ಬರೀತಾರೆ, ಬಿಗಿಯದಿರು ಬಿಗಿಯದಿರು ಎಲೆ ಮಾನವ, ಧಿಗಿ 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 ಎನ್ನುತ್ತ ನಿನಗೇಕೆ ಗರ್ವ ಅಂತ ಕೇಳ್ತ. ಯಾಕೆ ಗರ್ವ ಪಡ್ತೀಯ, ನಿನ್ಗೆ ಏನಿದೆ ಅಂತ ಗರ್ವ ಪಡ್ತೀಯ ಅಂತ ಕೇಳ್ತ. ಏನಿದೆ ನಿನಗೆ ಗರ್ವ ಪಡ್ಲಿಕ್ಕೆ? ಕೇಳ್ತಾ ಕೇಳ್ದ ಒಂದು ಮಾತು ಹೇಳ್ತಾರೆ, ತ್ಯಾಗದಲ್ಲಿ ಭೀಷ್ಮನೋ ಅಂತ ಕೇಳ್ತ. ಭಾರಿ ತ್ಯಾಗಿ ಅಂತ ಕೇಳ್ತೀಯಲ್ಲ, ಭೀಷ್ಮರಷ್ಟು ತ್ಯಾಗ ಮಾಡಿದ್ಯಾ ನಿನೀಗ? ಅಂದ್ರೆ ಭೀಷ್ಮರು ಅಂದ್ರೆ ತ್ಯಾಗದ ಮತ್ತೊಂದು ಹೆಸರು ಭೀಷ್ಮರು. ಮಹಾತ್ಯಾಗಿ ಅಂದ್ರೆ ಭೀಷ್ಮರೇ. ಎಂಥ ತ್ಯಾಗ ಗೊತ್ತೇನು, ಜನ್ಮ ಪೂರ್ತಿ ರಾಜ್ಯ ಇಲ್ಲ, ಒಂದಿಸ ಏಕಾಚಿ ಅನ್ನ ಬಿಡ್ಲ ಗೋಳಾಡಿ ಬಿಡ್ತಾನೆ ನಡಿ ಅಂತ ಹೇಳಿಬಿಟ್ಟು ಎಲ್ಲಾ ಶಾಪ ಅದಕ್ಕೆ ಹಾಕಿಬಿಡ್ತಾನೆ. ದರಿದ್ರ ಏಕಾಚಿ ಪ್ರತಿ 15 ದಿನಕ್ಕೊಂದು ಬರುತ್ತೆ. ಇದು ಒಂದ್ಸರ್ತಿ ಲೋಪ ಆಗೋದೇ ಇಲ್ಲ, ಕರಾರವಾಕಾಗಿ ಬರುತ್ತೆ. ಇಡೀ ಇದು ಸುಪಾಸ ಇರಬೇಕಂತೆ, ವರ್ಷಕ್ಕೆ ಒಂದಿದ್ರೆ ಸಾಲದಂತೆ, 15 ಮಾಡಬೇಕಂತೆ, ನೀರು ಕೂಡ ಕುಡಿಬಾರದಂತೆ. ಏನು ಆಚಾರ ತಿಳ್ಕೊಂಡ್ಬಿಡ್ತಾರ ಪಾಪ. ಅಂದ್ರೆ ಏಕಾಚಿ ಹೇಗೆ ಬೈತೇವೆ ನೋಡ್ಬೋದು. ಅದೇನು ಸರ್ವಸ್ವ ಬಿಡೋದಿಲ್ಲ ಅದರೊಳಗೆ, ಬರೀ ಊಟ ಬಿಡಿ ಆಹಾರ ಬಿಡಿ ಅಂತ ಕೇಳಿದ್ದಕ್ಕೆ ಅದು ಶಾಪ ಹಾಕಿಬಿಡ್ತೇವೆ. ಆದ್ರೆ ಜನ್ಮ ಪೂರ್ತಿ ರಾಜ್ಯ ಬಿಡಬೇಕು, ಲೆಕ್ಕ ಹಾಕಿ ಎಂಥ ತ್ಯಾಗ ಆಗಬೇಕು ಗೊತ್ತ. ಅದಕ್ಕೆ ಜನ್ಮ ಪೂರ್ತಿ ರಾಜ್ಯ ಬಿಡಬೇಕು, ಆಮೇಲೆ ಮದುವೆ ಇಲ್ಲ ಜನ್ಮ ಪೂರ್ತಿ ಭೋಗ ಬಿಡಬೇಕು. ಜನ್ಮ ಪೂರ್ತಿ ರಾಜ್ಯ ಇಲ್ಲ ಭೋಗ ಇಲ್ಲ, ಇಂಥ ತ್ಯಾಗ ಮಾಡಿದ್ದಕ್ಕೆ ಭೀಷ್ಮ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಭೀಷ್ಮ ಅಂದ್ರೆ ಏನು ಆಚಾರ್ಯ ಹೇಳ್ತಾರೆ, ಭೀಮವ್ರ ತತ್ವಾ ಭೀಷ್ಮಾಭಿಧೇಯ. ಭೀಮವ್ರತ ಭಯಂಕರವಾದ ವ್ರತ ಅದು. ಯಾಕೆ ಏಕಾಸ್ತಿರ ಭಯಂಕರ ಅಂತ ನಮಗೆ ಗೊತ್ತಲ್ಲ. ಭೀಷ್ಮ ಪಂಚಕ ಅಂದೊಂದು ಬರುತ್ತೆ, ಕಾರ್ತಿಕ ಮಾಸದ ಏಕಾಸ್ತಿಯಿಂದ ಹಿಡಿದು ಹುಣ್ಣಿಮೆವರೆಗೂ 5 ದಿವಸ ಮಾಡೋ ವ್ರತ ಭೀಷ್ಮ ಪಂಚಕ ಅಂತ ಕರೀತಾರೆ. ಭಾರಿ ಕಷ್ಟದ ವ್ರತ, ಏನು ತಗೋಬಾರದು. ಮತ್ತೆ ಭೀಷ್ಮ ಪಂಚಕ ಏನ್ ತಗೊಂಡ್ ಮಾಡ್ಬೇಕು ಅಂತ ಕೇಳಬಾರದು. ಉಪವಾಸ ಏನ್ ತಿಂದ್ ಮಾಡ್ಬೇಕು ಅಂತ ಕೇಳಿದ್ರೆ ಹೇಗೋ ಹಾಗಾಗ್ತದೆ, ತಿಂದ್ರೆ ಉಪವಾಸ ಹೇಗಾಗ್ತದೆ? ಅದೇ ಮತ್ತೆ ಏನ್ ತಗೊಂಡ್ರು ಉಪವಾಸ ಅಲ್ಲ, ಕೆಲವರಿದ್ರೆ ಉಪವಾಸ ಮಾಡಿ ಅಂತ ಹೇಳಿಬಿಡ್ತಾರೆ. ಏನ್ ತಗೊಂಡಿದ್ದೀರಿ ಅಂದ್ರೆ, ಒಂದ್ ಡಜನ್ ದೋಸೆಗಳು, 106 ಇಡ್ಲುಗಳು, ಉಪ್ಪಿಟ್ಟಿನ ಪರ್ವತ ಖಾಲಿ ಮಾಡಿರ್ತಾರೆ, ಉಪವಾಸ ಇದ್ದೀರಿ ಅಂತ ಹೇಳ್ಕೊತಾರೆ. ಪಾಪ, ಇದು ಉಪವಾಸ ಅಲ್ಲ, ಇದು ಅನ್ನ ಬಿಟ್ರೆ ಉಪವಾಸ ಅಲ್ಲ, ನೀರು ಬಿಡಬೇಕು, ಆಗ ಮಾತ್ರ ಉಪವಾಸ ಅಂತ ಕರೀತಾರೆ. ಪೂರ್ಣ ಪ್ರಮಾಣದಲ್ಲಿ ಬಿಟ್ಟರೆ ಅಷ್ಟೇ ಉಪವಾಸವಾಗೋದು. ಅಂತ ಹೊತ್ತಿನೊಳಗೆ ಎಂಥ ತ್ಯಾಗ ಮಾಡಿದ್ದಾರೆ ಭೀಷ್ಮರು ಅಂದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಭೀಷ್ಮ ಪಂಚಕ 5 ದಿವಸ ಏನು ತಗೊಳ್ಳಾಗಿಲ್ಲ, ಅವ್ರ ಹತ್ರ ಅವರೇ ಮಾಡಿದ್ದಂತ, ಅದಕ್ಕೆ ಭೀಷ್ಮ ಪಂಚಕ ಅಂತ ಹೆಸರಾಯ್ತು. ನಮ್ಮಲ್ಲಿ ಆ ಪದ್ಧತಿ ಉಂಟು, ಶಕ್ತಿ ಇದ್ರೆ ಮಾಡಿ, ಎಲ್ಲರೂ ಮಾಡಬೇಡಿ ಮಾಡಿ ಅಂತ ಹೇಳೋದಿಲ್ಲ. ಏಕಾಚಾರ್ಯ ಎಲ್ಲರೂ ಮಾಡಿ ಅಂತ ಹೇಳ್ತಾರೆ, ಭೀಷ್ಮ ಪಂಚಕ ಎಲ್ಲರೂ ಮಾಡಿ ಅಂತ ಹೇಳೋದಿಲ್ಲ. ಶಕ್ತಿ ಇದ್ರೆ ಎಲ್ಲ ಅನುಕೂಲತೆಗಳಿದ್ರೆ ಮಾಡಿ ಅಂತ ಹೇಳ್ತಾರೆ. ಎಷ್ಟೋ ದಿನ ಮಾಡಿದ್ರು ಸಿಗ್ತಾರೆ, ಆದ್ರೆ ಭೀಷ್ಮರಂತೆ ಮಾಡಿದ್ರು ಸಿಗೋದಿಲ್ಲ. ಮಾಡಿ 2 ದಿವಸಕ್ಕೆ ಹಾಸಿ ಎಳೆದು ಬಿಟ್ಟಿರ್ತಾರೆ, ಆಗಲೇ 3 ದಿವಸ ಎಬ್ಬಿಸಿ ಕುಡಿಸೋದೆ ಕಷ್ಟ ಆಗ್ತದೆ ಅವ್ರನ್ನ. ಪಾಪ 5-5 ದಿವಸಕ್ಕಂತೂ ಉಸಿರು ಎಳೆದ 5 ದಿವಸ ಬಂದಿರ್ತದೆ ಆಗ್ಲೇನೆ, ಅದು ಭೀಷ್ಮ ಪಂಚಕ. ಪಾಪ ಪುಣ್ಯ ಬರ್ತದಿಲ್ಲ ಅಂತಲ್ಲ, ಅದು ಎ ಕ್ಲಾಸ್ ಬರಬೇಕಾದ್ರೆ 5 ದಿವಸನೂ ಹಾಗೇ ಇದ್ದು ಪ್ರತಿ ದಿವಸ ನಾರ್ಮಲ್ ಆಗಿರಬೇಕು. ಉಪವಾಸ ಮಾಡಿದ್ದೇನೆ ಅಂತ ಹೇಳಿಬಿಟ್ರೆ ಎಷ್ಟು ತಗೊಳ್ಳೋದಲ್ಲ ಮಾಡಬಾರದು. ಪ್ರಿಫರೆನ್ಸ್ ನೀವೇ ಮಾಡ್ಕೊಳ್ಳೋ ಅಡಿಗೆ, ನಾನಂತೂ ಮಾಡೋದಿಲ್ಲ ಉಪವಾಸ ಮಾಡ್ತೇನೆ ಎಂಬುದು ಎಸ್ಕೇಪಿಸಮ್, ಅದು ಉಪವಾಸ ಅಲ್ಲ ಅದು. ಒಂದು ಮತ್ತೆ 5-5 ದಿವಸ ತಾವೇ ಅಡಿಗೆ ಮಾಡಿ ಹಾಕ್ಬೇಕು ಎಲ್ರಿಗೂ ಕೂಡ ಬಂದವರಿಗೆಲ್ಲ, ತಾವೇ ಬಡಿಸಬೇಕು, ಆಮೇಲೆ ತಿರ್ತಕೊಂಡು ಊಟಕ್ಕೆ ಕೊಡಬೇಕು. ಈ ರೀತಿ ಉಪವಾಸ ಮಾಡೋದು ಅಂದ್ರೆ ಭಾರಿ ದುರ್ಲಭ. ಅದು ಅದನ್ನ ಫಸ್ಟ್ ಕ್ಲಾಸ್ ಮಾಡಿದವರು ಭೀಷ್ಮರು. ಅದು ಒಂದು ವ್ರತ ಭೀಷ್ಮ ಪಂಚಕ, ಭೀಮ ಅಂದ್ರೆ ಭಯಂಕರ ಅಂತ ಅರ್ಥ, ಕಷ್ಟ ಅಂತ ಅರ್ಥ ಅದನ್ನ ಮಾಡಿದವರು. ಅವರು ಇನ್ನು ರಾಜ್ಯ ತ್ಯಾಗತ್ತೂ ಭಾರಿ ಕಷ್ಟ, ಅದನ್ನೆಲ್ಲ ಮಾಡಿದ್ದಕ್ಕೆ ಭೀಷ್ಮ ಭೀಷ್ಮ ಅಂತ ಆಗಿದ್ದಾರೆ. ಇಂತ ತ್ಯಾಗದ ಮತ್ತೊಂದು ಹೆಸರೇ ಭೀಷ್ಮರು. ನಾವೆಲ್ಲ ತ್ಯಾಗ ಮಾಡಕ್ ನಮಗಾಗೋದಿಲ್ಲ ಇವತ್ತಿನ ದಿವಸ. ನಮಗೂ ತ್ಯಾಗ ಮಾಡಕ್ ಶಾಸ್ತ್ರ ಹೇಳ್ತದೆ, ತ್ಯಾಗ ಮಾಡಿ. ಮೊದಲೇ ಹೇಳಿದಂತೆ ಸರ್ವಸ್ವ ತ್ಯಾಗ ಮಾಡಬೇಡಿ. ದೇವ್ರ ಪೂಜೆಯಾಗಿ ತೀರ್ಥ ತಗೊಳ್ಳೋರು ಉಪವಾಸ ಇರಿ, ದೊಡ್ಡ ಕಾಫಿನೇ ಆಗ್ಬೇಕು ಅವನಿಗೆ, ಅದೆಲ್ಲ ಸಾಧ್ಯ ಇಲ್ಲ. ದೇವ್ರ ಪೂಜೆಗೆ ಇದ್ದೀರ ಆಮೇಲೆ ಬೇಕಾದ್ರೆ ಮಾಡೋಣ, ಮೊದಲು ಮಾಡಕ್ ಸಾಧ್ಯ ಇಲ್ಲ. ಏಕಾಚಿ ಬಿಟ್ಬಿಡಿ, ಅದು ಸಾಧ್ಯ ಇಲ್ಲ. ನಿಷಿದ್ಧ ಪದಾರ್ಥ ಬಿಟ್ಬಿಡಿ, ಅದೊಂದು ಹೇಳಿದ್ ಈರುಳ್ಳಿ ನಮ್ಮ ಮನೆ ದೇವರು ಅಂತ ಹೇಳ್ತಾರೆ, ಅದೇನ್ ಮಾಡೋದು ತಗೊಂಡದ. ಸಾಲಿಗ್ರಾಮ ದೇವರಲ್ಲ, ಇಡನೇ ದೇವರವರಿಗೆ ಒಳ್ಳೆ ಚಕ್ರ ಇರ್ತದೆ ನೋಡ್ರಿ, ಅದು ಬೇರೆ, ಜೊತೆಗೆ ಚಕ್ರ ಇರ್ತದಲ್ಲ, ಅದಕ್ಕೆ ದೇವ್ರ ಸನ್ನಿಧಾನ ಪೂರ್ಣ ಸನ್ನಿಧಾನ ಅಂತ ತಿಳ್ಕೊಂಡ್ಬಿಡ್ತಾರೆ. ಪಾಪ, ಅದು ವಿಷ್ಣು ಸನ್ನಿಧಾನ ಅಲ್ಲ, ಅದು ಕಲಿ ಸನ್ನಿಧಾನ ಇದ್ದಾಗ ಲೆಕ್ಕ, ಜನಕ್ಕೆ ಅರ್ಥ ಆಗೋದಿಲ್ವಲ್ಲ. ಆ ರೀತಿ ಇದ್ರೆ ಅದನ್ನ ತ್ಯಾಗ ಮಾಡಿ, ನಿಷಿದ್ಧ ಪದಾರ್ಥ ತ್ಯಾಗ ಮಾಡಿ ಮೊದಲು, ಕಾಮಕ್ರೋಧಗಳನ್ನ ತ್ಯಾಗ ಮಾಡಿ. ಅದೇ ರೀತಿ ಏಕಾಚಿ ಆಹಾರ ತಗೊಳ್ಳೋದಿಲ್ಲ ಇನ್ನು ಮೇಲೆ ಅಂತ ಮಾಡಿ, ಆಗ ನಮಗೆ ಭೀಷ್ಮರ ಹೆಸರುಗಳ ಅರ್ಹತೆ ಆದ್ರೆ ನಮಗೆ ಬರ್ತದೆ. ಹಬ್ಬ ಭೀಷ್ಮರು ಅಷ್ಟೆಲ್ಲ ಮಾಡಿದ್ರು, ಪಿಷ್ಟ ಮಾಡ್ತೇನೆ ಪರವಾಗಿಲ್ಲ, ಅಷ್ಟಾರು ಹೇಳಕ್ ಬರ್ತದೆ. ಇವತ್ತು ಭೀಷ್ಮರು ಯಾಕೆ ಮಾಡ್ಲಿಕ್ಕೆ ಬಂತು, ನಮಗೆ ಯಾಕೆ ಮಾಡ್ಲಿಕ್ಕೆ ಬರೋದಿಲ್ಲ, ಎಷ್ಟು ಓದಿದ್ರು ಗೊತ್ತಾ ನೋಡಿ ಅಂತ ಹೇಳಿದ್ದಾರೆ. ಎಜುಕೇಟೆಡ್, ಹೈಲಿ ಎಜುಕೇಟೆಡ್, ಅದಕ್ಕೆ ಮಾಡ್ಲಿಕ್ಕೆ ಬಂತು, ಎಲ್ರಿಗೂ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ವಿದ್ಯಾ ಅಂದ್ರೆ ಅದಕ್ಕೆ ಕರಿತಾರೆ, ವಿದ್ಯಾಯ ಅಮೃತ ಮಶ್ನುತೆ. ಇವತ್ತು ವಿದ್ಯಾವಂತ ತ್ಯಾಗ ಮಾಡ್ಲಿಕ್ಕೆ ಬರೋ ಹಾಗೆ ವಿದ್ಯಾವಂತನ ಅಲ್ದವನ್ ತ್ಯಾಗ ಮಾಡ್ಲಿಕ್ಕೆ ಬರೋದಿಲ್ಲ. ಇದು ಬಹಳ ಅಪೂರ್ವವಾದ ಮಾತು, ಅದಕ್ಕೆ ಜ್ಞಾನಿಗಳಾಗಬೇಕು ಅಂತ ಇಷ್ಟಪಡು. ನಹಿ ಜ್ಞಾನೇನ ಸದೃಶಂ ಪವಿತ್ರ ಮೇಹ ವಿದ್ಯತೆ, ಮಿಥ್ಯಾ ಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪದಂ. ಅನುಭಾಷೆಯಲ್ಲಿ ಆಚಾರ್ಯರ ಮಾತಾದ ಒಂದು, ಜ್ಞಾನೇನೈವ ಪರಂಪದಂ. ನಮ್ಮ ಜೀವನದ ಅತ್ಯುನ್ನತಿಯನ್ನು ಸಾಧಿಸಬೇಕು ಅಂತಿದ್ರೆ ಅದು ಇಹವೇ ಇರಬಹುದು, ಪರವೇ ಇರಬಹುದು, ಅದು ವಿದ್ಯೆಯೇ ಸರ್ವಶ್ರೇಷ್ಠವಾದ ಸಾಧನ ಹೊರತು ಬೇರೆ ಯಾವುದೂ ಅಲ್ಲ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಭೀಷ್ಮರ ಎತ್ತರ ಭಾರಿ ದೊಡ್ಡದು. 525 ವರ್ಷಗಳ ಓದಿನ ಫಲ ಅಷ್ಟು ಸಾರ್ಥಕವಾಯ್ತವೆ. ಅದನ್ನು ಮಾಡಿಕೊಂಡು ಯಾರೇ ತ್ಯಾಗ ಮಾಡಿದ್ರು, ಅವರು ಪಿತೃ ತಮ್ಮ ತಂದೆಗೋಸ್ಕರ ತ್ಯಾಗ ಮಾಡುತ್ತಾರೆ, ತಂದೆಗೋಸ್ಕರ ತ್ಯಾಗ ಮಾಡುತ್ತಾರೆ. ನಾವು ಪಿತೃದೇವೋ ಭವ, ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತ್ರ ಗತಿ. ಬರೀ ದೇವರು ತಂದೆಯಲ್ಲ, ತಾಯಿ, ಗುರು, ಅಣ್ಣ, ತಮ್ಮ, ಬಂಧು, ಬಳಗ ಎಲ್ಲ ದೇವರಾಗಿರೋದ್ರಿಂದ ತ್ವಮೇವ ಮಾತಾಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಇದು ಯಾರದೋ ಮಾತಲ್ಲ, ಪುರಾಣದ ಮಾತದವತ್ತು, ಪುರಾಣದಲ್ಲಿ ಹೇಳಿರೋ ಮಾತು. ಪರಮಾತ್ಮ ಸ್ವಾಮಿ ಸರ್ವಸ್ವ. ಒಬ್ಬ ತಂದೆಗೋಸ್ಕರ ಭೀಷ್ಮರಷ್ಟು ತ್ಯಾಗ ಮಾಡಿರಬೇಕಾದ್ರೆ ಸರ್ವಸ್ವವಾಗಿರೋ ದೇವರಿಗೋಸ್ಕರ ಎಷ್ಟು ತ್ಯಾಗ ಮಾಡಿದರೂ ಸಾಲದು. ಅದಕ್ಕೆ ಶಾಸ್ತ್ರವನ್ನು ಓದ್ತಕ್ಕಂತ ಹಿರಿಯ ರಾಘವೇಂದ್ರ ಸ್ವಾಮಿಗಳಂತವ್ರ ಬದುಕು ಹೇಗಿದೆ, ಅವರ ಆರಾಧನೆ ಅಂತ ಹೇಳಿದ್ರೆ ಬಹುಶಃ ಒಂದು ಮಠದ ಹಬ್ಬ ಆಗಿ ಉಳಿದಿಲ್ಲ, ಅದು ಒಂದು ಜನಾಂಗದ ಹಬ್ಬ ಆಗಿ ಉಳಿದಿಲ್ಲ, ಇಡೀ ನಮ್ಮ ನಾಡ ಹಬ್ಬದಂತೆ ಆಚರಿಸ್ತಾರೆ, ಎಲ್ಲಾ ಜನಾಂಗದ ಜನ ಆಚರಿಸ್ತಾರೆ. ಯಾತಕ್ಕೆ ಅಂಥ ತ್ಯಾಗ ಅವ್ರದ್ದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಯಾತಕ್ಕೆ ಅಷ್ಟು ದೊಡ್ಡವರಾದರು, ಎಷ್ಟು ಓದಿದ್ರು ಗೊತ್ತಾ ರಾಯರು? ಅವ್ರ ಪೂರಕತೆ ಜನಕ್ಕೆ ಕೇಳೇ ಇಲ್ಲ, ಅವ್ರು ಏನೋ ಕೊಡ್ತಾರೆ ತಗೊಂಡು ಹೋಗೋದು ಕಷ್ಟ ಕೇಳಿದ್ದಾರೆ ಹೊರತು ಎಷ್ಟು ಓದಿದ್ರು ಗೊತ್ತೇನು. ಹಗಲು ರಾತ್ರಿ ಎದ್ರೆ ಕೂತ್ರೆ ಓದಿದ್ದು ಓದಿದ್ದು ಓದಿದ್ದೆ. ಅವರ ತಂದೆ ಬಡವರಲ್ಲ, ಭಾರಿ ಶ್ರೀಮಂತ ರಾಯರ ತಂದೆ. ಆದ್ರೆ ಇವ್ರು ಬರೀ ಓದಿ ಕಾಲ ಹಾಕ್ತಾ ಬಂದು ಜೊತೆ ದಾನ ಧರ್ಮ ಮಾಡ್ತಾ ಇದ್ದಿದ್ರಿಂದ ಐಶ್ವರ್ಯ ಎಲ್ಲ ಹೊರಟೋಯ್ತು. ಅವ್ರು ಯೋಚನೆ ಮಾಡಲಿಲ್ಲ ಬಗ್ಗೆ, ಎಲ್ಲ ಹೋದ್ರೂ ಪರವಾಗಿಲ್ಲ, ನನಗೆ ಜ್ಞಾನ ಬೇಕು ಜ್ಞಾನ ಬೇಕು. ಅವರಿವ್ರ ಹತ್ರ ಓದಿದ್ರು, ಸುರೇಂದ್ರ ಸ್ವಾಮಿಗಳ ಹತ್ರ ಓದಿದ್ರು. ಅದರ ಫಲ ಸಾಕ್ಷಾತ್ ರಾಮದೇವರು ಪೂಜೆ ಮಾಡೋ ಕೂತಲ್ಲೇ ಬಂತವರಿಗೆ. ಅಷ್ಟೇ ಅಲ್ಲ, ಇಡೀ ಸಮಾಜದ ಸಮಸ್ತ ದಾರಿದ್ರ್ಯವನ್ನೇ ತೆಗಿತಕ್ಕಂಥ ಶಕ್ತಿ ಅವರಿಗೆ ಬಂತು. ವಿದ್ಯೆಯಿಂದ ಬರತಕ್ಕಂಥ ಎತ್ತರ ಇನ್ನು ಯಾವುದರಿಂದ ಬರೋದಿಲ್ಲ. ಆಗ ನಮಗೆ ಭೀಷ್ಮರಂತವರ ಕಥೆ ಕೇಳಿದ್ದರ ಫಲ, ರಾಘವೇಂದ್ರ ಸ್ವಾಮಿಗಳಂಥವರ ಜೀವನದಲ್ಲಿ ಅದನ್ನೆಲ್ಲ ಅಳವಡಿಸಿಕೊಂಡ್ರು, ಅದರ ಪ್ರಭಾವ ಮೇಲಕ್ಕೆ ಹೋಗ್ಲಿಕ್ಕಾಯ್ತು. ನಮಗೆ ಕಥೆನೇ ಗೊತ್ತಿಲ್ಲ, ಅಳವಡಿಸಿಕೊಳ್ಳೋದೇನು ಬಂತು. ಆದ್ರಿಂದ ಸಕಾಲಕ್ಕೆ ನಾವು ಹರಿಕಥೆಯನ್ನೇ ಕೇಳೋ, ಕೇಳಿದ್ದೇ ಕೇಳೋ. ಭಗವಂತನ ಬಗ್ಗೆ ದೊಡ್ಡವ್ರ ಬಗ್ಗೆ ಕೇಳೋದು ಅಂದ್ರೆ ಕೇಳಿ ಅವ್ರನ್ನ ಹೊಗಳಕ್ಕಲ್ಲ, ನಾವು ಹೊಗಳ ಹಾಗೆ ಬದುಕಲಿಕ್ಕೋಸ್ಕರ. ಅವ್ರು ನಾವು ಹೊಗಳ ಏನಾಗಬೇಕಾಗಿಲ್ಲ ಅವರಿಗೆ. ನಮ್ಮನ್ನ ಜನ ಸಾರ್ಥಕ ಅಂತ ಕರಿಬೇಕಾದ್ರೆ ಇಂಥ ಜ್ಞಾನಿಗಳ ಕಥೆಯನ್ನ, ದೊಡ್ಡ ದೊಡ್ಡ ದೇವತೆಗಳ ಕಥೆಗಳನ್ನ ಕೇಳಲೇಬೇಕಾಗ್ತದೆ. ಭೀಷ್ಮರ ಸಾರ್ಥಕವಾಗಿ ಬದುಕಿದ್ರೆ ನಮಗೆ ಈಗ ಅನಿಸ್ತದೆ ಇಷ್ಟೆಲ್ಲ ಮಾಡಿದ್ದಕ್ಕೆ ಏನು ಬಂತು ಅಂತ ಮುಂದಿನ ಪ್ರಶ್ನೆ. ಅವ್ರು ಕರ್ಕೊಂಡು ಹೊರಟ್ರು, ಅಕ್ಕಡ ನಿಮ್ಮ ಮಗಳನ್ನ ಕರ್ಕೊಂಡು ಹೊರಟೇ ಬಿಟ್ರು. ಕರ್ಕೊಂಡು ಹೋಗಿ ಅಪ್ಪ ನೋಡಿ ಇಲ್ಲಿ ಕರ್ಕೊಂಡು ಬಂದಿದ್ದೇನೆ ಅಂತ ಹೇಳಿದ್ರು. ಪಾಪ ತಂದೆ ಯೋಚನೆ ಮಾಡ್ತಾ ಕೂತಿದ್ದಾರೆ, ಏನ್ ಹೇಳುತ್ತಾರೆ. ಅಪ್ಪ ನೋಡು, ನಿನ್ನ ಮೆಚ್ಚಿನ ಕನ್ಯೆಯನ್ನು ಕರ್ಕೊಂಡು ಬಂದ್ಬಿಟ್ಟಿದ್ದೇನೆ. ತಂದೆಗೆ ಶಾಕ್ ಅದು ಒಂದು, ಯಾವಳನ್ನು ಮದುವೆ ಆಗಲಿ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ರೆ ಕರ್ಕೊಂಡು ಬಂದು ಆಗಿಬಿಟ್ಟಿದೆ. ಈಗ ಏನೊಂದು ಅಪ್ಪ ನೀನು ಮದುವೆ ಮಾಡಿಸ್ತೇನೆ ನಾನೀಗ, ಏನಾಯ್ತಾ ಒಪ್ಪೋದಿಲ್ವಲ್ಲ ಅಂತ, ಇಲ್ಲ ಒಪ್ಪಿಸಿಬಿಟ್ಟಿದ್ದೇನೆ ಆಗ್ಲೇನೆ. ಹೇಗೆ ಅಂದ್ರೆ ಹೇಳಿದ್ರದ್ದು, ತಂದೆಗೆ ಮಾತಾಡ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಮಗನ ತ್ಯಾಗ ಕಂಡು ಅವರ ಹೃದಯ ತುಂಬಿ ಹೋಯ್ತು. ಪಾಪ ಬಹಳ ಆಶ್ಚರ್ಯವಾಯ್ತು, ಎಂಥ ಮಗ ಎಂಥ ಮಗ ಅಂತ ಆನಂದ ಪಟ್ರು. ಮನೆ ಹೇಳ್ತಾರೆ, ಮಗನೇ ನಿನ್ ಏನ್ ಕೊಡ್ಲಕ್ಕೂ ನನ್ನ ರಾಜ್ಯ ಕೊಡ್ತಾರಿದ್ರೆ ಬೇಡ ಅಂತ ಹೇಳಿ ಆಗಿಬಿಟ್ಟಿದೆ. ಈಗಾಗಲೇ ರಾಜ್ಯ ಕೊಡ್ ಬೇಡ ಅಂತ ಹೇಳಿ ಆಗಿದೆ. ಮದುವೆ ಮಾಡ್ತಾರೆ, ಮದುವೆ ಮಾಡಿಸಾಗ ಇಲ್ಲ. ಈ ಮತ್ತೆ ಏನ್ ಮಾಡ್ಬೇಕೀಗ, ನೀನು ಸ್ವಚ್ಛಂದ ಮೃತ್ಯುವಾಗು ಅಂತ ಹೇಳಿ, ಇಚ್ಛಾವರಣಿಯಾಗು. ಇದು ತಂದೆ ತಂದೆ ಕೊಟ್ಟಂತ ವರ ಇದು. ಯಾವ ಈ ವರ ದೈತ್ಯರಿಗೆಲ್ಲ ಬೇಕಾಗಿತ್ತು. ಪಾಪ ಒಬ್ಬರು ಅಷ್ಟೇ ಸಿಕ್ತ ಅದು ಒಂದು. ಅವ್ರು ಸಾಯಿಬಾರ ತಗೋದ್ರು ಬೇಗ ಸತ್ರು, ವರ ತಗೊಂಡು ಇನ್ನೂ ಬೇಗ ಸತ್ರ ಹೊರತು ಏನು ಉಪಯೋಗ ಆಗಲೇ ಇಲ್ಲ. ಒಬ್ಬ ರಾಕ್ಷಸ ಇಂಥ ಸಾಧನೆ ಮಾಡ್ಲಿಕ್ಕೆ, ಹಿರಣ್ಯಕಶಿಪು 36,000 ವರ್ಷ ತಪಸ್ಸು ಮಾಡಿದ, 5 ವರ್ಷ ಬದುಕಿ ಸತ್ತೋದಾಮೆ. ಇವ್ರು ಏನು ತಪಸ್ಸು ಮಾಡಿದ್ದಲ್ಲ, ತಂದೆಗೋಸ್ಕರ ಮಾಡಿದ ತ್ಯಾಗದ ಫಲ ಅವರಿಗೆ ಇಚ್ಛಾಮರಣಿತ್ವ ಬಂತ. ಮನುಷ್ಯನ ಜೀವನದಲ್ಲಿ ಅದಕ್ಕಿಂತ ದೊಡ್ಡ ವರ ಇನ್ನೊಂದಿಲ್ಲ. ತಮಾಷೆ ನೋಡಿ, ಚಿರಂಜೀವಿ ಆಗ ತೊರ ಕೊಡ್ಲಿಲ್ಲ, ಇಚ್ಛಾಮರಣಿ ಆಗೋಂತ ವರ ಕೊಡುತ್ತೆ. ಚಿರಂಜೀವಿ ಆಗೋದು ಅಗೇನೆಸ್ಟ್ ರೂಲ್ಸ್ ಭಗವಂತ ಹೇಳ್ತಾನೆ, ಜಾತಸ್ಯಗೆ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಶ್ಚೇಚ. ಹುಟ್ಟಿದವನು ಸಾಯಲೇಬೇಕು, ಬೇರೆ ದಾರಿ ಇಲ್ಲವೇ ಇಲ್ಲ ಅಂತ ಹೇಳಿ. ಹುಟ್ಟಿದವನು ಸಾಯಲೇಬೇಕು, ಬೇರೆ ದಾರಿ ಇಲ್ಲ. ಚಿರಂಜೀವಿಗಳಿದ್ದಾರೆ, ಜನ ಇದ್ದಾರೆ, ಅವರು ಕೂಡ ಒಂದು ಸೊಗಲೇಬೇಕು, ಶಾಶ್ವತ ಅಲ್ಲ. ಮತ್ತೆ ಚಿರಂಜೀವಿ ಅಂದ್ರೆ ಅವರು ಎಟರ್ನಲ್ ಆಗಿರ್ತಾರೆ ಅಂತ ಅರ್ಥ ಅಲ್ಲ, ಚಿರ ಅಂದ್ರೆ ಬಹುಕಾಲ ಬದುಕ್ತಾರೆ ಅಂತ ಅಷ್ಟೇ. ಚಿರಜೀವಿ ಅಂದ್ರೆ ಬಹುಕಾಲ ಬದುಕ್ತಾರೆ ಅಂತಾನೆ ಹೊರತು ಡೆತ್ಲೆಸ್ ಅಂತ ಅರ್ಥ ಅಲ್ಲ. ಅಂದಮೇಲೆ ಡೆತ್ಲೆಸ್ ಯಾರು ಇಲ್ವೇ ಇಲ್ಲ, ದೇವರಿಗೆ ಮಾತ್ರ ಯೋಚನೆ ಇಲ್ಲ, ಹುಟ್ಟಿದಿರ್ತಾನೆ ಡೆತ್ ಇರ್ಲಿಕ್ಕ ತನಗೆ ಹುಟ್ಟೇ ಇಲ್ಲ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಆದ್ದರಿಂದ ಸ್ವಚ್ಛಂದ ಮೃತ್ಯುತ್ವ ವರವನ್ನು ಪಡೆದಿದ್ದಾರೆ ಭೀಷ್ಮರು. ಸ್ವಚ್ಛಂದ ಮೃತ್ಯು ಅಂದ್ರೆ ಏನು? ಛಂದ ಅಂದ್ರೆ ಇಚ್ಛೆ, ಸ್ವ ಅಂದ್ರೆ ಸ್ವೇಚ್ಛೆ, ಸ್ವಚ್ಛಂದವಾಗಿ ಸಾಯೋದು, ಇಷ್ಟಪಟ್ಟಾಗ ಸಾಯೋದು ಅಂತ ಹೇಳಿದ್ದಾರೆ. ನಮಗೆ ಯೋಚನೆ ಮಾಡಲಿಕ್ಕೆ ಬರೋದು, ಸಾಲಿಗೆ ಇಷ್ಟನೇ ಪಡೋದಿಲ್ಲ, ಆದ್ರಿಂದ ಮೊದಲನೇ ಪ್ರಾಬ್ಲಮ್ ಇರೋದೇ ಇಲ್ಲಿ. ಸಾಲಿಗೆ ಇಷ್ಟನೇ ಪಡೋದಿಲ್ಲ, ಇಷ್ಟಪಟ್ಟಾಗ ಸಾಯ್ಬೋದು, ನಗನಗುತ್ತಾ ಸಾಯೋದು. ಆ ರೀತಿ ರಾಘವೇಂದ್ರ ಸ್ವಾಮಿಗಳ ಕಥೆ ಕೇಳಿ ಎಲ್ಲರೂ ಅನೌಸ್ಮಾನ, 2 ವರ್ಷ 2 ತಿಂಗಳು 2 ದಿವಸ ಮುಂಚೆ ಅನೌನ್ಸ್ ಮಾಡಿಬಿಡ್ತಾರೆ. ಆ ರೀತಿ ನಾವು ನಾಳೆ ಊರಿಗೆ ಹೋಗೋದು ಅನೌನ್ಸ್ ಮಾಡಕ್ಕೆ ಬರೋದಿಲ್ಲ, ಫಸ್ಟ್ ಕ್ಲಾಸ್ ಅನೌನ್ಸ್ ಮಾಡ್ತಾರೆ. ರೋಗ ಅರ್ವಿಜನದ ಹೆಸರಿಲ್ಲ, ವಾದಿರಾಜ ಸ್ವಾಮಿಗಳು ಹಾಗೆ ಮಾಡ್ತಾರೆ, ರಾಘವೇಂದ್ರ ಸ್ವಾಮಿಗಳು ಹಾಗೆ ಮಾಡ್ತಾರೆ, ಸಶರೀರ ವೃಂದಾವನದಲ್ಲಿ ಹಾಗೆ ಕೂಡ್ತಾರೆ, ಕೂತ್ಬಿಟ್ಟು ಜಗತ್ತಿಗೆ ಸಂದೇಶವನ್ನು ಕೊಡ್ತಾರೆ. ಹರಿರೇವ ಪರಹ ಹರಿರೇವ ಗುರು ಅಂತ ಸಾರ್ತಾರೆ, ಸಾರಿ ನಗನಗುತ್ತಾ. ಓಮಿತ್ತೇ ಕಾಕ್ಷರಂ ಬ್ರಹ್ಮ ಗಾಹರನ್ ಮಾಮನುಸ್ಮರನ್ ಯಹ್ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿಂ. ವಿಶ್ವದ ಪರಮಾಶ್ಚರ್ಯಗಳಲ್ಲಿ ಒಂದು ನಮ್ಮಂದು ಇಟ್ಟಿದ್ದ. ನಮಗೆ ಅರ್ಥ ಮಾಡಿಕೊಂಡ್ರೆ ಇಂಥ ಸಾವು ಯಾರಿಗೆ ಸಾಧ್ಯ ಇದು? ಅದು ಇಂಥ ತ್ಯಾಗ ಮಾಡಿದವರಿಗೆ ಮಾತ್ರ ಸಾಧ್ಯ ಅಂತ ಹೇಳಿದ್ದ. ಪಿತೃದೇವೋಭವ ಮಾತೃದೇವೋಭವ ಅಂತ ಯಾರು ಬದುಕ್ತಾರೆ ಅವರ ಜೀವನ ಹೇಗಿರ್ತದೆ ಅಂತ ಹೇಳಿದ್ದ. ತಂದೆ ತಾಯಿಗಳನ್ನೇ ಸಾಯಿಸಿಬಿಟ್ರೆ ಈ ಪ್ರಸಂಗ ಬರೋದಿಲ್ಲ. ಅವರು ಸಾಯಿಸೋದನ್ನು ನೋಯಿಸಿಬಿಟ್ರೆ ಸಾಯಿಸ್ತಾ ಇರ್ತಾನೆ, ಹಣ ಹಿಂಸಾಗತ್ಯ ಹೋದಂತಹ. ಯಾರು ತಂದೆ ತಾಯಿಗಳನ್ನ ನೋಯಿಸ್ತಾರೆ ಅವರಿಗೆ ಎಂದು ಸುಖವಾದ ಈ ರೀತಿಯಾದ ಇಚ್ಛಾವರಣ ಬರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವನದ ಸುಖಿಯಾದ ಜೀವನಕ್ಕೆ ಅತ್ಯಂತ ಶ್ರೇಷ್ಠವಾದಂತಹ ಅದು ಹೇಳ್ತಾರೆ. ಜೀವನದ ಒಟ್ಟು ಫಲಶ್ರುತಿ ಅಂದ್ರೆ ಯಾವುದು ಗೊತ್ತೇ? ಉಪನಿಷತ್ತಲ್ಲಿ ಹೇಳ್ತಾರೆ, ಮರಣಂತ ಅವಭೃತಂ ಪ್ರೋಕ್ತಂ. ಜೀವನ ಅಂದ್ರೆ ಯಜ್ಞ, ಮರಣ ಅಂದ್ರೆ ಅವಭೃತ ಸ್ನಾನ ಅಂತ ಕರೀತಾರೆ. ಮರಣ ಅಂದ್ರೆ ಅವಭೃತ ಸ್ನಾನ ಅಂತ ಮರಣದ ವಿಶೇಷವಾದ ಹಿನ್ನೆಲೆಯನ್ನ ಇವತ್ತು ಭೀಷ್ಮರ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಂಡ್ರೆ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಅಂತ ಯಾರು ಬದುಕ್ತಾರೆ ಅವರ ಜೀವನದಲ್ಲಿ ಸಮಸ್ತ ವಿಧವಾದಂತಹ ಕಲ್ಯಾಣದ ಜೊತೆಗೆ ಈ ಒಂದು ಹಿರಿಮೆಯನ್ನು ಸಾಧಿಸ್ತಾರೆ. ಅದನ್ನು ಭೀಷ್ಮರು ಪಡೆದರು. ಇಷ್ಟು ಮಾಡಿದರಂತೆ ಮದುವೆ ಆಯಿತು, ವಿಶ್ವಖ್ಯಾತಿಯನ್ನು ಗಳಿಸಿದರು. ಅದು ಇವರು ಬರೀ ತಂದೆಗಲ್ಲ, ವೃದ್ಧ ತಂದೆಗೆ ತರುಣ ಮಗ ಮಾಡಿಸಿದ ಮದುವೆ. ಮತ್ತೆ ವೃದ್ಧ ತಂದೆಗೆ ತರುಣ ಮಗ ಮಾಡಿಸಿದ ಮದುವೆ. ಆ ಮದುವೆಯಿಂದ ಮುಂದೆ ಮಕ್ಕಳು ಆದರೂ ಆತನಿಗೆ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ. ಚಿತ್ರಾಂಗದ ವಿಚಿತ್ರ ವೀರ್ಯ ಅಂತ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ. ಅಷ್ಟೊತ್ತಿಗೆ ತಂದೆ ನೋಡಿದರಂತೆ, ನಾನು ಸಾಕಷ್ಟು ವಯಸ್ಸಾಗಿದೆ, ಇನ್ನೇನ ಇದು ಮಾಡಬೇಕೇನೋ ಕೆಲಸ ಇಲ್ಲ ಅಂತ ಹೇಳಿಬಿಟ್ಟು ದೇಹ ಬಿಟ್ಟು ಹೊರಟುಬಿಟ್ರು. ಶಂತನ ರಾಜ ಆತ ಇಚ್ಛಾಮರಣಿ, ಆತನು ಇಚ್ಛಾಮರಣಿಯೇ. ಇಚ್ಛಾಮರಣಿ ಆದ ಶಂತನ ರಾಜ, ಜೀರ್ಣೇನ ದೇಹೇನ ಚ ಕಿಮ್ಮಮೇತಿ, ಸ್ವೇಚ್ಛಯಾಸ ವರುಣತ್ವ ಪ್ರಾಪ ನಾನಿಚ್ಛಯಾ ತನು ತಸ್ಮಿನ್ ಕಾಲೇ ತ್ಯಜ್ಯ ದೇಹಿ ಬಲವದ್ಧಿ ವಧಂ ವಿನಾ. ಇದು ನಿರ್ಣಯದಲ್ಲಿ ಆಚಾರ್ಯ ಕೊಟ್ಟಂತ ಒಟ್ಟು ತೀರ್ಮಾನ. ಆತ ಇಚ್ಛಾಮರಣಿಯಾಗಿದ್ದ, ಇದು ವೆರಿ ಇಂಪಾರ್ಟೆಂಟ್. ನಮ್ಮ ಇದನ್ನ ಶಾಕ್ ಆಗ್ತದೆ. ನಮಗೆಲ್ಲ ಗೊತ್ತಿರೋದೇನು? ಭೀಷ್ಮರೊಬ್ಬರೇ ಇಚ್ಛಾಮರಣಿಗಳು ಅಂತ ಗೊತ್ತು. ಅದು ಮಹಾಭಾರತ ಅಲ್ಲಲ್ಲಿ ಕೇಳಿದ್ರಾದ್ರೆ ಅಷ್ಟು ಗೊತ್ತಿರುತ್ತದೆ. ಆದ್ರೆ ಹೇಳ್ತಾ ಅವರಪ್ಪನೂ ಇಚ್ಛಾಮರಣಿಯಾಗಿದ್ರು ಅಂತ ಹೇಳಿ. ಅವರಪ್ಪನು ಇಚ್ಛಾಮರಣಿಯೇ. ಅದ್ಯಾತಕ್ಕೆ ಅಂದ್ರೆ ಇಚ್ಛಾಮರಣಿ ಅದು ವರ ಕೊಡ್ಬೇಕಾದ್ರೆ ಅವರಿಗೆ ಎಲ್ಲರೂ ವರ ಏನು ಕೊಡ್ತಾರೆ? ಈ ಮಧ್ಯೆ ಸಿಂಪಲ್ ಕಾಮನ್ ಸೆನ್ಸ್, ಇವರಿಗೆ ವರ ಕೊಡ್ಬೇಕಾದ್ರೆ ಇರಲೇಬೇಕಲ್ಲ. ಅದಕ್ಕೆ ಸ್ವಚ್ಛಂದ ಮೃತ್ಯು ಸ್ವತಃ ಇಚ್ಛಾಮರಣಿಯಾಗಿ ವರ್ಣ ಆತ ಇದ್ರು. ಶಂತನು ರಾಜ ಮಗನಿಗೆ ವರವನ್ನು ಕೊಟ್ರು ಅಂತ. ತನಗೇ ಗೊತ್ತಿಲ್ಲದ ಇನ್ನೊಬ್ರು ಹೇಳಕ್ ಬರೋದಿಲ್ಲ, ಇಲ್ಲದೇ ಮೊನ್ನೆ ಕೊಡ್ಲಕ್ಕೆ ಬರೋದಿಲ್ಲ. ಇಚ್ಛಾಮರಣಿ ಆಗುವಂತ ಕೊಟ್ಟ ಮೇಲೆ ಅವ್ರಿಗೆ ಇದ್ದೇ ಇತ್ತು. ಆದ್ದರಿಂದ ಸ್ವೇಚ್ಛೆಯ ಸವರ್ಣತ್ವ ಪ್ರಾಪ, ಇಚ್ಛಾಮರಣಿಯಾಗಿ ದೇಹವನ್ನು ಬಿಟ್ಟನೆ ಹೊರತು ಬೇರೆ ಅಲ್ಲ. ಒಂದು ಸ್ವಾರಸ್ಯವನ್ನು ಹೇಳುತ್ತಾರೆ, ಆತನ ದೇಹ ಬಿಡಲಿಕ್ಕೆ ಏನು ಕಾರಣ ಆಯ್ತು ಅಂದ್ರೆ, ಜೀರ್ಣೇನ ದೇಹೇನ ಚ ಕಿಮ್ಮ ಮೇತಿ, ನನ್ನ ದೇಹ ಸಾಕಷ್ಟು ವೃದ್ಧವಾಗಿ ಬಿಟ್ಟಿದೆ, ಇನ್ನು ಬದುಕಿ ಪ್ರಯೋಜನ ಇಲ್ಲ, ಅದಕ್ಕೆ ಸಾಯ್ಬೇಕು ಅಂತ ಹೊರಟ. ಇದು ಸಾವಿನ ಹಿನ್ನೆಲೆ ಇದು. ಒಂದು ಮನುಷ್ಯ ಯಾವಾಗ ಸಾಯ್ಬೇಕು ಅಂತ ಕೇಳಿದ್ರೆ, ತನ್ನಿಂದ ಬದುಕಿ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾದ್ರೆ ಆ ಪ್ರಾಣ ಬಿಟ್ಬಿಡ್ಬೇಕು ಅಂತ ಹೇಳಿದ್ರೆ. ಹಾಗಲ್ಲ, ಇನ್ನೊಬ್ರು ಪ್ರಾಣ ತೆಗಲಕ್ಕಾರು ಬದುಕಿರಬೇಕು ಅಂತ ತಿಳ್ಕೊತಾರೆ. ಇನ್ನೊಬ್ರು ಪ್ರಾಣ ತೆಗಿಬೇಕಲ್ಲ ಕೊನೆ ಪಕ್ಷ. ಅದಲ್ಲ, ನಮ್ಮಿಂದ ಬದುಕಿ ಏನು ಡ್ರೈವಿಂಗ್, ಕಣ್ಣು ಕಾಣದ ಡ್ರೈವ್ ಮಾಡಕ್ಕೆ ಏನ್ ಬರುತ್ತೆ? ಈಗ ನಾ ಕಣ್ಣು ಕಾಣದ್ರೆ ಒಂದು ಕಳಿಸಿಬಿಡುದು ಮುದ ವ್ಯಕ್ತಿಗೆ. ಅದು ವಿಶೇಷ. ನಮ್ಮಿಂದ ಇವತ್ತು ದೇವ್ರು ಮೆಚ್ಚತಕ್ಕಂಥ ಕೆಲಸ ಮಾಡಕ್ ಬರೋದಿಲ್ವೋ, ಇನ್ನು ಬದುಕಿ ಅರ್ಥ ಇಲ್ಲ ಅಂತ ಹೇಳ್ತಾರೆ. ಅದು ಮಾಡಕ್ ಬಂದ್ರೆ ಅವಶ್ಯ ಮಾಡ್ಬೇಕ, ಇನ್ನೂ ಬದುಕ್ಬೇಕು ನಾವು. ಯಾಕೆ ಇನ್ನು ದೇವ್ರ ಅಣ್ಣಕ್ ಬರುತ್ತೆ, ನಾರಾಯಣ ಅಲ್ಲಕ್ ಬರುತ್ತಲ್ಲ, ಇನ್ನು ಒಂದು ನಮಸ್ಕಾರ ಹಾಕಲಿಕ್ಕೆ ಬರುತ್ತಲ್ಲ ನನಗೀಗ, ಇನ್ನು ಸಾಯ್ಬಾರದು ಅಂತ ಅರ್ಥ. ಇನ್ನು ಮಾಡಕ್ಕಾಗೋದಿಲ್ಲ ಅಂದ್ರೆ ಹೋಗ್ಬಿಡ್ಬೇಕು. ಇದು ಶಾಸ್ತ್ರದಲ್ಲಿ ಕೊಟ್ಟಿರತಕ್ಕಂಥ ಮರಣದ ರೀತಿ. ಹಿಂದಿನ ಕಾಲಕ್ಕೆ ಒಬ್ಬ ಭೀಷ್ಮರಲ್ಲ, ಒಬ್ಬ ಶಂತನೂ ಅಲ್ಲ, ತುಂಬಾ ಜನ ಇಚ್ಛಾಮರಣಗಳಿದ್ರು ಅಂತ ಆಚಾರ ಹೇಳಿದ್ದಾರೆ. ತಸ್ಮಿನ್ ಕಾಲೇ ತ್ಯಜ್ಯ ದೇಹಿ ಬಲವದ್ಭಿರ್ ವಧಂ ವಿನಾ. ಹಿಂದಿನ ಕಾಲಕ್ಕೆ ಸಾಯೋದಕ್ಕೆ ಎರಡೇ ದಾರಿ ಅದು. ಒಂದು ದಾರಿ ಇಚ್ಛೆಪಟ್ಟು ಹೋಗೋದು, ಇನ್ನೊಂದು ದಾರಿ ಯುದ್ಧದಲ್ಲಿ ಸಾಯೋದು. ಎರಡೇ ಬಲವದ್ಭಿರ್ ವಧಂ ವಿನಾ. ಕ್ಷತ್ರಿಯರಿಗೆ ಬ್ರಾಹ್ಮಣರ ಸಭಸ್ ಮಾಡಿ ಹೋಗ್ತಾ ಇದ್ರು, ಇವರಾದ್ರೆ ಯುದ್ಧದಲ್ಲಿ ಸಾಯ್ಬೇಕು ಇಲ್ಲ ಇಚ್ಛೆಪಟ್ಟು ಹೋಗ್ಬೇಕು ಹೊರತು ಮೂರನೇ ರೀತಿ ಮರಣ ಇರಲಿಲ್ಲಂತೂ. ಎರಡೇ ದಾರಿ ಅವರು. ಆದರೆ ಇದು ಯಾರಿಗೆ ಸಾಧ್ಯ? ಅವರಿಗೆ ಸಾಧ್ಯ. ಇವತ್ತು ನಾವು ವಿವೇಚನೆ ಮಾಡಕ್ಕೂ ಆಗೋದಿಲ್ಲ. ಇಚ್ಛೆಪಟ್ಟು ಸಾಯೋದೊಬ್ಬ ಕನಸು, ಅದು ಕನಸೇ ಹೊರತು ಸಾಧ್ಯನೇ ಇಲ್ಲ. ಯಾತಕ್ಕೆ ಹೀಗಾಗತ್ತೆ ಅಂತ ಪ್ರಶ್ನೆ ಆಚಾರ್ಯ ಹೇಳ್ತಾರೆ. ಯಾತಕ್ಕೆ ಬಲಿಷ್ಠ ಆ ರೀತಿ ನಮಗೆ ಸಾಧ್ಯವಾಗೋದಿಲ್ಲ ಅಂದ್ರೆ, ಅತಿಸಕ್ತಾಸ್ತಪೋ ಹೀನಾಹ ಕಥಂಚಿನ್ ಮೃತ್ಯು ಮಾಪ್ನುಯು. ಒಳ್ಳೆ ಸುಭಾಷ್ ಶಾಶ್ವತ ಸುಭಾಷಿತ ಭದ್ರಾಚಾರ್ಯ ಹೇಳಿದ್ರು ಮಹಾಭಾರತ ಹಿನ್ನೆಲೆಯಲ್ಲಿ ಹೇಳ್ತಾರೆ. ಯಾರಿಗೆ ಜೀವನದಲ್ಲಿ ಅತಿಸಕ್ತಾಹ ಓವರ್ ಅಟ್ಯಾಚ್ಮೆಂಟ್ ಇರುತ್ತೋ ಅವರಿಗೆ ಸ್ವಚ್ಛಂದ ಮೃತ್ಯು ಸಾಧ್ಯವಾಗೋದಿಲ್ಲ ಅಂತ ಹೇಳಿದ್ದಾರೆ. ತಪೋಹೀನಾಹ ಯಾರಿಗೆ ತಪಸ್ಸಿಲ್ಲ ಅವರಿಗೆ ಬದುಕಲಕ್ಕಾಗೋದಿಲ್ಲ. ಯಾರು ತಪಸ್ವಿಗಳಾಗ್ತಾರೆ, ಯಾರು ಜೀವನದಲ್ಲಿ ಹಿಂಗಿರಬೇಕು ಸಂಸಾರದಲ್ಲಿ ಹೇಳ್ತಾರೆ, ಅಂಗಳದಲ್ಲಿ ಪಕ್ಷಿ ಕುಳಿತಂತೆ ಕುಳಿತು ಹಾರಿ ಹೋದಂತೆ, ಆ ರೀತಿ ಅವನು ಈಸಬೇಕು ಇದ್ದು ಜಯಿಸಬೇಕು, ಹೇಸಿಗೆ ಸಂಸಾರದಲ್ಲಿ ಆಸೆ ಲೇಸ ಮಾಡೋದಂಗೆ ಆ ರೀತಿ ಯಾರು ಬದುಕ್ತಾರಲ್ಲ ಅವರಿಗಿದು ಸಿದ್ಧವಾಗುತ್ತೆ ಹೊರತು, ಯಾರು ಬರೀ ಅಹಂಕಾರಕ್ಕೆ ಒಳಗಾಗ್ತಾರೆ, ಅತಿ ಭೋಗಲಾಲಸೆಗೊಳಗಾಗ್ತಾರೆ, ಅತಿ ಸಕ್ತರಾಗ್ತಾರೆ, ಅವರಿಗೆ ಅದು ಸಾಧ್ಯವಿಲ್ಲ. ಕಲಿಯುಗದಲ್ಲಿ ಸಾಮಾನ್ಯ ಹೆಚ್ಚು ಜನ ಇಂಥವರೇ ಆದ್ದರಿಂದ ಅವರಿಗೆ ಅದು ಸಾಧ್ಯ ಇಲ್ಲ. ಎಕ್ಸೆಪ್ಷನ್ಸ್ ಮೊದಲೇ ಹೇಳಿದ್ರೆ ರಾಘವೇಂದ್ರ ಸ್ವಾಮಿಗಳಂಥವ್ರು ವಾದಿರಾಜರಂಥವರು ಅಂತ ಎಕ್ಸೆಪ್ಷನ್ಸ್ ಇರ್ತಾರೆ ಹೊರತು ಸಾಮಾನ್ಯವಾಗಿ ಅಂತ ಸಾವು ಬರೋದು ಕಷ್ಟ ಅಂತೇಳಿ. ಆ ರೀತಿ ಆಯ್ನ ಕಾಲಕ್ಕೆ ಯಾರು ಸತ್ರ ದುಃಖಪಟ್ಟು ಸತ್ರ ಇನ್ನೂ ಬದುಕಬೇಕು ಅನ್ನೋರು ಸತ್ರ ಅಂತ ಕೇಳಿದ್ರೆ ಹೌದು, ಆ ರೀತಿ ಸತ್ತವನೊಬ್ಬನಿದ್ದಾನೆ. ಅನಿಚ್ಛೆಯವ ಮೃತಃ ಯಥಾ ಚಿತ್ರಾಂಗದ ಅನುಜಃ ಅಂತ ಹೇಳಿ ಆ ಕತೆ ಮುಂದೆ ಬರುತ್ತೆ. ಹೀಗಿದ್ದಾಗ ಭೀಷ್ಮರು ನೋಡಿದರಂತೆ, ತಂದೆಯ ಅಂತ್ಯಕ್ರಿಯೆಯನ್ನು ಮುಗಿಸಿದರು, ಹಿರಿಯವನು ಚಿತ್ರಾಂಗದ, ಹಿರಿಯವನು ವಿಚಿತ್ರ ವೀರ್ಯ, ಚಿತ್ರಾಂಗದನ್ನು ಮಹಾರಾಜನನ್ನಾಗಿ ಮಾಡಿದರು, ವಿಚಿತ್ರ ವೀರ್ಯನ್ನು ಯುವರಾಜನನ್ನಾಗಿ ಮಾಡಿದರು. ಅವ್ರು ಚಿಕ್ಕವರು ಪಾಪ, ರಾಜ್ಯಭಾರವನ್ನ ಅವರ ಬೆಂಗಾವಲಾಗಿದ್ದು ನಡೆಸ್ತಾ ಇದ್ದಾರೆ. ಮತ್ತೆ ಭೀಷ್ಮರು ಕೊಟ್ಟ ಮಾತನ್ನು ನಡೆಸ್ತಾ ಇದ್ದಾರೆ ಪೂರ್ಣವಾಗಿ. ಇನ್ನು ಅಪ್ಪ ಹೋದ ಮತ್ತೆ ಮದುವೆನಾಯ್ತು, ಅಪ್ಪನ ಹೋದ ಮತ್ತೆ ಮದುವೆ ಆಗ್ತಿರ್ಲಿಕ್ಕೆ ವರದಕ್ಷಿಣೆ ಇಷ್ಟೇ ಎದ್ದು ಬಿಡ್ತದೆ ಆಮೇಲೆ. ಅಂತ ಕಾಲ ಮನುಷ್ಯರು ಏನಿಲ್ಲ, ಪ್ರಾಮಾಣಿಕರು ಅಂದ್ರೆ ಪ್ರಾಮಾಣಿಕರೇನೆ, ಫಸ್ಟ್ ಕ್ಲಾಸ್ ವ್ಯವಸ್ಥೆ ಮಾಡಿದ್ರು. ರಾಜ್ಯ ಆಳ್ತಾ ಇದ್ದಾರೆ ತಮ್ಮಂದಿರು, ಇವರು ಆಳಿಸ್ತಾ ಇದ್ದಾರೆ. ಆಗೊಂದು ಪ್ರಸಂಗ ನಡೆಯಿತು, ಒಬ್ಬ ಗಂಧರ್ವ ಬಂದ ಊರಿಗೆ, ಚಿತ್ರಾಂಗದ ಅಂತ ಅವನ ಹೆಸರು ಕೂಡ. ಚಿತ್ರಾಂಗದ ಅಂತ ಗಂಧರ್ವ ಬಂದುಬಿಟ್ಟು ಘೋಷಣೆ ಮಾಡ್ತಾ ಬರ್ತಾನು, ಚಿತ್ರಾಂಗದ ನೀನು ಚಿತ್ರಾಂಗದ ನಾನೂ ಚಿತ್ರಾಂಗದ, ನಾನು ಒಂದು ನಿಯಮ ಮಾಡಿಕೊಂಡಿದ್ದೇನೆ ಅಂತ ಹೇಳಿದ ಗಂಧರ್ವ. ಏನು ಅಂದ್ರೆ, ನನ್ನ ಹೆಸರಿನವರು ಇಬ್ಬರು ಇರಬಾರದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೆ. ಇಲ್ಲ ನಾನಿರ್ಬೇಕು ಇಲ್ಲ ನೀನಿರ್ಬೇಕು ಹೊರತು ಇಬ್ಬರು ಇರಬಾರದು. ಹೇಳೀಗ ಇವ್ರು ನೀನಿರ್ಬೇಕು ನಾನಿರ್ಬೇಕು, ನಾನ್ ಪಾಡಿ ನಾನು ನೆನ್ಪಾಡಿದ್ದೀನಿ ಅದೆಲ್ಲ ಸಾಧ್ಯ ಇಲ್ಲ, ಒಬ್ರು ಹೋಗ್ಲೇಬೇಕು. ಅದಕ್ಕೆ ನೀವಿರ್ಬೇಕು ಇರೋ ತೊಂದರೆ ಇಲ್ಲ, ಹೆಸರು ಬದಲಾಯಿಸ್ಕೋಬೇಕಾರಿರು ಅಂತ ಹೇಳಿದ. ಹೆಸರು ಬದಲಾಯಿಸ್ಕೊ, ಚಿತ್ರಾಂಗದ ಹೆಸರು ಇಟ್ಕೋಬೇಡ, ಬೇರೆ ಹೆಸರು ಇಟ್ಕೊಂಡ್ಬಿಡು, ನಾ ಹೊರಟೋಗ್ಬಿಡ್ತೇನೆ, ಅದೇ ಹೆಸರು ಇರ್ಬೇಕು ಯುದ್ಧ ಮಾಡು ಅಂತ ಹೇಳಿದ. ಅವನೇನ್ ಮಾಡ್ತಾನೆ, ಸಾಧ್ಯ ಇಲ್ಲ ಅಂತ ಹೇಳಿದ. ಹಾಗೆಲ್ಲ ನಾನು ಹೆಸರು ಬದಲಾಯಿಸೋದಿಲ್ಲ, ಸುಮ್ಮನೆ ಬೇಕಾದ್ರೆ ಚೇಂಜ್ ಮಾಡ್ತೇನೆ, ನನ್ನ ಖುಷಿ ಚೇಂಜ್ ಮಾಡ್ತೇನೆ, ನೀನ್ ಹೇಳಿದೆ ಅಂತ ನಾನು ಮಾಡ್ಕೊಳ್ಳೋದಕ್ಕೆ ತಯಾರಿಲ್ಲ, ಯುದ್ಧ ಮಾಡ್ತೇನೆ ಹೊರತು ಹೆಸರು ಬದಲಾಯಿಸ್ಕೊಳ್ಳಲ್ಲ ಅಂತ ಹೇಳ್ಬಿಡ್ತಾರೆ. ನೀವು ಸ್ವಲ್ಪ ಚೆನ್ನಾಗಿ ಕೇಳ್ಬೇಕು ಕಥೆನ. ಆತ ನಾಮಾಂತರಕ್ಕೆ ಇಷ್ಟಪಡಲಿಲ್ಲ, ನಾಮಾಂತರಕ್ಕೆ ಇಷ್ಟಪಡಲಿ ನಮ್ಗೆ ಜನ ಆಗಲ್ಲ, ಕರ್ಮಾಂತರ ಕಾಲಾಂತರ ಜೇತಾದ ಜಾತ್ಯಂತರ ಏನ್ ಬೇಕಾದ್ರೂ ಮಾಡ್ಬಿಡ್ತು, ದುಡ್ಡು ಕೊಡ್ತೇವೆ ಅಂತ ಹೇಳಿದ್ರೆ ಯಾವಂತರ ಬೇಕಾದ್ರೂ ಮಾಡಿ ಹಾಕಿಬಿಡುತ್ತಾರೆ. ಆದ್ರೆ ನಿಜವಾಗಲೂ ಕೂಡ ಆತ ಹೇಳ್ತಾರೆ, ಧರ್ಮ ಅಂದ್ರೆ ಧರ್ಮ, ನಿಷ್ಠೆ ಅಂದ್ರೆ ನಿಷ್ಠೆ, ಅದು ಸಾಧ್ಯ ಇಲ್ಲ. ಯುದ್ಧ ನಡೆದೇ ಶುರುವಾಗಿಬಿಡ್ತದೆ, ಯುದ್ಧ ನಡೀಲಿಕ್ಕೆ ಶುರುವಾಯ್ತು, ಗಂಧರ್ವ ಅವನು ಇವನು ಇವನು ಯುದ್ಧ ನಡೀತಾ ಇದೆ. ಒಂದ್ ದಿವಸ ಆಯ್ತು, ಎರಡು ದಿವಸ ಆಯ್ತು, ಮೂರು ದಿವಸ ಆಯ್ತು, ಹೋಗ್ತಾ ಇದೆ ಯುದ್ಧ. ತಿಂಗಳಾಯ್ತು, ಎರಡು ತಿಂಗಳಾಯ್ತು, ಮೂರು ತಿಂಗಳಾಯ್ತು, ವರ್ಷ ಆಯ್ತು, ಇನ್ನು ನಡೀತಾನೆ ಇದೆ. ಆ ರೀತಿ ಹೋಗ್ತಾ 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 ಹೋದ್ರೆ 3 ವರ್ಷ ಯುದ್ಧ ಆಯ್ತಂತ ಕೊನೆಗೆ ಇಬ್ಬರಿಗೂ ಕೂಡ. 3 ವರ್ಷ ಯುದ್ಧ ನಡೀತು. ಕೊನೆಗೆ ಗಂಧರ್ವ ಹೇಳಿ ಕೇಳಿ, ಗಂಧರ್ವ ಅವನು ಬಾಡಿನೇ ಶ್ರೇಷ್ಠ, ದೇವಲೋಕದವನು ತಾನೆ, ಅವನು ಫಿಸಿಕಲಿ ಸ್ಟ್ರಾಂಗ್ ಇದ್ದ, ಮಂತ್ರಾಸ್ತ್ರನೂ ಗೊತ್ತಿತ್ತು, ಇವನಿಗೆ ಆ ಮಟ್ಟಕ್ಕೆ ಬರಲಿಕ್ಕೆ ಆಗಲಿಲ್ಲ. 3 ವರ್ಷ ಕಂಟಿನ್ಯೂಸ್ ಆಗಿ ಆಯಾಸ ಬೇರೆ ಆಯ್ತು ಪಾಪ. ಕೊನೆಗೆ ಇವನು ಅವನು ಕೊಂದು ಹಾಕಿಬಿಡ್ತ, ಈ ಚಿತ್ರಾಂಗದ ನನ್ನ ಆ ಗಂಧರ್ವ ಚಿತ್ರಾಂಗದ ಕೊಂದು ಬಿಟ್ಟು ನನ್ನ ಕೆಲಸ ಆಯ್ತು ಅಂತ ಹೊರಟೋಗ್ಬಿಟ್ಟಂತ. ಇದು ಆ ಚಿತ್ರಾಂಗದನ ವಿಶೇಷವಾದಂತಹ ವೀರಮರಣವಾಯ್ತು. ಚಿತ್ರಾಂಗದನಿಗೆ ವೀರಮರಣವಾಯ್ತು. ಆಚಾರ್ಯ ಹೇಳ್ತಾರೆ ದುರ್ಮರಣ ಅಂತ ಆಚಾರ್ಯ ಕರೆಯೋದಿಲ್ಲ, ಯಾಕೆ ಗೊತ್ತಾ, ಅವರು ಧರ್ಮಕ್ಕೋಸ್ಕರ ಅವರು ಕಾದಾಡಿದಾದ್ರಿಂದ ಅದು ಎಂದೂ ಕೂಡ ಕೆಟ್ಟದ. ಸ್ವಧರ್ಮೇ ನಿಧನಂ ಚೇ ಶ್ರೇಯ, ಪರಧರ್ಮೋ ಭಯಾವಹ, ಸಾರ್ಥಕವಾದ ಬದುಕಾಯಿತು. ಅವನು ವೀರ ಅಂತ ಆಚಾರ್ಯ ಕೊಂಡಾಡ್ತಾರೆ, ಮಹಾವೀರ ಅವನು, ಏನು ಯೋಚನೆ ಮಾಡೋ ಕಾರಣ ಇಲ್ಲ. ಅವನು ಆಯುಷ್ಯ ಮುಗಿದಿತ್ತು ಹೊರಟೋದಷ್ಟೇ, ಆ ಸಾವಿಗೆ ಬೇರೆ ಕಾರಣ ಏನೂ ಅಲ್ಲ. ಆಯುಷ್ಯ ಮುಗಿದಿದ್ರೆ ಮನುಷ್ಯ ಹೇಗಾದ್ರೂ ದೆಪ ಅಷ್ಟೇ ಇರೋದು. ಆಚಾರ್ಯ ಹೇಳ್ತಾರೆ ಅದಕ್ಕೆ ಸತ್ತ ಇದು ಸತ್ತ ಅಂತ ತಿಳ್ಕೊಂಡ್ಬಿಡಬೇಡಿ, ಆಯುಷ್ಯ ಮುಗಿದ್ರೆ ಯಾರು ಬದುಕಲಿಕ್ಕಾಗೋದೇ ಇಲ್ಲ ಅಂತ ಹೇಳಿದ್ದ. ಮತ್ತೆ ಆಯುಷ್ಯ ಇದ್ರೆ ಕೊಲ್ಲಕ್ಕೂ ಯಾರಿಗೂ ಸಾಧ್ಯ ಇಲ್ಲ, ಆಯುಷ್ಯ ಇದ್ರೆ ಕೊಲ್ಲಕ್ ಸಾಧ್ಯ ಇಲ್ಲ, ಆಯುಷ್ಯ ಬದುಕಲಿಕ್ ಸಾಧ್ಯ ಇಲ್ಲ. ಅದಕ್ಕೆ ಸಾವು ದೊಡ್ಡದಲ್ಲ, ಸಾರ್ಥಕ ಸಾವಾಗಬೇಕಷ್ಟೇ ಹೊರತು ಬೇರೆ ಆಗಬಾರದು. ಚಿತ್ರಾಂಗದರೆ ಒಂದು ಯಶಸ್ವಿಯಾದಂತಹ ಧರ್ಮ ಸಾಧನೆಗೆ ಅನುಕೂಲತೆ ಬಂದಿದ್ದರಿಂದ ಅವನ ಜೀವನ ಸಾರ್ಥಕವಾಯ್ತಂತೆ ಹೊರಟೋಗ್ಬಿಡುತ್ತಾರೆ. ನಮ್ಮ ಜನ ಬುದ್ಧಿವಂತರು ಪ್ರಶ್ನೆ ಕೇಳೇ ಬಿಡ್ತಾರೆ, ಭೀಷ್ಮರ ಯಾಕೆ ಕಾಪಾಡಬಾರ್ದಾಗಿತ್ತು, ಹೋಗಿಬಿಟ್ಟು ತಮ್ಮನ್ನ ಪಟಕ್ ಮಾಡಬಹುದಾಗಿತ್ತಲ್ಲ. ಅಷ್ಟು ಪ್ರಶ್ನೆ ಕೇಳಿ ಸುಮ್ಮನಾಗೋದಿಲ್ಲ. ಮಲತಮ್ಮ ಸತ್ರ ಸಾಯಿಲ್ ಎಂದು ಬಿಟ್ಟುಬಿಟ್ರು, ಅದು ಬೇರೆ ಜೊತೆ ನೋಟು ಒಂದು ಸತ್ತಿಗೆ, ಇನ್ನೊಬ್ಬರು ಸತ್ರ ಹಾಳಾಗಿ ಹೋದ ಬಿಡು, ನಾನು ರಾಜ್ಯ ಬಂದರು ಬರಬಹುದು. ನಮ್ಮ ದೋಷ ಎಲ್ಲ ಅವ್ರನ್ನ ಹಾಕಿಬಿಡ್ತಾರೆ. ಅಂತ ಮಹಾನುಭಾವರ ಜೀವನಕ್ಕೆ ನಮ್ಮ ಸಣ್ಣ ಸಣ್ಣದ ಚಿಂತನೆ ಸೇರಿಸಬಾರದು. ಅದಕ್ಕೆಲ್ಲ ಕೂಡ ಯಾತಕ್ಕೆ ಅವ್ರು ಹಾಗೆ ಮಾಡಲಿಲ್ಲ ಅಂದ್ರೆ, ದ್ವಂದ್ವ ಯುದ್ಧದಲ್ಲಿ ಇನ್ನೊಬ್ಬರು ಪ್ರವೇಶ ಮಾಡಬಾರದು. ಅದಿಬ್ರು ದ್ವಂದ್ವ ಯುದ್ಧ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ಪ್ರವೇಶ ಮಾಡಬಾರದು. ಕ್ರಿಕೆಟ್ ಆಡ್ತಾ ಇರ್ತಾನೆ ಮಗ, ಔಟ್ ಆಗ್ತಿರ್ತಾನೆ, ಯಾವನ ಕ್ಯಾಚ್ ಹಿಡಿತಿರ್ತಾನೆ, ಅಪ್ಪ ನೋಡ್ತಿರ್ತಾನೆ, ಆ ಫೀಲ್ಡರ್ ಹಾಕಿ ತಳ್ಳಿಬಿಟ್ರೆ ಹೋಗ್ಬಿಟ್ಟ ತಳ್ಳಕ್ ಬರೋದಿಲ್ಲ ಆಗ. ಅಪ್ಪ ಅಲ್ಲೇ ಕೂತಿ ದಳಬಾರಾಗಿತ್ತ ಅಂತ ಕೇಳಿದ್ರೆ ಅದು ಅವನು ಜನರಲ್ಲಿ ಆಟ ಸೇರಿಸೋದಿಲ್ಲ ಮೂದೋಯ್ತು ಅಷ್ಟೇ. ಹಾಗೆ ಮಾಡಾಗಿಲ್ಲ, ಕಣ್ಣಾರೆ ನೋಡ್ತಿರ್ತಾನೆ, ನೋಡ್ದೋ ಅಯ್ಯೋ ಹೋದ ಮಗ ಔಟ್ ಆಗಿಬಿಟ್ಟ ಅನ್ಬೇಕೆ ಹೊರತು ಅದೇನು ಬೇರೆ ಮಾಡಕ್ ಸಾಧ್ಯ ಇಲ್ಲ. ಅದ್ರ ಕೂಗೋದು, ಕಿರಿಚೋದು, ಡೈವರ್ಟ್ ಮಾಡೋದು ಅವೆಲ್ಲ ಮಾಡಕ್ ಹೋಗ್ಬಾರದು. ಅದ್ ಫೋಲ್, ಅದು ಫೋಲ್ ಮೆಥೆಡ್, ಸರಿಯಾದ ಮೆಥೆಡ್ ಅಲ್ಲ. ದ್ವಂದ್ವ ಯುದ್ಧದಲ್ಲಿ ಇನ್ನೊಬ್ರು ಪ್ರವೇಶ ಇಲ್ಲ, ಅದಕ್ಕೋಸ್ಕರ ಅವ್ರು ಪ್ರವೇಶ ಮಾಡಲಿಲ್ಲ. ಸುಲಭವಾದ ಉತ್ತರ ನಮಗೆ, ಆ ಉತ್ತರ ಹೊಳೆಯೋದ್ರ ಬಂದು ಇಂಥ ಉತ್ತರ ಹೊಳೆಯೋದೇ ಜಾಸ್ತಿ. ಭೀಷ್ಮರು ನಮ್ಮ ದೃಷ್ಟಿಯೆಲ್ಲ ಹಾಕಿಬಿಟ್ಟು ಪಾಪ ಮಲತಮ್ಮ ಸತ್ರ ಸಾಯಿಲಿ ಪೀಡೆ ಹೋಯ್ತು ಅಂತ ತಿಳ್ಕೊಂಡು ಅಂತ ತಿಳ್ಕೊಂಡ್ರೆ ತಪ್ಪದು, ಅವ್ರ ಪೀಡೆ ಅಲ್ಲ, ನಮಗೆ ಪೀಡೆ ಆಗ್ತದೆ ಹೊರತು ಅವ್ರ ಮಹಾನುಭಾವರವರು. ಇಲ್ಲೊಂದು ಕೆಲವು ಇನ್ನೊಂದು ಪ್ರಶ್ನೆ ಮಾಡಬಹುದು. ಶಂತನು ರಾಜ ಸತ್ಯವತಿಯನ್ನು ಮದುವೆ ಆದನಲ್ಲ, ಅವಳು ಬೆಸ್ತರವಳು, ಇವನು ನೋಡಿದ್ರೆ ಕ್ಷತ್ರಿಯ, ಅವನು ಜಾತ್ಯಂತರ ವಿವಾಹವಾಗಿ ಬಿಟ್ಟ, ಅಂದ್ರೆ ನಾವ್ಯಾಕೆ ಆಗಬಾರದು ನಮ್ಮ ಇದ್ರೆ ಇಷ್ಟು ಮಹಾಭಾರತ ಕೇಳಿಬಿಟ್ರೆ ನಾಳೆಯಿಂದ ಪುರಾಣ ಬೇಕಾಗಿಲ್ಲ, ನಾವು ಯಾವ ಬೇಕಾದ್ರೂ ಇರಬಹುದು. ಶಂತನ ರಾಜ ದೊಡ್ಡ ಚಕ್ರವರ್ತಿ ಪಾಪ, ಭೀಷ್ಮರ ಅಪ್ಪ, ಭೀಷ್ಮರೇ ದೊಡ್ಡವರ ಅಪ್ಪ ಅವರು ಪಾಪ, ಅಂಥವರೇ ಜಾತ್ಯಂತರ ವಿವಾಹ ಆದ ಮೇಲೆ ನಾವ್ಯಾಕೆ ಆಗಬಾರದು ಬಿಡಿ, ಮಹಾಭಾರತ ಕೇಳಿದ್ದಕ್ಕೆ ಸಾರ್ಥಕವಾಯ್ತು ಅಂತ ಹೋಗಿಬಿಡಬಹುದು. ಹೇಳ್ತಾರೆ ಮಹಾಭಾರತ ಹೇಳ್ತದೆ, ಆತ ಎಂತ ತೀಷ್ಟಮತಿ ಗೊತ್ತ ಶಂತನ ರಾಜ ಕಲೆಕ್ಟ್ ಮಾಡ್ತಾ ಡೇಟಾನ, ಅವಳು ಯಾರು ಅಂತ ಎಲ್ಲ ವಿಚಾರಿಸ್ತಾನೆ ಫಸ್ಟ್, ಯಾರು ಇವಳು. ದಾಸರ ಎಲ್ಲ ಕತೆ ಹೇಳ್ತಾರೆ, ರಾಜ ನನ್ನ ಸ್ವಂತ ಮಗಳಲ್ಲ ಅಂತ ಹೇಳ್ತಾರೆ. ದುಷ್ಯಂತ ರಾಜ ಹಾಗೆ ಮಾಡ್ತಾರೆ, ಚಕ್ರತಲ್ಲಿ ನೋಡ್ತಾನಲ್ಲ, ಕಷ್ಟ ಮದುವೆ ಆಗೋದಿಲ್ಲ, ಅವಳು ಯಾರು ಮಗಳು ಅಂತ ಕೇಳ್ಕೊತಾನೆ ಫಸ್ಟ್. ಯಾರು ಮಗಳು ಒಂದ್ ಅನ್ಕೋತಾನೆ ಅವನು, ಒಂದು ಗ್ಯಾರಂಟಿ, ನನ್ನ ಮನಸ್ಸು ಅವಳಲ್ಲಿ ಆಸಕ್ತವಾದ್ದರಿಂದ ಅವಳು ಕ್ಷತ್ರಿಯ ಸ್ತ್ರೀನೇ ಇರಬೇಕು. ಇದು ವೇದವ್ಯಾಸರು ಹೇಳ್ತಾರೆ, ನಮೇ ಅನ್ಯತ್ ಕ್ಷತ್ರಿಯಾಯಾಮ್ ಮನೋಜಾತು ಪ್ರವರ್ತತೆ. ದುಷ್ಯಂತನ ವಿಶಿಷ್ಟವಾದಂತ ತೀರ್ಮಾನ ಇದೆ. ಕಾಳಿದಾಸ ಮಾತ್ರ ಹಾಗೆ ಬರೀತಾನೆ, ಅಸಂಶಯಂ ಛತ್ರ ಪರಿಗ್ರಹಮ್ಮ ಕ್ಷಮ ಯಾತಕ್ಕೆ ಯದಾರ್ಯ ವಶ್ಯಾಮ್ ಅಭಿಲಾಷಿ ಮೇ ಮನಃ. ನನ್ನ ಮನಸ್ಸು ಇವಳಲ್ಲಿ ಆಸಕ್ತವಾದ್ದರಿಂದ ಇವಳು ಕ್ಷತ್ರಿಯ ಸ್ತ್ರೀ ಆಗಿರಬೇಕು. ಹೇಗೆ ತೀರ್ಮಾನ ಮಾಡ್ತಿ ಅಂದ್ರೆ, ಸತಾಂಭಿ ಸಂದೇಹ ಪದೇಶು ವಸ್ತುಷು ಪ್ರಮಾಣ ಮಂತಃಕರಣ ಪ್ರವೃತ್ತಯ. ಇದು ಒಂದು ಮಾತು. ನಮಗೇನಾದ್ರು ಗೊಂದಲ ಬಂದ ಕಾಲಕ್ಕೆ ಫೈನಲ್ ಅಥಾರಿಟಿ ಯಾವುದು ಅಂದ್ರೆ ಮನಸ್ಸಾಕ್ಷಿ ಅಂತ ಹೇಳ್ಬಿಡ್ತು, ಇಂಟ್ಯೂಷನ್ ಅಂತ ಹೇಳ್ತಾರಲ್ಲ ಅದು. ನಮಗೆ ಖುಷಿ ಆಗ್ಬಿಡ್ತು, ನಮ್ಮ ಇಂಟ್ಯೂಷನ್ ಹಾಗೆ ಹೇಳೋದು ಅಂತ ಹೇಳುದು, ನಮ್ಮ ಇಂಟ್ಯೂಷನ್ ಎಲ್ಲ ಹಾಗೆ ಹೇಳೋದು, ಈರುಳ್ಳಿ ತಿನ್ನು ಅಂತ ಹೇಳುತ್ತೆ, ಏಕಾಚಿ ಮಾಡಬೇಡ ಅಂತ ಹೇಳುತ್ತೆ, ದೊಡ್ಡವರು ಬೈ ಅಂತ ಹೇಳುತ್ತೆ, ಮತ್ತು ಮನಸ್ಸಾಕ್ಷಿ ಪ್ರಕಾರ ಸರಿಯಾಗಿದ್ದೇವೆ ಅಂತ ಹೇಳಿದ್ರೆ ಆಚಾರ್ಯ ಹೇಳ್ತಾರೆ ಇಂಟ್ಯೂಷನ್ ಅನ್ನೋ ಮಾತು ಉಪಯೋಗಿಸ್ಬೇಕಾದ್ರೆ ಅವ್ನು ಟ್ಯೂಷನ್ಗೆ ಹೋಗಿ ಇಂಟ್ಯೂಷನ್ ಏನ್ ಮಾಡ್ತಾನೆ ಮತ್ತೆ, ಅವನು ಸ್ವತಃ ತಾನೇ ಟ್ಯೂಷನ್ಗೆ ಹೋಗ್ತಿದ್ದಾನೆ, ಅವನು ಇಂಟ್ಯೂಷನ್ ಮಾಡೋ ಶಕ್ತಿ ಇಲ್ಲ, ಅವನು ಅಪರೋಕ್ಷ ಜ್ಞಾನಿ ಮಾತ್ರ ಆಡಬೇಕಾದ ಮಾತ್ರ ಉಳಿದವರು ಆಡಬಾರದು ಅಂತ ಹೇಳ್ತಾರೆ. ಡಿಸ್ಕ್ರಿಪ್ಷನ್ ಅಂತ ಯಾರು ಹೇಳ್ತಾರೆ, ಜಡ್ಜಸ್ ಕೇಳ್ತಾರೆ, ಯಾರಿಗೂ ಡಿಸ್ಕ್ರಿಪ್ಷನ್ ಪವರ್ ಅಲ್ಲ, ಅವರಿಗೆ ಕೊಡ್ತಾರೆ ಅಷ್ಟೇ ರೀಚ್ ಆಗಿರ್ತಾರೋ. ಡಿಸ್ಕ್ರಿಪ್ಷನ್ ಪವರ್ ಅನ್ನೋದು ಎಲ್ರಿಗೂ ಬರ್ತಕ್ಕಂಥದ್ದಲ್ಲ, ಅದು ಆ ಮಟ್ಟದವರಿಗೆ. ಶಂತನು ರಾಜ ದುಷ್ಯಂತ ಅವರಂಥವರಾದ್ರಿಂದ ಅವರಿಗೆ ಇಂಟ್ಯೂಷನ್ ಅಂತ ಹೇಳಬೇಕೇ ಹೊರತು ನಾವು ಶಾಸ್ತ್ರಾರ್ಥ ನೋಡೇ ಬದುಕಬೇಕೇ ಹೊರತು ಬೇರೆ ರೀತಿ ಬದುಕಲು ಬರೋದಿಲ್ಲ. ಅದಕ್ಕೇನು ಮಾಡಿದ ಈ ಮಧ್ಯೆ ದುಷ್ಯಂತ ಆಗ ಅನ್ಕೊಂಡ, ನನ್ನ ಮನಸ್ಸು ಅಂದ್ರೆ ಸರಿ ಇರಲೇಬೇಕು, ಡೇಟಾ ಕಲೆಕ್ಟ್ ಮಾಡ್ದ, ಕರೆಕ್ಟ್ ಆಗಿತ್ತು, ಕಣ್ಣೂರ ಮಗಳಲ್ಲ ಆಕೆ, ವಿಶ್ವಾಮಿತ್ರ ಮಗಳು ಅವ್ರ ಕ್ಷತ್ರಿಯ ಸರಿಗೆ ಹೋಯ್ತಾನೆ, ಇದ್ದು ಕಲೆಕ್ಟ್ ಮಾಡ್ತಾನೆ. ದಾಸ ಬೆಸ್ತರ ಮಗಳಲ್ಲ ಆಕೆ, ಆಕೆ ಪರಿಚಯ ರಾಜರ ಮಗಳಾದ್ರಿಂದ ಕ್ಷತ್ರಿಯಳು, ಸೊ ಜಾತ್ಯಂತರ ವಿವಾಹವಾಗಲಿಲ್ಲ ಅಂಬುದು ವೆರಿ ಇಂಪಾರ್ಟೆಂಟ್. ಇನ್ನೊಂದು ಮಾತು ಬರ್ತದೆ, ಹೋಗ್ಲಿ ಬಿಡಿ ಅದೆಲ್ಲ ಇಲ್ಲರೂ ಹೇಳಬೇಡಿ, ಅದು ಎಲ್ಲಾರು ಹುಟ್ಟಿರಲಿ, ಬೆಳೆದಿದ್ದು ಎಲ್ಲಿ ಬೆಳೆದಲ್ಲ ಅವಳು, ಬೆಸ್ತರ ಮಗಳೇ ಬೆಳೆದಿರ್ತಾನೆ, ಬೆಳೆದ ಕಡೆ ಬಂದ ಸಂಸ್ಕಾರ ಬಂದ ಮೇಲೆ ಹೋಯ್ತಲ್ಲ. ಕರ್ಣ ಸೂತ ಪುತ್ರನಾದ, ಆ ರಾಜರ ಮಗನ ಹುಟ್ಟಿದ್ರು ಕೂಡ ಸೂತರ ಮಗನ ಬೆಳೆದ ಸೂತ ಪುತ್ರ ಅನಿಸ್ಲಿಲ್ಲ, ಇವಳು ದಾಸಪುತ್ರಿ ಅಂತ ಯಾಕೆ ಆಗಬಾರ್ದಾಗಿದ್ರೆ. ನಮ್ಮ ಈ ನಮಗೆ ಅರ್ಥ ಆಗ್ತದೆ, ಶಾಸ್ತ್ರ ಎಷ್ಟು ಡೀಪ್ ಆಗಿ ಯೋಚನೆ ಉತ್ತರ ಕೊಡ್ತಾರೆ ಲೆಕ್ಕ ಹಾಕಬೇಕು, ತಾವೇನು ಸುಮ್ಮನೆ ಕತೆ ಕೈಗೆ ಹೋಗ್ಬಿಟ್ಟಿರ್ತೇವೆ, ಎಷ್ಟು ಆಳವಾಗಿ ನೋಡ್ತಾರೋ. ಅದಕ್ಕೆ ದಾಸರಾದ ಏನ್ ಮಾಡಿದ ಅನ್ನೋ ಮಹಾಭಾರತದಲ್ಲಿ ಹೇಳ್ತಾರೆ, ಅವನು ಅವಳನ್ನ ಸಾಕಿದ, ಸಾಕ್ಬೇಕಾದ್ರೆ ಯೋಚನೆ ಮಾಡಿದ್ ಇವಳು ಕ್ಷತ್ರಿಯನ ಮಗಳು, ನಾನು ಬೆಸ್ತರವನು, ನಾನು ನನ್ನಂತೆ ಬೆಳೆದರೆ ಅವಳು ನನ್ನವಳು ಆಗೇ ಬಿಡ್ತಾಳೆ ಕೊನೆಗೆ, ಆ ರೀತಿ ಆಗಬಾರ್ದು, ಅವಳು ನನ್ನ ಮಟ್ಟ ಇರಬಾರ್ದು, ಕ್ಷತ್ರಿಯಾಗೆ ಬದುಕಬೇಕು ಅಂತ ಯೋಚನೆ ಮಾಡಿಬಿಟ್ಟು ಅವಳಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಿದ್ದಂತ ಅವಳು ಬದುಕಿಗೋಸ್ಕರ, ತನ್ನ ಅನ್ನ ಆಹಾರ ಎಲ್ಲ ಬೇರೆ ಬೇರೆ ಅವಳದ್ದೇ ವ್ಯವಸ್ಥೆ ಪ್ರತ್ಯೇಕ ಬೆಳೆಸಿದ್ರು, ಆದ್ರಿಂದ ಅವಳು ಶುದ್ಧ ಕ್ಷತ್ರಿಯಾಗೆ ಬದುಕಿದ್ಲೆ ಹೊರತು ಅವಳು ಅವಳು ದಾಸ ರಾಜನ ಸ್ವಂತ ಮಗಳು ಅಲ್ಲ, ಹಾಗೆ ಬೆಳೆಯಲೂ ಇಲ್ಲ, ಆದ್ದರಿಂದ ಅವಳು ಕ್ಷತ್ರಿಯರಾಗೇ ಇದ್ಲು, ಅದಕ್ಕೆ ಸರಿಯಾದ ಮದುವೆ ಆಯ್ತೇ ಹೊರತು ಅದು ಜಾತ್ಯಂತರ ವಿವಾಹವಾಗಲಿಲ್ಲ, ಆದ್ರಿಂದ ಮಹಾಭಾರತ ಅದನ್ನು ಒಪ್ಪಲಿಲ್ಲ ಅಂತ ಹೇಳೋದಕ್ಕೆ ಒಳ್ಳೆ ದೃಷ್ಟಾಂತ. ಈ ಮನುಷ್ಯ ಏನ್ ಮಾಡ್ತಾನೆ ಇಂಪಾರ್ಟೆಂಟ್ ಅಲ್ಲ, ಅದು ಮಹಾಭಾರತ ಏನ್ ಹೇಳಿದೆ ಅರ್ಥ ಮಾಡ್ಕೊಂಡು ನಮಗೆ ಭಾರಿ ಮುಖ್ಯ. ಇವು ಸರಿಯಾಗಿ ಶಂತನು ರಾಜ ವಿವಾಹವಾದ, ದುಷ್ಯಂತನು ಹಾಗೆ ವಿವಾಹವಾಗಿದ್ದ, ಕಾಳಿದಾಸರು ಅದನ್ನು ಒಪ್ಪಿಕೊಂಡೇ ಆ ಮಾತನ್ನ ಬರದ, ಅದರಲ್ಲಿ ಯಾವ ಹಿನ್ನೆಲೆಯಲ್ಲೂ ಅನ್ಯಾಯ ನಡೆದೇ ಇಲ್ಲ ಅಂತ. ಇನ್ನೊಂದು ಪ್ರಶ್ನೆ ಯಾರ ಕೇಳಿದ್ರು, ಗಂಗೆಯನ್ನ ವರ್ಣನ ಹೆಂಡತಿ ಅಂತ ನಾವು ಕೇಳಿದ್ದೇವೆ, ನೀವು ವರ್ಣನ ಎಲ್ಲರೂ ನಿಜನೇ ಅದು ಒಂದು ಅದು ಸರಿ ಅಂತ ಹೇಳಿದಿರಿ, ಜೊತೆಗೆ ಇನ್ನೊಂದು ಮಾತನ್ನು ಜನ ಕೇಳಿರ್ತಾರೆ, ಆತ ಶಿವನ ಹೆಂಡತಿ ಅಂತ ಕೇಳಿಬಿಟ್ಟಿರ್ತಾರೆ. ಗಂಗೆ ಶಿವನ ಹೆಂಡತಿ ಅಂತ ಕೇಳಿದ ಜನ ಇದ್ದಾರೆ. ಗಂಗೆ ಗೌರಿ ಅಂತ ಸಿನಿಮಾಗಳು ಬಂದು ಹೋಗ್ಬಿಟ್ಟಿದೆ, ಪಾಪ ಸಿನಿಮಾ ನಾಟಕ ಎಲ್ಲ ಮಾಡಿಬಿಟ್ಟು ಬರದಾಟ ಬರದಾಟ. ಆರಂಭದ ಸಾಮಾನ್ಯ ಸ್ತ್ರೀಯರು ಹೇಗಿರ್ಬೇಕು ಆ ರೀತಿ ಏನು ವಿಜ್ಞಾಪಕ ಹೊರದಾಡಿ ಬಿಡ್ತಾರೆ, ಆ ಮಟ್ಟಿಗೆ ಕತೆ ತೋರಿಸಿಬಿಡ್ತಾರೆ. ಮತ್ತೆ ಗಂಗೆ ಶಿವನ ಹೆಂಡತಿ ಹೇಗಾಗಲ್ಲೋ ಅಂತ ಅನೇಕರ ಪ್ರಶ್ನೆ. ಶಾಸ್ತ್ರ ಹೇಳುತ್ತದೆ ಗಂಗೆ ಶಿವನ ಹೆಂಡತಿ ಅಲ್ಲ, ಗೌರಿ ಶಿವನ ಹೆಂಡತಿ ಹೊರತು ಗಂಗೆ ಶಿವನ ಹೆಂಡತಿ ಅಲ್ಲ. ಸಿನಿಮಾ ನಾಟಕ ತೋರಿಸಿದ್ರೆ ತಪ್ಪು ತೋರಿಸಿದ್ದಾರೆ, ದೊಡ್ಡ ಅಥಾರಿಟಿ ಇದ್ರೆ ಮಹಾಭಾರತ ಅಲ್ಲ ರಾಮಾಯಣ ಅಲ್ಲ ಅದು, ಅದು ತಪ್ಪು ಕಥೆಗಳೇ ಹೊರತು ಗಂಗೆ ಎಂದು ಶಿವನ ಹೆಂಡತಿ ಅಲ್ಲ. ಶಿವನ ತಲೆ ಮೇಲೆ ಕೂತಿದ್ದಾಳಲ್ಲ, ಹೌದು ಅದಕ್ಕೆ ಜನ ತಪ್ಪು ತಿಳ್ಕೊಂಡ್ಬಿಟ್ರು. ಹೆಂಡತಿ ತಲೆ ಮೇಲೆ ಕೂಡಿಸ್ಕೊತಾನೆ ಮನುಷ್ಯ, ಶಿವನ್ ಕೂಡಿಸ್ಕೊಂಡಿದ್ದ ಬಹುಶಃ ಹೆಂಡತಿ ಇರಬೇಕು ಅಂತ ತಿಳ್ಕೊಂಡ್ಬಿಟ್ರು ಅಷ್ಟೇ ಹೊರತು ಆ ಗೆಸ್ಟ್ ವರ್ಕ್ ಹೊರತು ನಿಜವಾಗಲೂ ಕೂಡ ಶಿವನ ಹೆಂಡತಿ ಅಲ್ಲ. ಆಕೆ ತಲೆ ಮೇಲೆ ಯಾಕೆ ಕೂಡಿಸ್ಕೊಂಡಿದ್ದು? ವಿಷ್ಣು ಪಾದೋದಕ ಅಂತ ತಲೆ ಮೇಲೆ ಕೂಡಿಸ್ಕೊಂಡಿದ್ದೆ ಹೊರತು ಹೆಂಡತಿ ಅಂತ ತಲೆ ಮೇಲೆ ಕೂಡಿಸ್ಕೊಂಡಿದ್ದೆ. ಹೆಂಡತಿ ತಲೆ ಮೇಲೆ ಕೂಡಿಸ್ಕೊಂಡು ಪಕ್ಕದಲ್ಲಿ ಕೂಡಿಸ್ಕೊಂಡಿದ್ದಾರೋ ತಲೆ ಮೇಲೆ ಕೂಡಿಸ್ಕೊಂಡಿಲ್ಲ ರುದ್ರದೇವರು. ಆದ್ದರಿಂದ ನಿಜವಾದ ಅರ್ಥದಲ್ಲಿ ಗಂಗೆ ವರುಣನ ಹೆಂಡತಿಯವರು ಶಿವನ ಹೆಂಡತಿ ಅಲ್ಲ. ಜಗಳ ಆಯ್ತಲ್ಲ ಅಂದ್ರೆ ಜಗಳ ಆಗಿದ್ದು ಇದಕ್ಕೋಸ್ಕರ, ನಾನು ಹೆಂಡತಿ ನಾನೇ ಪಕ್ಕದಲ್ಲಿ ಕೂತಿದ್ದೇನೆ, ಇವಳು ಹೆಂಡತಿ ಎಲ್ಲ ಮಣ್ಣಲ್ಲ ಮೇಲೆ ಕೂತಲು ಅಂತ ಗಲಾಟೆ ಆಯ್ತು ಅಷ್ಟೇ ಹೊರತು ಈ ರೀತಿ ಗಲಾಟೆ ಆಗಿದ್ದಲ್ಲ. ಅಂದ್ರೆ ಈಗ ನಮಗೆ ನಿಜವಾದ ಮಹಾರಾಮಾಯಣ ನಿಜವಾದ ಮಹಾಭಾರತ ಗೊತ್ತಾಗೋದ್ರೆ ಅದೆಲ್ಲ ಓದಿರಬೇಕು. ಇಲ್ಲ ಹೋದ್ರೆ ಇಲ್ಲ ಯಾವಾಗಲೂ ಆಗಿರ್ಬೋದು ಬಿಡ್ರಿ ಅದೇನಂತೆ ಅಂತ ಹೇಳ್ಬೋದು. ನಮ್ಮ ಜನಕ್ಕೆ ಅಲ್ಲದಲ್ಲಿ ಯಾವ ಲೆಕ್ಕ ಅದೆಲ್ಲ ಕೂಡ ಯಾರೋ ಒಂದು ಆಗಿದ್ರು ಅಲ್ಲೂ ಆಗಿದ್ರು ದೈವರ್ಸ ಆಯ್ತಲ್ಲ ಆಮೇಲೆ ಇನ್ನೊಂದು ಮದುವೆ ಆಗಿಬಿಟ್ರು ಅಂತ ತಿಳ್ಕೊಂಡ್ಬಿಟ್ರೆ ಮುಗಿದ್ರಿ. ಅವೆಲ್ಲ ಶಾಸ್ತ್ರಾರ್ಥ ಅಲ್ಲ. ಗಂಗೆ ಶಿವನ ಹೆಂಡತಿ ಆಗ್ಲಿ ಸಾಧ್ಯವೇ ಇಲ್ಲ, ಆತ ವರುಣನ ಪತ್ನಿ ಅನ್ನೋದನ್ನು ಮರಿಬಾರ್ದು. ಗಂಗೆ ಪರಮ ಪವಿತ್ರೆಯಾದವಳು, ಜೊತೆಗೆ ಅದನ್ನು ಮರಿಬಾರ್ದು. ಕೆಲವು ಪ್ರಶ್ನೆ ಕೇಳಿದ್ರು ನಿನ್ನೆ ಅಂತ ಉತ್ತರ ಹೇಳಿದೆ. ಅನೇಕರು ಪ್ರಶ್ನೆ ಕೇಳ್ತಾ ಬಂದ್ರು, ಅವಶ್ಯ ಪ್ರಶ್ನೆ ಕೇಳ್ಬೋದು, ಏನು ಸಂಶಯ ಪಡಬೇಕಾದ ಕಾರಣ ಇಲ್ಲ. ಅದು ಒಳ್ಳೆ ಯಾವ ಪ್ರಶ್ನೆ ಇದ್ರೂ ಕೇಳಬಹುದು, ಅದನ್ನು ಬರ್ಕೊಟ್ಟು ಬಿಟ್ರೆ ನೆಕ್ಸ್ಟ್ ಎಲ್ರಿಗೂ ಉಪಯೋಗ ಆಗದಾದ್ರೆ ಪ್ರವಚನದಲ್ಲೇ ಹೇಳಬಹುದು. ಅದು ಅವರಿಗೆ ಮಾತ್ರ ಸಂಬಂಧಪಟ್ಟರೆ ಅವರಿಗೆ ಮಾತ್ರ ಹೇಳಬಹುದು. ಎಲ್ಲರಿಗೂ ಬರೋ ಪ್ರಶ್ನೆಗಳಾದರೆ ಕೇಳಷ್ಟು ಬಾರಿ ಒಳ್ಳೆಯದಾದ್ದರಿಂದ ಸಂಕೋಚ ಪಡೋ ಕಾರಣ ಇಲ್ಲವೇ ಇಲ್ಲ. ನಿನ್ನೆ ಪ್ರಶ್ನೆ ಕೇಳಿದ್ದಕ್ಕೆ ಅದು ಉತ್ತರ ಅಂತೂ ಆ ಕತೆ ಮುಗೀತು. ಆಗ ಭೀಷ್ಮರು ಇನ್ನೊಬ್ಬ ತಮ್ಮ ಉಳ್ಕೊಂಡಲ್ಲ ವಿಚಿತ್ರ ವೀರರನ್ನ ಪಟ್ಟ ಕಟ್ತಾ ಇದ್ದ. ಅವನೇ ಮಹಾರಾಜ, ಅವನೇ ಯುವರಾಜ, ಇನ್ನೊಬ್ಬ ನಿಲ್ವಲ್ಲ. ತಾವು ಒಂದು ಪೋಸ್ಟನ್ನು ಆಕ್ಯುಪೈ ಮಾಡೋದಿಲ್ಲ, ಭೀಷ್ಮರು ಒಂದು ಪೋಸ್ಟನ್ನು ಆಕ್ಯುಪೈ ಮಾಡೋದಿಲ್ಲ. ಅವರನ್ನ ಕೂಡಿಸಿ ರಾಜ್ಯ ಆಳಿಸ್ತಾ ಇದ್ದ. ರಾಜ್ಯ ಆಳಿತರು, ಕಾಲ ದಿನ ಕಳೀತಾ ಇದೆ. ಆಗ ಇದ್ದಕ್ಕಿದ್ದಾಗ ಹೊಸ ಪ್ರಸಂಗ ಬರ್ತಾ ಇದೆ. ವಿಚಿತ್ರ ವೀರ ಮದುವೆ ಆಗಬೇಕೀಗ. ಭೀಷ್ಮರು ಮದುವೆ ಮಾಡಿಸ್ತಾರೆ. ಸಣ್ಣ ಪುಟ್ಟ ಮದುವೆ ಪ್ರಸಂಗ ಅಲ್ಲ, ವಿಚಿತ್ರವಾದ ಮದುವೆ ಅದು ಒಂದು. ಆ ಮದುವೆ ಹಿನ್ನೆಲೆ ಆ ಭೀಷ್ಮರ ತ್ಯಾಗ, ಪರಿಸರ ಅವರ ಜೊತೆಗೆ ಅವರು ಮಾಡಿದ ರೀತಿ, ಭೀಷ್ಮರ ಮುಂದಿನ ಜೀವನ, ಒಂದೊಂದು ಬಹಳ ಅದ್ಭುತವಾದ್ದರಿಂದ ಇವತ್ತು ಹೊತ್ತಾಗಿದೆ. ನಿನ್ನೆ ಲೇಟ್ ಆಗಿಬಿಟ್ಟಿತ್ತು, ತಡವಾಗಿ ಶುರು ಮಾಡಿದ್ದಕ್ಕೆ ಇವತ್ತು ಹಾಗಾಗಲಿಲ್ಲ. ಆದರೆ ಇವತ್ತಾರು ಸರಿಯಾಗಿಬಿಟ್ಟು ನಮಗೆ ದೂರ ಹೋಗೋರಿಗೆ ಅನುಕೂಲ ಮಾಡಕೊಂಬ ದೃಷ್ಟಿಯಿಂದ ಇವತ್ತು ಅಲ್ಲಿ ನಿಲ್ಲಿಸೋಣ. ನಾಳೆ ದಿವಸ ಭೀಷ್ಮರು ಮದುವೆ ಆದ ಪ್ರಸಂಗ ಅಲ್ಲ, ಮದುವೆ ಮಾಡಿಸಿದ ಪ್ರಸಂಗಗಳನ್ನ ನೋಡ್ತಾ ಕೌರವ ಪಾಂಡವರು ಹೇಗೆ ಹುಟ್ಟುತ್ತಾರೆ ಆ ಕಥೆನ ಯಾರೂ ಕೇಳಿರೋದಿಲ್ಲ. ನಿಜವಾಗ್ಲೂ ಅವ್ರು ಹೇಗೆ ಹುಟ್ಟಿದ್ರು ಅಂತ ಹೇಳಿ ಅದನ್ನೆಲ್ಲ ನಿಧಾನವನ್ನು ನೋಡಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಇವತ್ತಿನ ಪ್ರಸಾದ ವಿನಿಯೋಗದ ಸೇವಾಕರ್ತರಾಗಿ ಶ್ರೀಮತಿ ತಾರಾಬಾಯಿಯವರು ನಮ್ಮ ಸಂಸ್ಥೆಗೆ ವಿಶೇಷ ರೀತಿಯಲ್ಲಿ ಸಹಕರಿಸಿದ್ದಾರೆ. ಎಲ್ಲರೂ ಸಹ ಅವರು ಪೂರ್ಣ ಫಲದ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದಾರೆ, ಅದು ಸ್ವೀಕಾರ ಮಾಡಿ ಹೋಗಬೇಕು ಅಂತ ಹೇಳಿ ಕೋರಿದ್ದಾರೆ. ಎಲ್ಲರೂ ಸ್ವೀಕಾರ ಮಾಡಿ ಹೋಗಬೇಕು ಅಂತ ಹೇಳ್ತಾ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ.